ஹிருதியாய பவனாசாய சேஷாய குணராசையே ஹிருத்யாய சித்த வித்யாய மத்தாய ச நமோ நம. வசது ஸ்ரீமத் ஆனந்த சிக்ஷேந்திரனோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்தது வாணிதே கரவாண்யம்ப சரணௌ ஹிருதி சர்வதா மத்வாக்கிய சரணிர் பூயாத் ஸ்ரீமத் ஆச்சாரிய பாவதா. ஹராய பஜகானிஷ்டஹராய புறவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் வீடே சேதோபிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுஸ்மிருதஹ சிந்தாமணிஸ்து வ்யாசாரியஹ முனித்ரய முதாஹ்ருதம். பாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே. பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தான்நமஸ்யே குருன் மம. ஸ்ரீ குருப்யோ நம. ஹரி பரம பூஜ்யராகந்த சேசிபாதங்களவர சரண சன்னிதானதல்லி சாஷ்டாங்க பிரணாமகளந்த சல்லிசி ನಿನ್ನೆ ಮೊನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಶ್ರೀ ಹರಿವಾಯು ಸ್ತುತಿ ಇಡೀ ನಮ್ಮ ಸ್ತೋತ್ರ ಸಾಹಿತ್ಯದಲ್ಲೇ ಅಗ್ರಸ್ಥಾನವನ್ನು ಗಳಿಸಿರತಕ್ಕಂಥ ಶ್ರೀಮದ್ ಆಚಾರ್ಯರ ನಖಸ್ತುತಿಯಿಂದಾಗಿ ಅದು ಅತ್ಯಂತ ಶ್ರೇಷ್ಠವಾದಂತಹ ಹರಿಸ್ತುತಿ, ನರಹರಿಸ್ತುತಿ. ಶ್ರೀ ತ್ರಿಕೋಪಂಡಿತ ಆಚಾರ್ಯರ ಅಪೂರ್ವ ಕೃತಿಯಾಗಿ ಸಾಕ್ಷಾತ್ ದರ್ಶನವನ್ನು ಮಾಡ್ತಾನೆ. ಶ್ರೀಮದ್ ಆಚಾರ್ಯರ ಮೂರು ರೂಪಗಳನ್ನು ಸಹ ಸಾಕ್ಷಾತ್ತಾಗಿ ನೋಡ್ತಾ ರಚನೆ ಮಾಡಿದ ಕೃತಿಯಾದ್ದರಿಂದ ಅದಕ್ಕೆ ಬಂದಿರತಕ್ಕಂಥ ಸಿದ್ಧಿ ಅತ್ಯಂತ ವಿಶಿಷ್ಟವಾದಂಥ ಸಿದ್ಧಿ. ಶ್ರೀ ವಾದಿರಾಜಸ್ವಾಮಿಗಳಂಥ ಜ್ಞಾನಿಶ್ರೇಷ್ಠರುಗಳು ಅದನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಅದರ ಮಹಿಮೆ ಎಷ್ಟಿರಬಹುದು ಅಂತ ಊಹಿಸಬಹುದು. ಅಂಥ ವಾಯುಸ್ತುತಿಯ ಆರಂಭದ ಶ್ಲೋಕಗಳನ್ನು ನೋಡ್ತಾ ಹನುಮದ ಅವತಾರದ ವರ್ಣನೆ ಮುಕ್ತಾಯ ಆದ ಮೇಲೆ ಭೀಮಾವತಾರವನ್ನು ವರ್ಣನೆ ಮಾಡ್ತಾ ಮೊದಲಿಗೆ ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಭಗಧ್ವಂಸನಾದ್ಯೇನ ಶೋಚ ದ್ವಿಪ್ರಾನುಕ್ರೋಶ ಪಾಶೈ ಅಸು ವಿಧೃತಿ ಸುಖಶ್ಚೈಕಚಕ್ರಾಜನಾಂ ತಸ್ಮೈತೇ ದೇವಕುರ್ಮಃ ಗುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಮಥಚಯೋ ನರ್ಮಣಾ ನಿರ್ಮಮಾಥ. ಬಕಾಸುರವಧೆ ಮತ್ತು ಕಿರ್ಮೀರವಧಿಯ ವೃತ್ತಾಂತವನ್ನು ಹೇಳ್ತಾರೆ. ಬಕಾಸುರ ಊರನ್ನು ಪೀಡಿಸ್ತಾ ಇದ್ದಂಥ ರಾಕ್ಷಸ, ಕಿರ್ಮೀರ ಕಾಡನ್ನು ಪೀಡಿಸ್ತಿದ್ದಂಥ ರಾಕ್ಷಸ. ಈ ನಾಡಿನಲ್ಲಿ ಬಕ, ಕಾಡಿನಲ್ಲಿ ಕಿರ್ಮೀರ, ಅವರಿಬ್ಬರು ಸ್ವಂತ ಅಣ್ಣ ತಮ್ಮದಿರ ಬೇರೆ ಜೊತೆಗೆ ಅಣ್ಣ ತಮ್ಮದಿರ ನೇತೃತ್ವದಲ್ಲಿ ಇಡೀ ಒಂದು ಮನುಕುಲ ತತ್ತರಿಸಿ ಹೋಗಿದ್ದಂಥ ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಶ್ರೀ ಭೀಮಸೇನ ದೇವರು ಹೇಗೆ ಅವರನ್ನು ನಾಶ ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅವರಿಗಿದ್ದ ವರ ಸಾಕ್ಷಾತ್ ರುದ್ರದೇವರ ವರ. ಆತ ರುದ್ರದೇವರ ವರದಿಂದಾಗಿ ಅವಧ್ಯರಿಸಿದ್ದಂಥ ಅವರನ್ನು ಭೀಮಸೇನ ಸಂಹಾರ ಮಾಡುವ ಮೂಲಕವಾಗಿ ಮಾಡಿದ ಕೆಲಸ ಎಷ್ಟು ಅಪೂರ್ವವಾದಂಥ ಲೋಕೋಪಕರವಾದ ಕೆಲಸವಾಯಿತು. ಮುಖ್ಯವಾಗಿ ಯಜ್ಞವಾಯಿತು ಅಂತ ಹೇಳಿದ್ದಾರೆ. ಪರಮಾತ್ಮನ ಪ್ರೀತಿಗೋಸ್ಕರ ನಡೆದ ದೊಡ್ಡ ಯಜ್ಞವಾಯಿತು. ಈ ಕಡೆ ವಿಪ್ರಾನುಕ್ರೋಶ ಪಾಶೈ ಆ ಬ್ರಾಹ್ಮಣರು ಮೊದಲಾದಂಥ ಇರಿ ಜನತೆಗೆ ಅತ್ಯಂತ ಹೆಚ್ಚಿನ ಅಸುವಿಧೃತಿ ಸುಖಸ್ಯ ವಿಘ್ನ ನಿಘ್ನೆ ಅಸುವಿಧೃತಿ ಸುಖಸ್ಯ ವಿಘ್ನ ನಿಘ್ನೆ ಅವರ ಬದುಕಿಗೆ ಅಡ್ಡಿಯಾಗಿದ್ದಂಥ ದೊಡ್ಡ ಒಂದು ವಿಘ್ನ ಇತ್ತಲ್ಲ ಅದನ್ನು ಭೀಮಸೇನ ರೂಪದಿಂದ ವಾಯುದೇವರು ಪರಿಹಾರ ಮಾಡಿದ್ದಾರೆ. ಮತ್ತೆ ಕಿರ್ಮಿರನನ್ನು ಕೊಂದರು ಅಂದರೆ ದುರ್ಮತೀನಾಂ ಪ್ರಥಮಂ ಅಂತ ಹೇಳ್ತಾರೆ. ಅದು ಮುಖ್ಯ. ದುರ್ಮತಿಗಳಲ್ಲಿ ಅಗ್ರೇಸರನಾದವರು. ಯಾವುದೇ ಒಬ್ಬ ವ್ಯಕ್ತಿ ಈ ಶಸ್ತ್ರದಿಂದ ಮಾಡ್ತಕ್ಕಂಥ ಅನರ್ಥಕ್ಕಿಂತ ಹೆಚ್ಚು ಅನರ್ಥವನ್ನು ಶಾಸ್ತ್ರದಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಶಸ್ತ್ರದಿಂದ ಅನರ್ಥ ಅನ್ನೋದು ದೈಹಿಕವಾಗಿ, ಈ ಶಾಸ್ತ್ರದಿಂದ ಅನರ್ಥ ಎಂಬುದು ಮಾನಸಿಕವಾಗಿ. ಈ ಶಾಸ್ತ್ರ ಅಂದರೆ ಸಚ್ಛಾಸ್ತ್ರಗಳಿಂದ ಉದ್ಧಾರ, ದುಶ್ಶಾಸ್ತ್ರಗಳಿಂದ ವಿನಾಶ. ಹೇಗೆ ಶಸ್ತ್ರ ಸದುಪಯೋಗ ಮಾಡಿಕೊಂಡಾಗ ರಕ್ಷಣೆ, ದುರುಪಯೋಗ ಮಾಡಿಕೊಂಡಾಗ ಲೋಕಕ್ಕೆ ಅದು ಪೀಡೆಯಾಗುತ್ತೆ. ಅದೇ ರೀತಿಯಲ್ಲಿ ಸಚ್ಛಾಸ್ತ್ರಂ ಅಭ್ಯಸೇನ್ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೇತ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರ ಸಂದೇಶ. ನಿತ್ಯದಲ್ಲೂ ಕೂಡ ಸಚ್ಛಾಸ್ತ್ರವನ್ನು ಅಭ್ಯಾಸ ಮಾಡಲೇಬೇಕು, ಅದೇ ರೀತಿ ದುಶ್ಶಾಸ್ತ್ರವನ್ನು ತೊರೆಯಲೇಬೇಕು ಅಂತ ಆಚಾರ ಸಂದೇಶವನ್ನು ಕೊಡ್ತಾರೆ. ಅಂಥ ದುಶ್ಶಾಸ್ತ್ರದ ಸಂಕೇತವಾಗಿ ಇದ್ದವನು ಈ ದುರ್ಮತೀನಾಂ ಪ್ರಥಮಂ, ದುಷ್ಟರಲ್ಲಿ ಅಗ್ರೇಸರ ಕಿರ್ಮೀರ ಅವನನ್ನು ಸಂಹಾರ ಮಾಡಿದರು. ಇದು ಯೋಚನೆ ಮಾಡಿದರೆ ಒಬ್ಬ ಸಾಮಾನ್ಯ ಗುಂಡನನ್ನು ಕೊಲ್ಲೋದು ಬೇರೆ, ಅವರು ಸೈಂಟಿಸ್ಟ್ ಆಗಿದ್ದನ್ನು ಕೊಲ್ಲೋದು ಭಾರಿ ಕಷ್ಟ. ಇವತ್ತು ಲ್ಯಾಡನ್ ಅಂಥವರೆಲ್ಲ ವೈಜ್ಞಾನಿಕ ಹಿನ್ನೆಲೆ ಲೋಕ ಪೀಡಿಸ್ತಕ್ಕಂಥವು, ಆದ್ದರಿಂದಲೇ ಅವರನ್ನು ಹೆಸರು ಅಷ್ಟು ಕಷ್ಟ ಆಗುತ್ತೆ. ಸಾಮಾನ್ಯ ಗುಂಡಗಳಾದರೆ ಬೇರೆ. ಆ ದೃಷ್ಟಿಯಿಂದ ದುಶ್ಯಾಸ್ತ್ರದ ರಚನೆ ಮಾಡತಕ್ಕಂಥ ಮಹಾರಾಕ್ಷಸರಿರ್ತಾರಲ್ಲ, ಅವರ ಸಾಲಿಗೆ ಸೇರಿದವನು ಕಿರ್ಮೀರ. ಅವನನ್ನು ನರ್ಮಣ ನಿರ್ಮಮಾಥ ಕೊಂದರು ಎಂಬುದು ಎಷ್ಟು ಮುಖ್ಯನೋ, ನೀಲಾಜಾಲವಾಗಿ ಕೊಂದರು. ನರ್ಮಣ ಅವಳು ವಿಹಾರದ ರೂಪದಲ್ಲಿ ಕೊಂದು ಹಾಕಿದರೆ ಹೊರತು ಶ್ರಮನೇ ಪಡಲಿಲ್ಲ. ಸಮುದ್ರ ಹರಬೇಕಾದರೂ ಕೂಡ ಹನುಮದ್ ರೂಪದಲ್ಲಿ ಶ್ರಮ ಇಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛದ ಅವಿಶ್ರಮೋಸವು, ಇಲ್ಲೂ ಕೂಡ ಇವನ್ನು ಕೊಲ್ಲಬೇಕಾದರೂ ಶ್ರಮ ಇಲ್ಲ. ಅಂದರೆ ಶ್ರಮವಿಲ್ಲದ ಕೆಲಸವನ್ನು ಮಾಡತಕ್ಕಂಥ ವೈಶಿಷ್ಟ್ಯ ವಾಯುದೇವರದ್ದು. ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಶ್ರಮವಿಲ್ಲದೆ ಮಾಡ್ತಾರೆ. ಮುಖ್ಯಾಂಶವನ್ನು ಅಲ್ಲಿ ಹೇಳಿದರು, ಮತ್ತು ಜನಗಳ ಮೇಲಿನ ಕರುಣೆಯಿಂದ ಮಾಡ್ತಾರೆ ಅಂತ ಹೇಳಿ ಮುಂದಿನ ದೊಡ್ಡ ಘಟ್ಟ ವರ್ಣನೆ ಮಾಡ್ತಾರೆ. ಭೀಮಾವತಾರದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ದೊಡ್ಡ ಮಹತ್ ಸಾಧನೆ ಯಾವುದು ಅಂದರೆ, ತಿರುಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀಂ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ತಾಸೌ ತಾವತ್ಯಾಯೋಜಿ ದೃಪ್ತ್ಯಾ ಹಿಮುವದ ಭಗವನ್ ರಾಜಸೂಯ ಅಶ್ವಮೇಧೇ. ಇದು ಬಹಳ ಅಪೂರ್ವವಾದ ಶ್ಲೋಕ, ಅನೇಕ ವಿಷಯಗಳನ್ನು ತುಂಬಿಸಿರತಕ್ಕಂಥ ಒಂದು ಶ್ಲೋಕ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿತ ಆಜೌ ತಾವತ್ಯಾಯೋಜ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಮೊದಲ ಭಾಗದಲ್ಲಿ ಜರಾಸಂಧನ ವಧೆಯನ್ನು ಹೇಳುತ್ತಾರೆ. ನಿರ್ಮೃದ್ನನ್ ಅತ್ಯಯತ್ನಂ, ಜರಾಸಂಧನನ್ನು ಹೇಗೆ ಕೊಂದರು ಅಂದರೆ ಅತ್ಯಯತ್ನಂ ನಿರ್ಮೃದ್ನನ್, ಅತ್ಯಂತ ಅಯತ್ನದಿಂದ ಅಪ್ರಯತ್ನವಾಗಿ ಏನೇನು ವಿಶೇಷ ಎಫರ್ಟ್ಸ್ ಹಾಕ್ತಾನೆ ಕೊಂದು ಹಾಕಿಬಿಡ್ತಾರೆ. ನಿರ್ಮೃದ್ನನ್ ಅತ್ಯಯತ್ನಂ, ಬರೀ ಅಯತ್ನಂ ಅಂದರೆ ಸಮಾಧಾನ ಆಗಲಿಲ್ಲ, ಅತ್ಯಯತ್ನಂ. ಅಯತ್ನಂ ಅಂದರೆ ಯತ್ನವಿಲ್ಲದೆ, ಅತ್ಯಯತ್ನಂ ಅಂದರೆ ಏನೇನೂ ಪ್ರಯತ್ನ ಮಾಡದೇನೆ ತೀರ ಅನಾಯಾಸವಾಗಿ ಜರಾಸಂಧನನ್ನು ಕೊಂದೆ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧಿ. ಹೇ ವಿಜರವರ, ವಾಯುದೇವರ ಸಂಬೋಧನೆ. ವಿಜರವರ, ವಿಜರರು ಅಂದರೆ ದೇವತೆಗಳು ಅಂತ ಅರ್ಥ. ಅವರಲ್ಲಿ ಶ್ರೇಷ್ಠರು ವಿಜರವರ, ವಾಯುದೇವರನ್ನ ದೇವಶ್ರೇಷ್ಠರು ಅಂತ ಹೇಳಿದ್ದಾರೆ. ಅಮರ ನಿರ್ಜರ ದೇವಾಹ, ನಿರ್ಜರರು ಅಂದರೆ ಮುಪ್ಪಿಲ್ಲದವರು ಅಂತ ಅರ್ಥ. ವಾಯುದೇವರು ಬರೀ ದೇವತೆಗಳ ದೇವಶ್ರೇಷ್ಠರುಗಳು ಅನ್ನೋದಕ್ಕೆ ನಿರ್ಜರವರ ಮಹಾಭಾರತದಲ್ಲಿ ಹೇಳ್ತಾರೆ. ಪ್ರತಿನಿತ್ಯ ಹೇಳ್ತಕ್ಕಂಥ ಶ್ಲೋಕ ಅದು. ವಾಯುರ್ಭೀಮೋ ಭೀಮನಾಥೋ ಮಹೂಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುರ್ದೇವದೇವೋ ವಿಶಿಷ್ಟ. ವಾಯುರ್ದೇವದೇವೋ ವಿಶಿಷ್ಟ, ಅದಕ್ಕೆ ವಿಜರವರ ಅನ್ನೋ ಮಾತು ಸರಿಯಾಗಿ ಕೊಡುತ್ತೆ. ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್, ಯಾರನ್ನ ನೀವು ಕತ್ತರಿಸಿ ತುಂಡು ಮಾಡಿ ಹಾಕಿದ್ದು ಅಂತ ಕೇಳಿದರೆ, ಜರಾಸಂಧ ಕಾಯಾಸ್ತಿ ಸಂಧೀನ್, ಜರಾಸಂಧನ ದೇಹದ ಅಸ್ಥಿ ಸಂಧೀನ್, ಮೂಳೆಗಳ ಸಂದು ಸಂಧಗಳನ್ನು ನಾಶ ಮಾಡಿದರೆ ಅಂತ ಹೇಳ್ತಾರೆ. ಸಂಧಿ ಸಂದು, ಜರಾಸಂಧ ಕಾಯಾಸ್ಥಿ ಸಂಧೀನ್, ಜರಾಸಂಧನ ದೇಹದ ಅಸ್ಥಿಗಳ ಸಂದು ಸಂಧಗಳನ್ನೆಲ್ಲ ಕೂಡ ನೀವು ಅತ್ಯಯತ್ನಂ ನಿರ್ಮೃದ್ನನ್ ಅನಾಯಾಸವಾಗಿ ಪೂರ್ತಿಯಾಗಿ ನಾಶ ಮಾಡಿ ಹಾಕಿದಿರಿ, ಪುಡಿ ಮಾಡಿ ಹಾಕಿದಿರಿ. ಇನ್ನು ನೋಡಿ, ಅತ್ಯಯತ್ನಂ ವಿದರವರ ಜರಾಸಂಧ ಕಾಯಾಸ್ಥಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ. ಜರಾಸಂಧ ಮೋಸದ ಯುದ್ಧವನ್ನು ಮಾಡ್ತಿದ್ದ, ದುರ್ಯೋಧನ ದ್ಯೂತದಂತಹ ಅತ್ಯಂತ ಹೇಯ ಕಾರ್ಯಕ್ಕೆ ಕೈ ಹಾಕಿದ. ಇವರು ಹಾಗಲ್ಲ ಮಾಡಿದ್ದೆಲ್ಲಿ, ಇವರು ವಿಶೇಷವಾಗಿ ಯುದ್ಧದಲ್ಲಿ ಮಾಡ್ತಾರೆ ಹೊರತು ಬೇರೆ ಕಡೆಗೆಲ್ಲ. ಯುದ್ಧೇ ತ್ವಂ ಸ್ವಧ್ವರೇವ, ಯುದ್ಧ ಎಂಬುದು ಕ್ಷತ್ರಿಯರ ಸ್ವಧರ್ಮ, ಸ್ವಧರ್ಮದಿಂದ ಸಂಹಾರ ಮಾಡಿದ್ದೆ ಹೊರತು ವಿಧರ್ಮದಿಂದ ಅಲ್ಲ. ಅಂದರೆ ತುಂಬಾ ಜನಗಳು ಆಕ್ಷೇಪ ಮಾಡ್ತಿರ್ತಾರೆ, ಭೀಮಾದಿಗಳು ಪಾಂಡವರು ಕೌರವರನ್ನು ಮೋಸ ಮಾಡಿ ಕೊಂದರು, ಒಂದು ಭ್ರಮೆ ಉಂಟು ಜನಗಳಿಗೆ, ಖಂಡಿತ ಮೋಸ ಮಾಡಿಲ್ಲ ಅವರು. ಅದಕ್ಕೋಸ್ಕರ ಯುದ್ಧೇ, ಯುದ್ಧದಲ್ಲಿ ಸಂಹಾರ ಮಾಡಿದ್ದರೆ ಹೊರತು ಮೋಸ ಮಾಡಲಿಲ್ಲ. ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್, ಹೇಗೆ ಸಂಹಾರ ಮಾಡಿದ್ದು. ಭೀಮಸೇನನ ಪ್ರತಿಯೊಂದು ಕಾರ್ಯವೂ ಕೂಡ ಅಲೌಕಿಕವಾದ ಕಾರ್ಯ. ಅವರ ಲೌಕಿಕ ಕಾರ್ಯದಂತೆ ಕಾಣತಕ್ಕಂಥದ್ದು ಅಲೌಕಿಕ ಕಾರ್ಯ. ನಮ್ಮದು ದೇವ್ರ ಪೂಜೆ ಕೂಡ ಲೌಕಿಕ ಕಾರ್ಯ ಆಗಿಬಿಡುತ್ತೆ ಎಷ್ಟೋ ಸಲ. ಅಲೌಕಿಕ ಕಾರ್ಯಗಳು ಕೂಡ ಲೌಕಿಕ ಆಗೋದುಂಟು, ಅವ್ರದ್ದು ಹಾಗಲ್ಲ. ಇದು ಲೌಕಿಕ ಅಲ್ಲ, ಪರಮಲೌಕಿಕ ಇದ್ದಾಗೆ. ಈ ಶತ್ರು ಸಂಹಾರ ರಕ್ತ ಮಾಂಸಗಳ ಮಧ್ಯೆ ಇರಬೇಕು. ಅಂಥ ಕಾರ್ಯವನ್ನು ಹೇಗೆ ಮಾಡಿದಿರಿ ಗೊತ್ತಾ? ಸ್ವಧ್ವರೇವ, ದೊಡ್ಡ ಯಜ್ಞದೊಳಗೆ. ಪಶುಂ ಇವ ದಮಯನ್, ಪಶುವನ್ನು ಹೇಗೆ ಬಲಿ ಕೊಡಬೇಕು ಹಾಗೆ ಬಲಿ ಕೊಟ್ರಿ ಅಂತ ಹೇಳ್ತಾರೆ. ಜರಾಸಂಧನ ಸಂಹಾರದ ಕಾರ್ಯವನ್ನು ಯಜ್ಞದಲ್ಲಿ ನಡೀತಕ್ಕಂಥ ಪಶು ಬಲಿಯ ಕಾರ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಪಶುವಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ, ಅವರನ್ನು ಹಾಗೆ ದಮನ ಮಾಡಿದರೆ ಅವನು ಯಾರವನು? ವಿಷ್ಣುಪಕ್ಷದ್ವಿಡೀಶಂ, ವಿಷ್ಣುಪಕ್ಷದ ದ್ವೇಷಗಳೇನಿದ್ದಾರಲ್ಲ ಅವರಲ್ಲಿ ಮುಖಂಡನಾದವನು ಪ್ರಧಾನನಾದವನು ವಿಷ್ಣುಪಕ್ಷದ್ವಿಟ್ಟೀಶಂ. ವಿಷ್ಣುಪಕ್ಷದ ದ್ವೇಷಗಳೇನಿದ್ದಾರಲ್ಲ ಅದು ಅಸುರರು ಅಂತರ್ಥ. ವಿಷ್ಣುಪಕ್ಷದ ದ್ವೇಷಗಳೆಲ್ಲ ಅಸುರರು, ಅವರಿಗೆ ಪ್ರಮುಖನಾಗಿದ್ದವನು ಜರಾಸಂಧ. ಅದು ಬಹಳ ಅರ್ಥವತ್ತಾದ ಮಾತು. ವಿಷ್ಣು ಭಕ್ತರಿಗೆ ದ್ವೇಷಿಯಾಗೋದು ಅಂದರು ಒಂದೇ, ಪರಮ ವಿಷ್ಣು ದ್ವೇಷಿ ಅಂದರು ಒಂದೇ. ಒಂದು ಸದ್ಗುಣ ದುರ್ಗುಣಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಅಂತ ಶ್ರೀಮದ್ ಆಚಾರ್ಯರು ಕಥಾಲಕ್ಷಣದಲ್ಲಿ ಹೇಳ್ತಾರೆ. ಸದ್ಗುಣಕ್ಕೆ ಒಂದು ಕ್ರೈಟೀರಿಯಾ ಯಾವುದು, ದುರ್ಗುಣಕ್ಕೆ ಕ್ರೈಟೀರಿಯಾ ಯಾವುದು? ಅವು ಸಾವಿರ ಗುಣಗಳಿರಬಹುದು, ಆದರೆ ಒಂದಿಲ್ಲದೆ ಹೋದರೆ ಅದು ಸದ್ಗುಣ ಅಲ್ಲ. ಸಾವಿರ ದುರ್ಗುಣ ಇರಬಹುದು, ಒಂದಿದ್ರೆ ಮಾತ್ರ ಅದು ನಿಜವಾದ ದೊಡ್ಡ ಗುಣ. ಯಾವುದು ಅಂತ ಕೇಳಿದರೆ, ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಲ್ಲ ಸದ್ಗುಣಗಳಿಗೂ ಕೂಡ ಅವ್ಯಭಿಚರಿತವಾದ ಲಕ್ಷಣ, ಅತ್ಯಂತ ಶೂರೆಸ್ಟ್ ಡೆಫಿನೇಷನ್ ಅಂತೀವಲ್ಲ, ಅದು ಅತ್ಯಂತ ಖಚಿತ ಲಕ್ಷಣ ಯಾವುದು ಅಂದರೆ ವಿಷ್ಣು ಭಕ್ತಿ. ವಿಷ್ಣು ಭಕ್ತಿ ಒಂದಿದ್ರೆ ಎಲ್ಲ ಸದ್ಗುಣಗಳು ಇವೆ ಅಂತ ಅರ್ಥ. ಅದು ಮೂಲಭೂತ ಸದ್ಗುಣ. ಅದು ಅದೊಂದಿಲ್ಲ ಹೋಗಿಬಿಟ್ರೆ ಎಲ್ಲ ಕೂಡ ದುರ್ಗುಣಗಳಾಗುತ್ತೆ, ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮಲ್ಲೂ ನೋಡ್ತೇವೆ, ಲೋಕಕ್ಕೆ ಜೀವನದಲ್ಲಿ ದೇಶಭಕ್ತಿ ಭಾರಿ ದೊಡ್ಡದು. ದೊಡ್ಡ ಅಧಿಕಾರಿ ಇರಬಹುದು, ಮಂತ್ರಿನೇ ಇರಬಹುದು, ದೇಶಭಕ್ತಿ ಇಲ್ಲದೆ ಹೋದರೆ ಅನ್ಪ್ಯಾಟ್ರಿಯಾಟಿಕ್ ಅಂದರೆ ಅವನು ದೇಶದ್ರೋಹಿ ಆಗಿಬಿಡ್ತಾನೆ. ಆದರೆ ಅವನೇ ಒಬ್ಬ ಸಾಮಾನ್ಯ ವ್ಯಕ್ತಿ, ದೇಶಭಕ್ತನಾಗಿದ್ದರೆ ಭಾರಿ ಗೌರವ ಬರುತ್ತವೆ. ದೇಶಭಕ್ತಿ ಎಂಬುದು ಲೌಕಿಕ ಜೀವನದಲ್ಲಿ ಹೇಗೋ, ದೈವಭಕ್ತಿ ಎಂಬುದು ಆಧ್ಯಾತ್ಮಿಕ ಜೀವನದಲ್ಲಿ ಹಾಗೆ. ಅದು ಆಧ್ಯಾತ್ಮಿಕ ಜೀವನದ ವಿಷ್ಣು ಭಕ್ತಿ ಅನ್ನೋದನ್ನು ಭೀಮನ ಸೇನನಂತೆ ಆ ಪಂಟದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತದ್ವಿರುದ್ಧ ಇದ್ದ ಅವನು ಯಾರು ಅಂತ ಕೇಳಿದರೆ ಈ ಜರಾಸಂಧ. ವಿಷ್ಣುಪಕ್ಷ ದ್ವಿಡೀಶಂ, ವಿಷ್ಣುಪಕ್ಷವನ್ನು ಬರೀ ದ್ವೇಷ ಮಾಡಿದರೆ ಸಾಕವನು ಅಯೋಗ್ಯನಾಗಿ ಬಿಡ್ತಾನೆ. ಅವರಲ್ಲಿ ಪ್ರಧಾನನಾಗಿದ್ದವನು. ಪ್ರಧಾನನಾಗೋದು ಎರಡು ರೀತಿಯಲ್ಲಿ. ಹರಿಸರ್ವೋತ್ತಮತ್ವವನ್ನು ಹೇಳೋದು ಹೇಗೆ ವಿಷ್ಣು ಭಕ್ತರ ಮುಖ್ಯವಾದ ಕರ್ತವ್ಯವಾಗುತ್ತೋ, ತದ್ವಿರುದ್ಧವಾಗಿ ಹರಿಸರ್ವೋತ್ತಮತ್ವ ಅಲ್ಲಗಳೆಯೋದು ಅಂದರೆ ಸಾಕು, ಆ ದುರ್ಗುಣನೇ. ಅದರಲ್ಲೂ ಕೂಡ ಈ ಶಿವಸರ್ವೋತ್ತಮತ್ವ ಹೇಳಿದರೆ ಡೈರೆಕ್ಟ್ ಆಪೋಸಿಟ್ ಅಂತ ಅರ್ಥ. ದ್ವೈತಕ್ಕೆ ಅದ್ವೈತ ಹೇಗೆ ನೇರವಾದಂತಹ ಪ್ರತಿಯಾದದ್ದೋ ಪ್ರತಿವಾದವೋ, ಅದೇ ರೀತಿಯಲ್ಲಿ ವೈಷ್ಣವವಾದಕ್ಕೆ ಅತ್ಯಂತ ಪ್ರತಿಯಾದವಾದ ಅಂದರೆ ಈ ಶೈವವಾದ. ಅದಕ್ಕೇನೆ ಪಶುಪತ್ಯಧಿಕರಣ ಬ್ರಹ್ಮಸೂತ್ರಗಳಲ್ಲಿ ಅನ್ಯ ದೇವತೆಗಳನ್ನು ಸರ್ವೋತ್ತಮರು ಅಂತಕ್ಕಂಥ ಪಕ್ಷವನ್ನು ನಿರಾಕರಣೆ ಮಾಡಿಕೊಟ್ಟಾಗ ಅತಿ ಮುಖ್ಯವಾಗಿ ಈ ಪಾಶುಪತ ಮತವನ್ನು ನಿರಾಕರಣೆ ಮಾಡ್ತಾರೆ. ಅದನ್ನೇ ಮಹಾಬಲ್ಲಭಂಗ ನ್ಯಾಯ ಅಂತ ಕರೆಯೋದು. ಪಾಶುಪತ ಮತ, ಉಳಿದ ದೇವ ವಿಷ್ಣು ಸರ್ವೋತ್ತಮತ್ವವನ್ನು ಬಿಟ್ಟು ಬೇರೆ ದೇವತೆಗಳ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಮತಗಳಲ್ಲಿ ಅತ್ಯಂತ ಪ್ರಧಾನವಾದ ಮತ. ಅನುಯಾಯಿಗಳು, ಅವರ ಅನುಯಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತಾರೆ, ಈಗೂ ಇದ್ದಾರೆ. ಪೌರಾಣಿಕವಾಗಿ ಅವರ ಸಂಖ್ಯೆ ತುಂಬ ಹೆಚ್ಚು ಶಿವನ ಭಕ್ತರುಗಳು. ಅಷ್ಟೇ ಅಲ್ಲ, ಶಿವನಿಂದ ಪರಮಾತ್ಮ ನೇರವಾಗಿ ಪಾಖಂಡ ಮತವನ್ನು ಪ್ರವರ್ತನೆ ಮಾಡಿಸಿದ್ದಾರೆ. ತುಮ್ಮಿ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರ್ಯಯ ಅಸತ್ಯಾನಿ ವಿಧಾತ್ಯಾನಿ ನರ್ಶಯಸ್ವ ಮಹಾಭುಜ ಪ್ರಕಾಶಂಕುರು ಚಾತ್ಮಾನಂ ಅಪ್ರಕಾಶಂಚ ಮಾಂಕುರು ಇತ್ಯಾದಿಯಾಗಿ. ಅಂದರೆ ದುರ್ಮತಗಳು ಸಾವಿರ ಇದ್ರೂ ಕೂಡ ಅದರ ಪ್ರಧಾನವಾದ ನೇತೃತ್ವವನ್ನು ವಹಿಸಿದ್ದಾರು ಅಂದರೆ ರುದ್ರದೇವರು. ಆದ್ದರಿಂದಲೇ ಶಿವಸರ್ವತ್ವತ್ವವಾದಿಗಳೆಲ್ಲ ಪ್ರಧಾನವಾಗಿ ವೈಷ್ಣವವಾದಿಗಳಿಗೆ ವಿರುದ್ಧವಾದಿಗಳು. ಅಂಥವರು ಪ್ರಮುಖನಾಗಿದ್ದವನು ಜರಾಸಂಧ. ಅದಕ್ಕೆ ಅವನು ಹೇಳ್ಕೊತಾ ಇದ್ದಂತೆ, ಅವನು ಭಾರಿ ಹೆಮ್ಮೆ ಅವನಿಗೆ, ಇಡೀ ಒಬ್ಬ ಶೈವಮತಕ್ಕೆ ಅತ್ಯಂತ ಅಗ್ರೇಸರ ನಾನು ಅಂತಕ್ಕಂಥ ಭಾವನೆ. ಅವನ ಶಿಷ್ಯರಿಗೂ ಅವನಲ್ಲಿ ಅಂತೇ ವಿಧವಾದ ಭಾವನೆ. ಶಿವ ಅವರ ಪಾಲಿಗೆ ಸರ್ವೋತ್ತಮನಾದರೆ ಜರಾಸಂಧ ಅವರ ಪಾಲಿಗೆ ಗುರುವಾಗಿದ್ದನಂತೆ. 17ನೇ ಅಧ್ಯಾಯ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆ ರೀತಿಯಾಗಿ ಅವನು ನೋಡ್ತಾ ಇದ್ರಂತೆ. ಭವಾನ್ ಗುರುಹು ಅಂತ ಶಿಶುಪಾಲಾದಿಗಳು ಅವನು ಹೇಳ್ತಾರೆ, ನನ್ನ ಗುರು ನೀನು ಅಂಥೇಳಿ ಆ ಸಾಲ್ವನ ಬಾಯಲ್ಲಿ ಮಾತು ಬರೋದು. ಶಿವ ದೇವತೆಯಾದರೆ ಜರಾಸಂಧ ಗುರುಸ್ಥಾನಿಯನಾಗಿದ್ದಂಥ ವ್ಯಕ್ತಿ ಅವರವರಿಗೆ. ಅಂಥವನ್ನು ಸಂಹಾರ ಮಾಡೋದು ಅಂದರೆ ಭಾರಿ ದೊಡ್ಡ ಕೆಲಸ. ಅದಕ್ಕೆ ವಿಷ್ಣುಪಕ್ಷದ್ವಿಡೀಶಂ, ಒಬ್ಬ ಶತ್ರುವನ್ನು ಗುರುತಿಸಬೇಕಾದ್ರೆ, ಅಯೋಗ್ಯನನ್ನು ಗುರುತಿಸಬೇಕಾದ್ರೆ ವಿಷ್ಣುಪಕ್ಷದ್ವೇಷಿ ವಿಷ್ಣುದ್ವೇಷಿ ಎರಡಾಗಿರಬೇಕು. ಅದರಲ್ಲೂ ಅತ್ಯಂತ ಪ್ರಧಾನನಾಗಿದ್ದ ಅವನನ್ನು ಕೊಂದ್ರಿ, ಅಷ್ಟಾಯ್ತು. ಅವನನ್ನು ಕೊಂದಿದ್ದು ಬರೀ ಕೊಂದಿದ್ದಲ್ಲ, ಸರ್ವನಾಶ ಮಾಡಿತ್ತು. ಅದು ಅಪ್ರಯತ್ನದಿಂದ ಮಾಡಿತ್ತು. ಇದು ಭೀಮಸೇನದೇವರ ಹಿರಿಮೆಯ ಮೇಲೆ ಹಿರಿಮೆಗಳು. ಒಂದೊಂದಕ್ಕೂ ಭಾರಿ ಕಷ್ಟಪಟ್ಟು ಕೊಲ್ಲೋದು ಬೇರೆ, ಅನಾಯಾಸ ಕೊಲ್ಲೋದು ಬೇರೆ. ಆ ಹಿನ್ನೆಲೆಯಲ್ಲಿ ಕೊಂದಿದ್ದು ಕೂಡ ಎಷ್ಟು ಶ್ರೇಷ್ಠ, ಸ್ವಧ್ವರೇ ಪಶುಭುವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ. ಇದೇನು ಗುಟ್ಟುಗುಟ್ಟ ಮಾಡಿದ್ದಾರೆ ಯುದ್ಧದಲ್ಲಿ, ಎಲ್ಲರೂ ನೋಡ್ತಾ ಇದ್ದಾರೆ, ಆ ರೀತಿಯೇ ಮಾಡಿದ್ದು. ಅಷ್ಟೇ ಅಲ್ಲ, ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ. ಈ ಕಾರ್ಯದಿಂದ ತೃಪ್ತಿಪಡಿಸಿದ್ರಿ ನೀವು. ಯಾರನ್ನ ಹೇಳ್ತಾರೆ? ನಿಖಿಲ ಮಖಭುಜಂ, ಈ ಒಂದು ರಣಯಜ್ಞದೊಳಗೆ ಯಾರನ್ನು ಸಂತೋಷಪಡಿಸಿದಿರಿ ಅಂದರೆ ಸಕಲ ಯಜ್ಞಗಳ ಭೋಕ್ತರು ಯಾರಿದ್ದಾನ? ನಿಖಿಲ ಮಹಭುಜಂ, ಸಕಲ ಯಜ್ಞ ಭೋಕ್ತರು ಇದ್ದಾರೆ. ಯಜ್ಞಭುಕ್ ಯಜ್ಞ ಸಾಧನ, ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞಭುಕ್ ಅಂತ ವಿಷ್ಣು ಭಗವ ವಿಷ್ಣುವನ್ನು ಕರೆದಿದ್ದಾರೆ. ಆತನನ್ನು ಏನು ಮಾಡಿದಿರಿ ನೀವೀಗ? ಶುಶ್ರೂಷಾರ್ಥಂ ಚಕರ್ತ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾ ಯೋಜಿ ತೃಪ್ತಿಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಅಷ್ಟು ಎಷ್ಟು ತೃಪ್ತಿ ಮಾಡಿದಿರಿ ನೀವು ಈ ಜರಾಸಂಧನ ವಧೆಯ ಕಾರ್ಯದಿಂದ ಕೃಷ್ಣನನ್ನು ಎಷ್ಟು ಸಂತೋಷಪಡಿಸಿದಿರಿ ಅಂದರೆ, ತಾವತ್ಯಾ ಯೋಜಿ ತೃಪ್ತಿಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ತಾವತ್ಯಾ ತೃಪ್ತಿಯ, ಅಂಥ ತೃಪ್ತಿಯಿಂದ ನೀವು ರಾಜಸೂಯ ಅಶ್ವಮೇಧೆಯಾಗದಲ್ಲಿ ಕೃಷ್ಣನಿಗೆ ಕೊಟ್ಟರೆ ನೀವೀಗ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ, ಜರಾಸಂಧನ ಸಂಹಾರ ಮಾಡುವ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನೀವು ಎಷ್ಟು ತೃಪ್ತಿ ಉಂಟು ಮಾಡಿದಿರಲ್ಲ, ಅಷ್ಟು ತೃಪ್ತಿಯನ್ನು ರಾಜಸೂಯ ಅಶ್ವಮೇಧಯಾಗಗಳನ್ನು ಮಾಡಿದ್ರಲ್ಲ ಆಗಲೂ ಮಾಡಲಿಲ್ಲ ಅಂತ ಅರ್ಥ. ನೋಡೋದಕ್ಕೇನಿಸುತ್ತೆ, ರಾಜಸೂಯ ಅಶ್ವಮೇಧನ ಕಡಿಮೆ ಅಂತ ಹೇಳ್ತಿದ್ದಾರೆ ಅಂತೇಳಿ, ಅದನ್ನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಇದನ್ನು ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು? ಜರಾಸಂಧ ವಧೆ ಎಂಬುದು ರಾಜಸೂಯಾಗಕ್ಕಿಂತ ದೊಡ್ಡದು, ಅಶ್ವಮೇಧಯಾಗಕ್ಕಿಂತ ದೊಡ್ಡದು. ಅಷ್ಟು ತೃಪ್ತಿಯನ್ನು ನೀವು ಕೃಷ್ಣನಿಗೆ ಮಾಡಿದ್ದೀರಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿದರೆ ವಿಸ್ಪರ್ಶ ಮಾಡತಕ್ಕಂಥ ಅಂಶ ತುಂಬ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಜರಾಸಂಧನ ಸಂಹಾರದ ಮಹತ್ವವನ್ನು ಶ್ರೀಮದಾಚಾರ್ಯರು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಜರಾಸಂಧ ಎಷ್ಟು ದುಷ್ಟನಾಗಿದ್ದ ಅನ್ನೋದಕ್ಕೆ ಮೊದಲು ಅವನು ವಿಪ್ರಚಿತ್ತಿ ಅವತಾರ ಅಲ್ಲಿಂದ ಶುರುವಾಗುತ್ತೆ. ವಿಪ್ರಚಿತ್ತಿ ಮಹಾರಾಕ್ಷಸ, ಮೂಲ ರೂಪದಲ್ಲಿ ದೇವತೆಗಳನ್ನು ಎದುರಿಸಿ ದೈತ್ಯರು ಯುದ್ಧ ಮಾಡಿದಾಗ ವಿಪ್ರಚಿತ್ತಿ, ಇಂದ್ರಾದಿ ದೇವತೆಗಳಿಗೂ ಸಾಯೋದಿಲ್ಲ, ಅವನು ವಾಯುದೇವರು ಸಂಹಾರ ಮಾಡಿದಾಗ ಸಾಯ್ತಾರೆ. ಆ ವಿಪ್ರಚಿತ್ತಿಯೇ ಜರಾಸಂಧ. ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದಲ್ಲಿ ಹರಿವಂಶದ ಕಥೆಯಿಂದಲೇ ಸಂಗ್ರಹ ಮಾಡ್ತಾರೆ ಆಚಾರ್ಯರು. ವಿಪ್ರಚಿತ್ತಿ ಮಹಾದೈತ್ಯ, ವಾಯುದೇವರಿಂದ ಹತನಾದವನು, ಆಮೇಲೆ ಇಲ್ಲಿ ಬಂದ. ಅವನು ಹುಟ್ಟಿದ್ದೇ ವಿಚಿತ್ರ ರೀತಿಯಲ್ಲಿ, ಎರಡು ಹೋಳಾಗಿ ಹುಟ್ಟಿದವನು. ಅದಕ್ಕೆ ಜರಾಸಂಧ ಅನ್ನೋ ಪದದಿಂದ ಎರಡು ಹೋಳಾಗಿ ಹುಟ್ಟಿದವನು. ಬೃಹದ್ರಥ ಒಬ್ಬ ರಾಜ, ಆತನಿಗೆ ಇಬ್ಬರು ಹೆಂಡಂದಿರು ಪ್ರಧಾನರಾಗಿ, ಮಕ್ಕಳಿರಲಿಲ್ಲ. ಆ ಊರಿಗೆ ಚಂಡಕೌಶಿಕರು ಅಂತ ಒಬ್ಬ ಮುನಿಗಳು ಬಂದಿದ್ದರು. ತುಂಬ ಜನ ಹೇಳಿದರು ಈ ಬಾಬಾಗಳು ಬಂದ ಜನ ಸುಮ್ಮನುಗ್ತಾರಲ್ಲ, ಇದು ಕೆಟ್ಟದು. ಅವರು ಚಂಡಕೌಶಿಕರು ಭಾರಿ ಒಳ್ಳೆಯವರು, ಪಾಪ ದೊಡ್ಡ ತಪಸ್ವಿಗಳು. ಅವರ ಹತ್ರ ಸುದ್ದಿ ಆಯಿತು, ಹೊರಟ ಇತ್ತು ಕೂಡ ಸ್ವಾಮಿ ನಾನು ಅನುಗ್ರಹ ಮಾಡಬೇಕು ಅಂತ ಕೇಳಿದ. ಅವ್ರು ಆಯಿತು ಅಂದರು. ಆಯಿತು ಅಂತೇಳಿ ಏನು ಮಾಡಿದರು, ಒಂದು ಹಣ್ಣನ್ನು ಮಂತ್ರಿಸಿ ಕೊಟ್ಟರು. ಹಣ್ಣನ್ನು ಹೆಂಡತಿಗೆ ಕೊಡು, ಶ್ರೇಷ್ಠವಾದ ಮಗ ಹುಡ್ತಾನೆ, ಬಲಿಷ್ಠನಾದ ಹುಡ್ತಾನೆ ಅಂತ ಹೇಳಿದರು. ಅವನು ಬಂದ, ಎಂಥ ವಿಚಿತ್ರ ಪ್ರಸಂಗ ನಡೀತು. ಅವನಿಗಿಬ್ಬರು ಹೆಂಡಂದರಿದ್ರಲ್ಲ, ಇಬ್ಬರ ಮೇಲೂ ಭಾರಿ ಮೋಹ, ಇಬ್ಬರು ಭಾರಿ ಪ್ರೀತಿ. ಅವನಿಗೆ ದಶರಥ ರಾಜ ತನಗೆ ಸಿಕ್ಕ ಪಾಯಸವನ್ನು ಮೂವರು ಪತ್ನಿಯರಿಗೂ ಹಂಚಿದ ಕಥೆ ಕೇಳ್ತೇನೆ. ಈತ ಏನು ಮಾಡಿದ, ಆ ಒಂದು ಹಣ್ಣನ್ನು ಇಬ್ಬರಿಗೆ ಹಂಚಬೇಕು. ಅದಕ್ಕೇನು ಮಾಡಿದ, ಅದು ಸೀಡಿದೆ ಸರಿಯಾಗಿ, ಅಲ್ಲೂ ಹೆಚ್ಚು ಕಡಿಮೆ ಆಗಬಾರ್ದು, ತಾರತಮ್ಯ ಮಾಡ ಪಕ್ಷಪಾತ ಮಾಡ್ದ ಅಂತ ಆಗಬಾರ್ದು. ಸರಿಯಾಗಿ ಎರಡು ಹೋಳು ಮಾಡ್ದ, ಒಂದೊಂದು ಹೋಳು ಒಬ್ಬ ಹೆಂಡತಿ ಕೊಟ್ಟುಬಿಟ್ಟ. ಆ ಗರ್ಭಿಣಿಯರಾಗಿಬಿಟ್ಟು ರಾಜನೇ ಭಾರಿ ಖುಷಿಯಾಯಿತು, ಭಾರಿ ಬುದ್ಧಿವಂತಿಕೆ ಮಾಡಿದೆ ಅಂತ ತಿಳ್ಕೊಂಡ. ಪಾಪ ಇಬ್ಬರಿಗೆ ಸಮಾನ ಕೊಟ್ಟು ಭಾರಿ ಬುದ್ಧಿವಂತಿಕೆ ಮಾಡಿದ್ರು. ಒಂದು ಯೋಚನೆ ಮಾಡಬೇಕಾಗಿತ್ತಲ್ಲ, ಅವ್ರು ಹೇಳಿದ್ರು ಒಬ್ಬ ಮಗ ಹುಡ್ತಾನೆ ಅಂತ ಹೇಳಿದ ಮೇಲೆ ಈ ಎರಡು ತುಂಡು ಇಬ್ಬರು ಗರ್ಭಿಣಿಯರಾಗಿ ಏನಾಗಬೇಕು? ಮುಂದೆ ಅದೇ ಆಯಿತು, ಎರಡು ತುಂಡುಗಳು ಹುಟ್ಟಿದ್ವು ಅಷ್ಟೇ. ಇವಳಿಗೆ ಒಂದು ತುಂಡು, ಅವಳಿಗೆ ಒಂದು ತುಂಡು, ಒಂದು ಸೀಳು ಇವಳಿಗೆ, ಒಂದು ಸೀಳು ಅವಳಿಗೆ. ತೀರಾ ಮ್ಯಾಥಮೆಟಿಕಲ್, ಎಷ್ಟು ಬೇಕೋ ಲೆಕ್ಕಾಚಾರ ಲೆಕ್ಕಾಚಾರ ಆ ಥರ. ಇಬ್ಬ ಎರಡೆರಡು ಹೋಳು ಹುಟ್ಟಿದ್ವು, ಏನು ಮಾಡಬೇಕು ಅಂದರೆ ಹೋಳುಗಳನ್ನು. ಭಾರಿ ದುಃಖಪಟ್ಟ, ಅರ್ಥ ಮಾಡಿಕೊಂಡ, ತಪ್ಪು ಮಾಡಿದೆ ನಾನು. ಋಷಿಗಳ ಮಾತಿನಂತೆ ನಾನು ಒಬ್ಬಳಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು, ಶ್ರೇಷ್ಠ ಮಗ ಹುಟ್ಟುತ್ತಿದ್ದ, ಭಾರಿ ಬಲಿಷ್ಠ ಹುಟ್ಟುತ್ತಿದ್ದ, ಎರಡನ್ನೂ ಕಳ್ಕೊಂಡಿದ್ದೆ ದುಃಖದಿಂದ, ಬಿಸಾಕ್ಬಿಟ್ರವಳ. ಎಲ್ಲಿ ಬಿಸಾ, ತಿಪ್ಪೆಗೆ ಬಿಸಾಕಿದ್ರಷ್ಟೇ. ಮಧ್ಯರಾತ್ರಿಯ ಸಮಯ, ಜಲ ಅಂತ ಒಬ್ಬ ರಾಕ್ಷಸಿ ಓಡಾಡಾಡ್ತಾ ಬಂದು, ಅದಕ್ಕೆ ಮಧ್ಯದಲ್ಲಿ ಬರ್ತದೆ, ದೂಷೇಯುಷಾಂ ಸಮಮನೇನ ವನೇತಿ ಭೀಮೆ ತತ್ಕ್ರೀಡಿತ ಗ್ರಹ ಇಹೈಕ ತಮಂ ತುತೋದ. ಹೇಳ್ತಾರೆ ರಾಕ್ಷಸ, ಹೇಳ್ತಂತೆ ಇದು ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರ, ಇದು ನಮ್ಮ ವಿಹಾರದ ಕಾಲ ಅಂತ ಹೇಳ್ತಾರೆ. ಮಧ್ಯರಾತ್ರಿಯ ಸಮಯ, ನಿಶಾಚರರ ಮಧ್ಯಾಹ್ನ ಇದ್ದಾಗ ಲೆಕ್ಕ. ಆ ಕಾಲದಲ್ಲಿ ಒಬ್ಬ ರಾಕ್ಷಸ ಸಂಚಾರ ಮಾಡ್ತಾ ಅಲ್ಲಿಗೆ ಬಂದು ತಿನ್ನಕ್ಕೆ ಅಂತ ನೋಡಿದ್ರೆ ಅದು ಕೂಸಿ ಬೇಕು ಅಂತ ಬುಟ್ಟಿಯಲ್ಲಿ ಇದೇನು ಹೊಸ್ತಲ್ಲ, ಕೂಸಿನ ಶವ ಹಾಕಿರೋ ಎಲ್ಲ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಮಗುವಿನ ಶವ ಎಸ್ತಿರ್ತಾರೆ, ಅಲ್ಲಿ ಎರಡು ಹೋಳು ಎಸ್ತಿದ್ರು ಅಷ್ಟೇ ವ್ಯತ್ಯಾಸ. ಇವ್ರು ಹೋಳು ಮಾಡಿ ಎಸ್ತಿರ್ತಾರೆ ಅಥವಾ ಅಲ್ಲಿ ಬಿದ್ದು ಸತ್ತೋಗುತ್ತೆ ಎಷ್ಟೋ ದಿನ, ಹೆಣ್ಣು ಕೂಸು ಎಸ್ತು ಬಿಟ್ಟಿರ್ತಾರೆ ಅಲ್ಲಿ ಸತ್ತೋಗುತ್ತೆ ಅಷ್ಟೇ, ನಾಯಿಗಳು ತಿಂದು ಹೋಗುತ್ತಂತೆ ಎಷ್ಟೋ ಸಲ. ರಾಕ್ಷಸಿ ತಿನ್ನಕ್ಕೆ ಅಂತ ನೋಡ್ತಾಳೆ ಮಾಂಸದ ತುಣುಕುಗಳು, ಅಲ್ಲಿಗೆ ಆಶ್ಚರ್ಯ ಆಯ್ತು, ಇದೇನು ಒಂದೇ ರೀತಿ ಕಾಣುತ್ತಲ್ಲ ಅಂತ ಹೇಳಿಬಿಟ್ಟು ಜೋಡಿಸಿದ್ಲು, ಅಡ್ಕೊಂಡ್ಬಿಟ್ಟು ತಕ್ಷಣ. ಅವಳು ಜೋಡಿಸಿ ಅಂಟಿಸಬೇಕು ಅಂತೇನು ಅಂಟಿಸಿದ್ದಲ್ಲ ಅವಳು, ಋಷಿಗಳ ವರದ ಪ್ರಭಾವ, ಆ ಜೋಡಿಸಿದ ತಕ್ಷಣ ಅಡ್ಕೊಂಡ್ಬಿಡುತ್ತೆ ಹಾಗೆ. ಅಪ್ಪಗ ಅಳಕ್ಕೆ ಶುರುವಾಯಿತು ತಕ್ಷಣ. ಇದು ಜರಾನಾಮಕ ದ್ವೇದ, ಇದರಿಂದ ಅವನು ಸಂಧಿತ ಜಾಯಿಂಟ್ ಆಯ್ನಲ್ಲ, ಜಾಯಿನ್ ಆಗಿ ಜರಾಸಂಧ ಅಂತ ಹೆಸರಾಯಿತು. ಜೋರಗಳಕ್ಕೆ ಶುರು ಮಾಡಿತು ತಕ್ಷಣ. ಏನು ಅಂತ ಹುಡ್ಕೊಂಡು ಬಂದು ನೋಡ್ತಾರೆ, ಈ ಮಗು ಬಿಸಾಕಿದ ಮಗುನೇ, ಅಲ್ಲೇ ಕೂತಿದ್ಲು ಜರ. ತಕ್ಷಣ ಕೇಳಿದ್ರು, ಏನಮ್ಮ ಅದಕ್ಕೆ ನೋಡಿ ಜೋಡಿಸಿಬಿಟ್ಟೆ, ನಾನು ಬದಿಸಿ ಸುಳ್ಳು ಹೇಳ್ಕೊಂಡು ನೋಡಿ, ನಾನು ಬದಿಸಿಬಿಟ್ಟೆ ಅಂತೇಳಿ. ಬದಿಸಿದ್ದವಳಲ್ಲ, ಋಷಿಗಳ ವರದಿಂದ ಬದುಕಬೇಕಾಗಿದ್ದವನು, ಜೋಡಿಸಿದ ಕೆಲಸ ಅಷ್ಟೇ, ಅಷ್ಟು ಹೇಳ್ಬೋದ, ಅಷ್ಟು ಹೇಳಲಿಲ್ಲ. ಹಸಿರೋದು ಅದೇನೆ, ಸ್ವಾತ್ಮನೋ ಅಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭಃ. ತಮ್ಮದು ಅಲ್ಪತ್ವ ಇದ್ರೂ ಕೂಡ ಭಾರಿ ದೊಡ್ಡದೊಂದು ಪ್ರೊಜೆಕ್ಟ್ ಮಾಡ್ಕೋತಾರಲ್ಲ, ಅದು ಹಸರ ಲಕ್ಷಣ. ನಾನೇ ಮಾಡಿದೆ ಅಂತ ಹೇಳ್ಕೊಂಡ್ರು. ರಾಜ ನಂಬಿಟ್ಟ, ಅದನ್ನ ನಂಬಿಟ್ಟ. ಎಷ್ಟು ಮೆಟ್ಟಿಗಾಯಿತು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವಳು ಪೂಜೆ ಮಾಡೋಕ್ಕೆ ಶುರು ಮಾಡಿದ, ಜರೇನ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಇನ್ನೂ ನಿಮಗೆ ಆಶ್ಚರ್ಯ, ಇವತ್ತಿಗೂ ರಾಜಗಿರಿ ಅಂತ ಕರೀತಾರೆ, ಅದರೊಳಗಿರೋದು ರಾಜವ್ರಜ ಅಂತ ಕರೀತಾರೆ, ಗಿರಿವ್ರಜ ಅಂತಲೂ ಕರೀತಾರೆ. ಅಲ್ಲಿ ಜರಾಡು ಗುಡಿ ಇದೆ ಅಂತ, ಇವತ್ತಿಗೂ ಕೂಡ ಇವತ್ತಿಗೂ ಗುಡಿ ಇದೆ ಅಂದರೆ ಯಾವ ರೀತಿ ಗಟ್ಟು ಬಿದ್ದಿರ್ಬೇಕು ಲೆಕ್ಕ ಅಂದರೆ, ಎಷ್ಟು 5,000 ವರ್ಷದ ಹಿಂದಿನ ಕಥೆ ಇದೆ. ಇನ್ನೂ ನಂಬೋ ಜನಗಳಿದ್ದ, ಇವತ್ತು ರಾವಣನ ವರ್ಷಿಪ್ ಮಾಡೋರಿದ್ದಾರೋ ಇಲ್ಲೋ, ರಾವಣ ಸತ್ತ 2 ಕೋಟಿ ವರ್ಷ ಆದರೂ ಕೂಡ ರಾವಣನ ಜೈಕಾರ ಹಾಕೋ ಜನಗಳು ಸಿಗ್ತಾರೆ. ಎಲ್ಲಿವರೆಗೂ ದುಷ್ಟರಿರ್ತಾರೋ ಅಲ್ಲಿವರೆಗೂ ದುಷ್ಟರ ಪೂಜೆ ನಡೆದೇ ನಡೆಯುತ್ತೆ, ಅನಿವಾರ್ಯ ಅದು. ಅದಕ್ಕೆ ಹೇಳ್ತಾರೆ, ಇದು ಜೀವತ್ರೈವಿಧ್ಯವನ್ನು ಸಮರ್ಥನೆ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಒಳ್ಳೆಯವರೇ ಆಗಿಬಿಟ್ಟಿದ್ದಿದ್ರೆ ಅವತ್ತಿಂದ ಯಾರು ಜನ ಪೂಜೆ ಮಾಡ್ತಿರಲಿಲ್ಲ, ಇವತ್ತಿನವರೆಗೂ ಮಾಡ್ಕೋತಾ ಬಂದಿದ್ದಾರೆ ಅಂದರೆ ಆ ಗುಂಪಿನ ಜನ ಇದ್ದೇ ಇರ್ತಾರೆ ಅನ್ನೋ ನಿದರ್ಶನ. ಅದು ಒಂದು ಜನ ಸಂದರ್ಭ. ಅದು ಫೋಟೋ ಕೂಡ ಹಾಕಿದ್ರು ಪೇಪರ್ ನೋಡಿ, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಒಂದು ಸಲ ಅದು ಫೋಟೋ ಸಮೇತ ಹಾಕಿದ್ರು, ಗುಡಿ ಗಿಡಿ ಫೋಟೋಗಳೆಲ್ಲ ಕೂಡ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಉಳ್ಕೊಂಡಿದೆ ದೈತ್ಯ ಶಕ್ತಿಗಳು ಅಂದರೆ, ಅಷ್ಟು ಸುಲಭ ಸಾಯೋದಿಲ್ಲ. ಮುಂದೆ ಬೇಡ ದೊಡ್ಡವನಾದ, ಋಷಿಗಳ ಮಾತಿನಂತೆ ಭಾರಿ ಬಲಿಷ್ಠನೂ ಆಗಿಬಿಟ್ಟ. ಆದರೆ ದುಷ್ಟರಾದ, ಅದು ಮುಖ್ಯ. ಬೃಹದ್ರಥ ಭಾರಿ ಒಳ್ಳೆಯ ರಾಜ ಅವನು, ಇವನು ಮಾತ್ರ ಬಾರ್ಹದ್ರಥ ಅನಿಸಿಬಿಟ್ಟು ಭಾರಿ ದುಷ್ಟನಾದ, ಜರಾಸಂಧ, ಲೋಕ ಪೀಡಕನಾದ. ಎಷ್ಟರ ಮಟ್ಟಿಗೆ ಅಂದರೆ ಆಚಾರ್ಯ ಹೇಳ್ತಾರೆ, ಮಾಗಧಾದಿ ವಧಾ ದೇವ ದುರ್ಯೋಧನ ವಧಾದಪಿ. 2 ದೊಡ್ಡ ಘಟ್ಟಗಳು ಮಹಾಭಾರತದಲ್ಲಿ ಭೀಮಸೇನ ದೇವರಿಂದಾಗಿದ್ದು, ಒಂದು ಜರಾಸಂಧನ ವಧೆ, ಇನ್ನೊಂದು ದುರ್ಯೋಧನ ವಧೆ. ಜರಾಸಂಧನ ವಧೆಗೆ ಯಾಕೆ ಅಷ್ಟು ಒತ್ತು ಕೊಡ್ತಾರೆ ಅಂದರೆ, ಅವನಿಗೆ ಒಂದು ವಿಪ್ರಚಿತ್ತಿ, ಎರಡನೇದಾಗಿ ಬ್ರಹ್ಮದೇವರವರ, ಆಮೇಲೆ ಬ್ರಹ್ಮದೇವರವರ ತಗೊಂಡ, ಅನಂತರ ರುದ್ರದೇವರವರ ತಗೊಂಡ, 2 ವರ ಆಯಿತು ಸಾಲದೊಂದು ಹಾಗೆ. ಚಂಡಕೌಶಿಕರ ವರ ಬೇರೆ ಸಿಕ್ತು, 3 ವರ ಅವನಿಗೆ. ಪ್ರಸಾ ಮಹಾದೈತ್ಯ, ಮೊದಲೇ ಖಾರ, ಅದಕ್ಕಿನ್ನೂ ಬಣಸು ಗಿಣಸು ಎಲ್ಲ ಹಾಕಿಬಿಟ್ರೆ ಹಾಗೆ ಆಗಬಹುದು, ಹುಚ್ಚಾಬಿಟ್ಟು ಇದ್ದಾಗಾಯ್ತು, ಭಯಂಕರ ದುಷ್ಟರಾಗಿಬಿಟ್ಟ. ಎಷ್ಟು ಮಟ್ಟಿಗೆ ಅವನು ಬೆಳೆದಿದ್ದ ಅಂದ್ರೆ ಹೇಳ್ತಾರೆ, ನಂಬಳಿಕೆ ಸಾಧ್ಯ ಇಲ್ಲ ಅನ್ನಷ್ಟು ಬಿಟ್ಟು ಸತ್ಯವಾದ ಮಾತು. ಶಲ್ಯರಾಜರನ್ನು ಗೆದ್ದ ಅವನು ತನ್ನ ವಶಕ್ಕೆ ತಗೊಂಡ, ಕೀಚಕನ ವಶಕ್ಕೆ ತಗೊಂಡ, ದ್ರುಪದ ರಾಜರನ್ನು ಗೆದ್ದ, ವಿರಾಟ್ ರಾಜರನ್ನು ಗೆದ್ದ, ಎಲ್ಲವೆಲ್ಲ ದೇವತೆಗಳು ಅವರೆಲ್ಲ ಕೂಡ ಅವರೆಲ್ಲ ಹಿಡಿದು ಬಿಟ್ಟು ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡ. ಎಷ್ಟು ಮಟ್ಟಿಗೆ ಅಂತ ಹೇಳ್ತಾರೆ, ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತೀನಲ್ಲ ಜರಾಸಂಧ, 18 ಸರ್ತಿ ಯುದ್ಧಕ್ಕೆ ಹೋಗ್ತಾನೆ ಕೃಷ್ಣನ ಮೇಲೆ. ಪ್ರತಿ ಸರ್ತಿ ಕೂಡ 23 ಅಕ್ಷೋಹಿಣಿ ಸೈನ್ಯ ಒಯ್ತಾನೆ. ಅಕ್ಷೋಹಿಣಿ ಸೈನ್ಯದಲ್ಲಿ ಯಾರು ಸೇರಿದ್ರು ಗೊತ್ತೇನು, ವಿರಾಟ ರಾಜ, ದ್ರುಪದ ರಾಜ, ಇವೆಲ್ಲ ಸೇರ್ಕೊಂಡಿದ್ರು ಪಾಪ. ಅವರೆಲ್ಲ ಹೋಗ್ತಿದ್ರು, ಯಾತಕ್ಕೆ ಅಂದರೆ ಹೆದರಿಸ್ಬಿಟ್ಟಿದ್ದೆ ಅವರೆಲ್ಲ ಕೂಡ, ಇನ್ನು ಕೃಷ್ಣನ ಮಹಿಮೆ ಅವ್ರಿಗೆ ಗೊತ್ತಾಗಿರಲಿಲ್ಲ. ಆದ್ದರಿಂದ ಜರಾಸಂಧ ಒಂದು ಹೇಳಿ ಕಳಿಸಿದ ತಕ್ಷಣ ಯುದ್ಧಕ್ಕೆ ಹೋಗ್ತಿದ್ದರು, ಕೃಷ್ಣನ ವಿರುದ್ಧ ಯುದ್ಧ ಮಾಡ್ತಿದ್ರು ನೆನ್ಪಿಟ್ಕೊಳ್ಳಿ. ಅಂದರೆ ತಾನು ಯುದ್ಧ ಮಾಡೋದಲ್ಲ, ಪರಮ ಅತ್ಯಂತ ಯೋಗ್ಯರನ್ನು ಕೂಡ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾ ಇತ್ತು. ಇಂಥ ಮಹಾನೀಚ ಜರಾಸಂಧ ಅಂದಮೇಲೆ ಅವು ದುರ್ಯೋಧನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವು. ಕಾರಣ ಏನಂದ್ರೆ ಬ್ರಹ್ಮದೇವರವರ ಇತ್ಯಾದಿ ಎಲ್ಲ ಸೇರಿದ್ರಿಂದ ಅವನು ವಿಚಿತ್ರವಾದಂಥ ಸಾಮರ್ಥ್ಯ ಇತ್ತು, ವಿಶೇಷವಾದ ಶಿವಭಕ್ತಿ ತೋರಿಸೋದಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡ್ತಾ ಇತ್ತು. ಮುಂದೆ ದುರ್ಬಲರಾದ ವಿರಾಟ ರಾಜಗಾದಿಗಳು ಆ ರೀತಿ ಮಾಡಿದ್ದಕ್ಕೆ ದೋಷ ಬಂತು ಅಂತ ಹೇಳ್ತಾರೆ. ಅವರಿಗೆ ದೋಷ ಬರಲಿಲ್ಲ, ಯಾಕೆ ಒತ್ತಾಯದಿಂದ ಮಾಡಿದರು, ಆದ್ದರಿಂದ ಅವರಿಗೆ ಪಾಪ ಬರಲಿಲ್ಲ. ಆದರೆ ಇವನು ನಿಮ್ಮ ಜೊತೆಗೆ ಹೋಗಿದ್ದು ಮಾತ್ರ ನಿಜ, ಭಯಪಟ್ಟು ಅನುಸರಣೆ ಮಾಡಿದರು. ದುಷ್ಟರೆಲ್ಲ ಅವನನ್ನು ಭಕ್ತಿಯಿಂದನೇ ಅನುಸರಣೆ ಮಾಡಿದರು. ಆದರೆ ದ್ರುಪದ ವಿರಾಟ ಆದಿಗಳೆಲ್ಲ ಜರಾಸಂಧನ ಭಯಕ್ಕೆ ಒಳಗಾಗಿ ಕೃಷ್ಣನ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ತಾ ಇದ್ರು. ಇಂಥ ಮಹಾಪಾಪಿ ಒಂದು ಕಡೆಗೆ, ಅದು ಸಾಲದವನ್ನಾಗೆ ದೊಡ್ಡ ಘಟ್ಟ. ಆ ಜರಾಸಂಧ ವಿಚಿತ್ರವಾದ ಯಾಗವನ್ನು ಮಾಡಕ್ಕೆ ಹೊರಟಿರ್ತಾರೆ. ಇವತ್ತಿನ ಕಾಲಕ್ಕೂ ಜನ ಅದು ಮಾಡೋದಕ್ಕೆ ಹೆದರ್ತಾರೆ ಅಂಥ ಕಾಲ ಅದು. ಎಂಥ ಯಾಗ ಅಂದರೆ ನರಬಲಿ ಕೊಡ್ತಕ್ಕಂಥ ಯಾಗ. ಓ, ಮನುಷ್ಯ ನರಬಲಿ ಕೊಡ್ಲಕ್ಕೂ ಇವತ್ತು ಸಾಧ್ಯ ಇಲ್ಲ ಅಂಥದ್ದು. 22,800 ರಾಜರನ್ನು ರಾಜಕುಮಾರ ಹಿಡಿದಿದ್ದ, 22,800 ರಾಜರು ರಾಜಕುಮಾರನ ಹಿಡಿದು ಬಿಟ್ಟು 8 ಜನಗಳನ್ನು ಕೂಡ ಶಿವಯಾಗ ಅಂತ ಯಾಗ ಮಾಡಲಿಕ್ಕೆ ಕೊಟ್ಟಿದ್ದಂತೆ. ಶಿವ ಎಂದು ಪರಮ ವೈಷ್ಣವ ಶಿವ, ಇವನ ಪ್ರಕಾರ ಏನು ಅಂತ ಕೇಳಿದರೆ ನರಬಲಿ ಇಷ್ಟಪಡ್ತಾನೆ ಅಂತ ತಿಳ್ಕೊಂಡ್ಬಿಟ್ಟು ಅದು ರಾಜಬಲಿ, ಅದು ಕೂಡ ರಾಜಬಲಿಯನ್ನು ಕೊಡಲಿಕ್ಕೆ ಹೊರಟು ಭಯಂಕರವಾದ ಅನರ್ಥವನ್ನು ಮಾಡಿದ್ದ. ಅದೆಲ್ಲ ತಿಳ್ಕೊಂಡು ಪೂರ್ವೇತಿಹಾಸ ಗೊತ್ತಾದರೆ ಅವನ ವಧೆಗೆ ಎಷ್ಟು ಇಂಪ್ಯಾಕ್ಟ್ ಇದೆ ಗೊತ್ತಾಗುತ್ತೆ. ಅದಕ್ಕೇನೆ ನಿಖಿಲ ಮಖಭುಗ ಮಖಭುಜಂ ತರ್ಪಯಾಮಾಸಿ ತಾಸೌ ತಾವತ್ಯ ಆಯೋಜಿ ತೃಪ್ತಿಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಅಂತ ತೃಪ್ತಿನ ಇಲ್ಲಿ ಮಾಡಿದ್ರೆ ನೀವೀಗ ಇಲ್ಲ, ಆಗ ಮಾಡಿದ್ದೇ ಜಾಸ್ತಿ ಅಂತ ಹೇಳಿದ್ದ. 22,800 ಜನಗಳನ್ನು ಬಲಿ ಕೊಡಬೇಕು ಅಂಥ ಒಂದು ವಿಶೇಷವಾದಂಥ ಒಂದು ಕೆಟ್ಟ ದೀಕ್ಷೆಯನ್ನು ಹೊಂದಿದ್ದ ಅವನನ್ನು ಸಂಹಾರ ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ ರಾಜಸೂಯಾಗ ಮಾಡತಕ್ಕಂಥ ಯೋಚನೆಯನ್ನು ನಾರದ ಮುನಿಗಳಿಂದ ಪಾಂಡುರಾಜನ ಅಪೇಕ್ಷೆ ಅಂತ ಕೇಳಿ ಧರ್ಮರಾಜ ಏನು ಮಾಡಿದ, ಕೃಷ್ಣನನ್ನು ಕರೆದು ಪ್ರಾರ್ಥನೆ ಮಾಡಿಕೊಂಡ, ರಾಜಯಾಗ ಮಾಡಬೇಕಾಗಿದೆ ಅಂತೇಳಿ. ತಕ್ಷಣ ಭಗವಂತನಾದ ಕೃಷ್ಣ ಹೇಳ್ತಾನೆ, ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಜರಾಸಂಧ ಬದುಕಿರೋವರೆಗೂ ರಾಜಸೂಯಾಗ ಹೇಗೆ ಸಾಧ್ಯ ಅಂತ ಕೃಷ್ಣ ಕೇಳ್ತಾನೆ. ಗಮನಿಸಬೇಕು, ರಾಜಸೂಯಾಗ ಅದೇನು ಗೊತ್ತೇನು, ಆ ಇರತಕ್ಕಂಥ ಎಲ್ಲ ರಾಜರುಗಳನ್ನು ಗೆಲ್ಲಬೇಕು. ಒಬ್ಬನ್ನು ಸೋಲ್ದೆ ಹೋದರೂ ಕೂಡ ರಾಜಸೂಯಾಗ ಆಗೋದಿಲ್ಲ, ಎಲ್ಲರನ್ನೂ ಗೆಲ್ಲಬೇಕು. ಗೆದ್ದು ಅದನ್ನು ಕೃಷ್ಣಾರ್ಪಣ ದೇವರಿಗೆ ಸಮರ್ಪಣೆ ಮಾಡಬೇಕು, ಆಗ ರಾಜಸೂಯಾಗ ಆಗುತ್ತೆ. ಆದರೆ ಇಲ್ಲಿ ಜರಾಸಂಧನ ಒಬ್ಬ ಇದ್ದಾನೆ, ಅವನು ಸೋಲಿಸೋವರೆಗೂ ಕೂಡ ಉಳಿದವರು ಸೋಲಿಸಿದ್ರೆ ಪ್ರಯೋಜನ ಇಲ್ಲ, ಉಳ್ಕೊಂಡ್ಬಿಡ್ತಾನೆ ಹಾಗೆ ಇವನು. ರಾಜಸೂಯಾಗ ಹೇಗಾಗತ್ತೆ ಅಂತ ಭಗವಂತ ಕೇಳಿದ. ಧರ್ಮರಾಜ ಎಷ್ಟು ಗಾಬರಿಯಾದ ಅಂತ ಈ ಮಾತು ಕೇಳಿದರೆ, ನಿವರ್ತಿತ ಮನಃಕೃತೋಹೋ ಕೃಷ್ಣ, ನಾನು ರಾಜದ ಯಾಗದ ಐಡಿಯಾನೇ ಡ್ರಾಪ್ ಮಾಡಿಬಿಟ್ಟೆ ಅಂತ ಹೇಳಿದನೆ. ಅಷ್ಟು ಭಯಪಟ್ಬಿಡ್ತಾನೆ. ಯಮದೇವರ ಅವತಾರ ಮತ್ತೆ ಆತ, ಅದು ಯಮನೂ ಹಂಚತಕ್ಕಂಥ ಶಕ್ತಿ ಜರಾಸಂಧನಾಗಿ ಅಂದು ಮೃತ್ಯು ಅವನ ಹತ್ರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಅವಧ್ಯತ್ವ ವರ ಅವನಿಗಿತ್ತಲ್ಲ, ಅದರಿಂದಾಗಿ ಬಿಟ್ಟುಬಿಡ್ತೇನೆ ಯಾಗವನ್ನು ಅಂತ ಹೇಳಿದ. ಅಂದರೆ ಇದರಿಂದ ಪ್ರಯತ್ನ ಕೂಡ ಮಾಡ್ತೇನೆ ಅಂತ ಹೇಳಲಿಲ್ಲ, ಯಾತಕ್ಕೆಂದ್ರೆ ಅವನ ಗೆಲ್ಲೋ ಸಾಧ್ಯನೇ ತೀರ್ಮಾನ ಆಗೋಗ್ಬಿಟ್ಟಿತ್ತು ಹೆಚ್ಚು ಕಡಿಮೆ. ಆ ಹಿನ್ನೆಲೆಯಲ್ಲಿ ಜರಾಸಂಧ ಹೇಳಿದ್ರು, ಜರಾಸಂಧನ ಕೊಲ್ಲಕ್ಕೆ ಆಗೋದಿಲ್ಲ ಅಂತ ಭ್ರಮಿಸಿದಾಗ ಭೀಮಸೇನ ಮಾತಾಡೋದಾಗ, ಅಣ್ಣ ಏನು ಮಾತಾಡ್ತಾ ಇದ್ದೀಯ, ಕೃಷ್ಣ ಹೇಳಿದ್ದೇನು ತಿಳ್ಕೊಂಡಿದ್ದೇನು, ಧರ್ಮರಾಜ ಏನು ತಿಳ್ಕೊಂಡ, ಜರಾಸಂಧ ಇರೋವರೆಗೂ ರಾಜಸೂಯಾಗ ಆಗೋದಿಲ್ಲ, ಆದ್ದರಿಂದ ಜರಾಸಂಧ ಸಾಯೋದಿಲ್ಲ, ರಾಜಸೂಯಾಗ ಆಗೋದಿಲ್ಲ, ಐಡಿಯಾ ಬಿಟ್ಟುಬಿಡೋಣ ಅಂತ ಯೋಚನೆ ಮಾಡಿದ್ರು. ಭೀಮಸೇನರು ಹೇಳ್ತಾರೆ, ಹಾಗಲ್ಲ, ಕೃಷ್ಣ ಹೇಳಿದ್ದೇನು ಗೊತ್ತಾ, ಜರಾಸಂಧ ಇರೋವರೆಗೂ ರಾಜಸೂಯಾಗ ಆಗೋದಿಲ್ಲ, ಆದ್ದರಿಂದ ಅವನ್ನು ಕೊಂದು ಮಾಡ್ರಿ ಅಂತ ಅಷ್ಟೇ ಅರ್ಥ. ಟಿಕೆಟ್ ತಗೊಳ್ಳೋರಿಗೂ ಬಸ್ ಹತ್ತಾಗಿಲ್ಲ ಅಂತ ಹೇಳಿದರೆ ಬಸ್ ಹತ್ತಬಾರ್ದು ಅಂತ ಅರ್ಥ ಅಲ್ಲ, ಟಿಕೆಟ್ ತಗೊಳ್ಬೇಕು ಅಂತ ಅಷ್ಟ ತಾತ್ಪರ್ಯ, ಜರಾಸಂಧನ ಕೊಲ್ಲಬೇಕು ಅಂತ ತಾತ್ಪರ್ಯ, ಅದನ್ನು ಮಾಡಿದ್ರೆ ಆಯ್ತಲ್ಲ. ಆಗ ಧರ್ಮರಾಜನಿಗೆ ಭಯ, ಅದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಭೀಮಸೇನರು ಹೇಳ್ತಾರೆ, ಅದು ಶಾಶ್ವತ ಸುಭಾಷಿತ, ಒಂದು ಶಾಸ್ತ್ರ ಸುಭಾಷಿತ, ಅಣ್ಣ ಒಂದು ಕೆಲಸ ಯಾರಿಗೆ ಗೊತ್ತಾಗೋದಿಲ್ಲ, ನಿಜಾನುಭಾವ ವರ್ಜಿತಾ ಹರೇರನುಗ್ರಹ ಉಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಗುರುನ್ನತಿ, ಯಾವ ಜನಗಳಿಗೆ ಔನ್ನತ್ಯ ಸಿದ್ಧಿಸೋದಿಲ್ಲ, ಉನ್ನತಿ ಆಗೋದಿಲ್ಲ ಅಂದರೆ ಮೂರು ಇಲ್ಲದೆ ಹೋದರೆ, ಯಾರವರು, ನಿಜಾನುಭಾವ ವರ್ಜಿತಾ, ನಿಜ ಅನುಭಾವ, ಸ್ವಂತ ಪ್ರಭಾವ ಯಾರಿಗಿಲ್ಲ, ಸ್ವಂತ ಶಕ್ತಿ ಯಾರಿಗಿಲ್ಲ, ಯೋಗ್ಯತೆ ಯಾರಿಗಿಲ್ಲ, ಅವರೆಂದೂ ಉನ್ನತಿ ಹೊಂದೋದಿಲ್ಲ. ಎರಡನೇದು ಹರೇರ ಅನುಗ್ರಹ ಉಜ್ಜಿತಾ, ಯಾರಿಗೆ ದೇವರ ದಯೆ ಇಲ್ಲ ಅವರು ಮುಂದೆ ಬರೋದಿಲ್ಲ. ಮಹಾಪ್ರಯತ್ನ ವರ್ಜಿತಾ, ಯಾರು ಮಹಾಪ್ರಯತ್ನ ಯಾರು ಮಾಡೋದಿಲ್ಲ ಅವ್ರಿಗೆ ಉನ್ನತಿ ಬರೋದಿಲ್ಲ. ಇಲ್ಲಿ ಮೂರು ಬೇಕಿದಕ್ಕೆ. ಇದು ನೆನ್ಪಿಟ್ಕೊಂಡು ಬಿಟ್ಟರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೂರು ಅರ್ಹತೆಯಲ್ಲಿ ಒಂದಿಲ್ಲದೆ ಹೋದರೂ ಕೆಲಸ ಆಗೋದಿಲ್ಲ. ಆದ್ದರಿಂದ ಈಗ ನಾವು ಏನು ಯೋಚನೆ ಮಾಡೋಣ, ಜರ ಅಂದ್ರೆ ಕೊಲ್ಲಬೇಕು, ದೊಡ್ಡ ಕಾರ್ಯ ಆಗ್ಬೋದು, ಅದಕ್ಕೆ ಮೂರು ಬೇಕು. ಒಂದು ನಮಗೆ ಯೋಗ್ಯತೆ ಬೇಕು, ಎರಡನೇದು ದೇವರ ಅನುಗ್ರಹ ಬೇಕು, ಮೂರನೇದು ಮಹಾಪ್ರಯತ್ನ ಬೇಕು. ಈಗ ನಿಜಾನುಭಾವ ಎಲ್ಲಿದೆ ಅಂತ ಕೇಳ್ತೀಯಾ, ನಿಜಾನುಭಾವ ಏಷಮೇ ಅಂತ ಹೇಳ್ತಾರೆ ಭೀಮಸೇನ, ನನ್ನಲ್ಲಿದೆ ಅಂತ ಹೇಳ್ತಾರೆ. ಜರಹನ್ನ ಕೊಲ್ಲ ಯೋಗ್ಯತೆ ನನ್ನಲ್ಲಿದೆ, ಇದು ಬಹಳ ಮುಖ್ಯ. ಅನೇಕರಿಗೆ ಶಕ್ತಿನೇ ಇರೋದಿಲ್ಲ, ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಶಕ್ತಿ ಇರುತ್ತೆ ಇರೋದು ಗೊತ್ತಿರೋದಿಲ್ಲ, ಕೆಲವರು ಶಕ್ತಿ ಇರುತ್ತೆ ಇರೋದು ಗೊತ್ತಿರುತ್ತೆ. ಭೀಮಸೇನ ದೇವರು ಆಗುಂಪಿ ಸೇರಿದವರು. ಎಷ್ಟೋ ಸರ್ತ ಅರ್ಜುನ ಹೆದರ್ತಾ ಇರ್ತಾನೆ, ಕರ್ಣನ್ ಕೊಲ್ಲಕ್ಕೆ ಆಗುತ್ತೆ ನನ್ನ ಕೃಷ್ಣ ಅಂತ ಯೋಚನೆ ಮಾಡ್ತಿರ್ತಾನೆ. ಅತ್ತೇ ಅಲ್ಲ, ಅದಕ್ಕೋಸ್ಕರ ಯುದ್ಧ ಬಿಡಲಿಕ್ಕೆ ಕೊಡೋ ಯತ್ನ ಮಾಡಿಬಿಡ್ತಾನೆ. ಆಗ ಮತ್ತೆ ಮತ್ತೆ ಕೃಷ್ಣ ಆತನ ಧೈರ್ಯ ಕೊಟ್ಟು ಯುದ್ಧ ಮಾಡಿಸ್ಬೇಕಾಗಿತ್ತು. ಆ್ಯಕ್ಚುಲಿ ಇಂದ್ರಾವತಾರ ಆತ, ಕರ್ಣ ಸೂರ್ಯಾವತಾರ, ಕೊಲ್ಲ ಶಕ್ತಿ ಇದೆ ಆದರೂ ಕೂಡ ಭಯಪಡ್ತಾನೆ ಅನೇಕ ಕಾರಣದಿಂದ. ಆದರೆ ಭೀಮಸೇನ ದೇವರಿಗೆ ಹೆಸರೇ ಇಲ್ಲ, ಅದನ್ನು ಹೇಳ್ತಾರೆ. ಎಲ್ಲ ಕಾಲಕ್ಕೂ ಪೂರ್ಣ ಪ್ರಜ್ಞರು, ಬೇರೆ ಕಡೆ ಏನೇನಿದೆ ಎಲ್ಲ ಗೊತ್ತು, ತಮ್ಮ ಯೋಗ್ಯತೆ ತಮಗೆ ಗೊತ್ತು. ಇವತ್ತು ನಮಗೆ ಅದು ಗೊತ್ತಿಲ್ಲ, ಶಾಸ್ತ್ರವಾದ ಯೋಗ್ಯತೆ ಭಗವಂತ ಕೊಟ್ಟಿದ್ದ ನಮ್ಮನ್ನು, ನಾವು ಕಾದಂಬರಿ ಓದ್ತಾ ಹಾಳು ಮಾಡ್ತೀವಲ್ಲ, ಹಾಗಾಗಿ ನಾವು ಯೋಗ್ಯತೆ ಇಲ್ಲ ನಾವೇ ತಿಳ್ಕೊಂಡ್ಬಿಟ್ಟಿದ್ದೇವೆ. ಮತ್ತೆ ನಮ್ಮ ಯೋಗ್ಯತೆ ಇಲ್ಲ, ಮುಂದಿನ ಜನ್ಮಕ್ಕೆ ತೀರ್ಮಾನ ಮಾಡಿಬಿಡ್ತಾನೆ. ಎಷ್ಟು ತಪ್ಪದು, ನಿಮಗೆ ಕಾದಂಬರಿ ಅರ್ಥ ಆಗುತ್ತೆ ಅಂದರೆ ಶಾಸ್ತ್ರ ಯಾತಕ್ಕೆ ಅರ್ಥ ಆಗೋದಿಲ್ಲ? ಕಾದಂಬರಿ ಯಾರೋ ಬರೆದಿದ್ದು, ಇದು ವೇದವ್ಯಾಸ ದೇವರು ಬರೆದಿದ್ದು. ವೇದವ್ಯಾಸ ಓದ್ಲಕ್ಕೆ ಹೊರ ಅನುಗ್ರಹ ಮಾಡ್ತಾರೆ ಗೊತ್ತಾ ಅವರು, ಅದೇ ಹೇಳ್ತಾರೆ ನಿಜಾನುಭಾವ ವರ್ಜಿತಾ. ನಮಗೆ ಯೋಗ್ಯತೆ ಇಲ್ಲದೆ ಹೋಗಿದ್ರೆ ನಮ್ಗೆ ಹುಟ್ಟಿಸ್ತಿದ್ದಿಲ್ಲ ದೇವರಿಲ್ಲಿ, ನೆನಪಿರಬೇಕು. ಇಂಥ ಜನ್ಮ ನಮಗೆ ಕೊಟ್ಟಿದ್ದಾನೆ ಅಂದರೆ ದೇವರು ಅದು ಶಕ್ತಿ ಇಟ್ಟಿದ್ದಾನೆ ಅಂತ ಅರ್ಥ. ನಿಜಾನುಭಾವ ಏಷಮೇ ಎರಡನೇದು. ಇನ್ನು ಅನುಗ್ರಹ ಬೇಕಾ? ಕೃಷ್ಣ ಕೂತಿದ್ದಾನೇ ಅನುಗ್ರಹ ಬೇಕು ನಮಗೀಗ. ಭಗವಂತನಾದ ಕೃಷ್ಣ ಬಂದು ಕೂತಿರಬೇಕಾದ್ರೆ ಅನುಗ್ರಹದ ಯೋಚನೆ ಮಾಡೋ ಕಾರಣ ಇಲ್ಲ, ಅದಕ್ಕೆ ನಿಶ್ಚಿತ. ಇನ್ನು ಉಳಿದಿರೋದು ಯಾವುದು ಗೊತ್ತಾ? ಮಹಾಪ್ರಯತ್ನ. ಆ ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹಾ. ಪ್ರಯತ್ನವನ್ನು ಇಡೋಣ, ಮುಂದೆ ಹೋಗೋಣ, ಗೆಲ್ಲೋಣ. ಇದೇ ಮಧ್ವ ಸಿದ್ಧಾಂತ ಅಂದರೆ ಇದೆ. ನಮ್ಮ ಜನಕ್ಕೆ ಇವತ್ತು ತುಂಬ ಜನ ಒಂದು ಭಾಗ ಕೇಳಿರ್ತಾರೆ, ಎಲ್ಲ ದೇವರೇ ಮಾಡಿಸ್ತಾನೆ, ಇದು ಅಭ್ಯಾಸ ಆಗಿದೆ. ಕೇಳಿ ಕೇಳಿ ಎಷ್ಟು ಬಿಟ್ಟು ಅಭ್ಯಾಸ ಮಾಡಿಕೊಟ್ಟಿದ್ದೇವೆ ಅಂದರೆ ದೇವರೇ ಕಾಚಿ ಮಾಡಿಸ್ತಾನೆ ಅಷ್ಟೇ. ನಾವು ಮಾಡಿರೋರು ದೇವರು ಮಾಡಿಸಿಲ್ಲ ಅಂತ ಅರ್ಥ, ಅಲ್ಲಿಗೆ ಹೋಗಿ ದೇವ್ರ ಮೇಲೆ ಹಾಕ, ನಮ್ಮ ಮೇಲಲ್ಲ. ದೇವರೆಲ್ಲ ಮಾಡಿಸ್ತಾನ, ದೇವರು ಮಾಡಿಸಿಲ್ಲ, ನಮಗೆ ಶಕ್ತಿ ಇಲ್ಲ, ದೇವರು ಕೊಟ್ಟಿಲ್ಲ, ಎಲ್ಲ ಒಂದೇ ಸಿಂಪಲ್ ಆನ್ಸರ್ ನಾವು. ಬಹುಶಃ ಮಧ್ವ ಸಿದ್ಧಾಂತವನ್ನು ಮಾಧ್ವರಷ್ಟು ದುರುಪಯೋಗ ಯಾರೂ ತಗೊಂಡಿರ್ಲಿಕ್ಕಿಲ್ಲ. ಬೇರೆಯವರು ಬೈತಾರೆ, ನಾವು ತಪ್ಪಾಗಿ ಅನುಷ್ಠಾನ ಮಾಡಿ ವರ್ಣನೆ ಮಾಡ್ತಿದ್ದೇವಷ್ಟೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಇಲ್ಲಿ ನಾವು ಕೇಳಬೇಕು. ಅವರ ಸಿದ್ಧಾಂತ ಅಂತ ಕೇಳಿದರೆ ಸುಮ್ಮನೆ ಕೊಡೋದು ಮಧ್ವ ಸಿದ್ಧಾಂತ ಅಲ್ಲ, ದೇವರ ಮೇಲೆ ಭಾರ ಹಾಕಿ ಕೊಡೋದು ಮಧ್ವ ಸಿದ್ಧಾಂತ ಅಲ್ಲ, ದೇವರಿದ್ದಾನೆ ಅಂತ ಹೇಳೋದು ಮಧ್ವ ಸಿದ್ಧಾಂತ, ದೇವರೆಲ್ಲ ಮಾಡ್ತಾರೆ ಅಂತ ಹೇಳೋದು ಮಧ್ವ ಸಿದ್ಧಾಂತ. ನಾವು ಸುಮ್ಮನೆ ಕೂಡಬೇಕು ಅಂತ ತಿಳ್ಕೊಂಡ್ರೆ ತಪ್ಪದು. ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾ ಪುನಃ, ನಾವು ಪ್ರಯತ್ನ ಮಾಡೋಣ ಖಂಡಿತ ಫಲ ಸಿಗುತ್ತೆ. ಇದು ಮೂಲ ಮಂತ್ರದಂತೆ ಅರ್ಥ ಮಾಡ್ಕೋಬೇಕು ನಾವು. ಇವತ್ತಿನ ದಿವಸದಲ್ಲಿ ಧರ್ಮರಾಜನ ಧರ್ಮನೂ ಇದೆ, ಭೀಮಸೇನ ಧರ್ಮನೂ ಇದೆ. ಧರ್ಮರಾಜ ವನಪರ್ವದಲ್ಲಿ ಬರುತ್ತೆ, ಧರ್ಮರಾಜ ಹೇಳ್ತಾನೆ ನನ್ನ ಕೈಲಿ ಸಾಧ್ಯ ಇಲ್ಲ, ದುರ್ಯೋಧನಾದಿಗಳನ್ನ ನಾನು ಕ್ಷಮಿಸಿಬಿಡ್ತೇನೆ ಅಂತ ಹೇಳ್ತೇನೆ, ಕ್ಷಮಿಸಿಬಿಡ್ತೇನೆ ನಾನು. ಕ್ಷಮಾ ಭಾರಿ ದೊಡ್ಡ ಗುಣ, ಇಂಥ ಮಾತುಗಳನ್ನ ಆಡ್ತೇವೆ ವನಪರ್ವದಲ್ಲಿ ಕೇಳಿರ್ತಾರೆ, ಇದು ಹೇಳೋದು ಬೇಡ. ಅದರ ಉದ್ದೇಶ ಏನು ಅಂದರೆ ನಾವು ಕ್ಷಮಿಸಿ ಗೆಲ್ಲಬೇಕೇ ಹೊರತು ಯುದ್ಧ ಮಾಡಬೇಕಾಗಿಲ್ಲ. ಇದು ಧರ್ಮರಾಜನ ವಾದ ಆಗಿತ್ತು. ಯಾಕೆ? ದುರ್ಯೋಧನ ಭಾರಿ ದುಷ್ಟ, ಅವನಿಗೆಲ್ಲ ಯಾರ ಮಾತೇ ಕೇಳ, ನಮ್ಮ ಮಾತೇ ಕೇಳ್ತಾನೆ ಅವನು, ಈ ಮಾತು ಯೋಚನೆ ಮಾಡ್ತಾನೆ. ಅದೆಲ್ಲ ಸರಿಯಲ್ಲ ಅಣ್ಣ, ಮಾತು ಕೇಳ್ತಾನೆ ಬಿಡ್ತಾನೆ, ಅವನನ್ನು ಕೇಳಿಸ್ಬೇಕು ಇದ್ದವ್ರು ಹೊಡಿಬೇಕಷ್ಟೆ, ಬೇರೆ ದಾರಿನೇ ಇಲ್ಲ. ಇವತ್ತು ಹಾವಿನ ರೋಡ್ ಸುಮ್ಮನೆ ಕೂತಿರ್ತೇವೆ, ಮಾತು ಕೇಳಿ ಕೈ ಮುಕೊಂಡು ಕೊಡ್ತೀವ? ಮೋದೇತ ಸಾಧುರೂಪಿ ವೃಷ್ಟಿಕ ಸರ್ಪಹತ್ಯ, ಹಾವು ಬಂದಾಗ ಎಚ್ಚರಿಕೆ ವಹಿಸ್ತೇವೆ ಇಲ್ವೋ, ಚೇಳು ಬಂದಾಗ ವಹಿಸ್ತೇವೆ ಇಲ್ವೋ, ಕ್ಷಮಿಸಿಬಿಡು ಅಂತ ಕೈ ಮುಗಿತೇವೆ ನಾವು? ಸಾಧ್ಯ ಇಲ್ಲ. ಆದ್ದರಿಂದ ಮಧ್ವ ಸಿದ್ಧಾಂತದ ಹೃದಯ ನೋಡಬೇಕು ಅಂದರೆ ಭೀಮಸೇನ ದೇವರ ಮಾತಿನಲ್ಲಿ, ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹ, ಪ್ರಯತ್ನ ಮುಂದಿಡೋಣ ಸಾಧಿಸೋಣ ಅಂತ ಹೇಳಿದ್ದಾರೆ. ಇದು ನಮ್ಮ ದೀಕ್ಷೆಯಾದರೆ ಎಂದೂ ಕೂಡ ನಮಗೆ ಸೋಲೆ ಬರೋದಿಲ್ಲ. ಅದಕ್ಕೆ ಅವ್ರು ನಿಂತು ಮಾಡಿಸ್ತಾರೆ ಅಂತ ಅರ್ಥ. ಅದು ಪದ ನೋಡಿ ಸ್ವಾರಸ್ಯ, ನಿಜಾನುಭಾವ ವರ್ಜಿತಾಹ ಹರೇನ ಅನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ. ಹರಿ ಅನುಗ್ರಹ ಮಧ್ಯೆ ಇಟ್ಬಿಟ್ಟಿದ್ದಾರೆ, ಕೊನೆಗಿಡಲಿ ಮಧ್ಯೆ ಇಟ್ಟಿದ್ದಾರೆ. ಮಧ್ಯೆ ಯಾತಕ್ಕಿಟ್ಟಿದ್ದಾರೆ ಅಂದರೆ ನಿಜಾನುಭಾವ ರಕ್ಷಣೆಗೂ ಭಗವಂತ ಇದ್ದಾನೆ, ಮಹಾಪ್ರಯತ್ನ ಮಾಡಿಸೋಕ್ಕೂ ದೇವರಿದ್ದಾನೆ. ದೆಹಲಿ ದೀಪನ್ಯಾಯ ಅಂತ ಕರೀತಾರೆ. ಎರಡರ ಮಧ್ಯೆ ಇಟ್ಟುಬಿಟ್ಟು ನಮ್ಮ ಅನಾದಿ ಸ್ವರೂಪವನ್ನು ಪರಮಾತ್ಮ ಕಾಪಾಡ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಆದ್ದರಿಂದ ನಿಜಾನುಭಾವವನ್ನು ರಕ್ಷಣೆ ಮಾಡ್ತಾನೆ, ಮಹಾಪ್ರಯತ್ನವನ್ನು ಮಾಡಿಸ್ತಾನೆ ಪರಮಾತ್ಮ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಅದನ್ನೂ ದೇವರೇ ಮಾಡಿಸಲಿ, ಅದು ತಪ್ಪಾಗಿ. ನಿಜವಾದ ಅರ್ಥ ಮಧ್ವ ಸಿದ್ಧಾಂತವನ್ನು ಜನ ಅರ್ಥ ಮಾಡಿಕೊಳ್ಬೇಕಾದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಭೀಮ ದ್ರೌಪದಿಯರ ಉಪದೇಶದ ಭಾಗ ಮತ್ತು ಇಲ್ಲಿ ಬರತಕ್ಕಂಥ ಭೀಮದೇವ ಉಪದೇಶ ಎರಡು ಸೇರಿಸ್ಕೋಬೇಕು. ಎರಡು ಸೇರಿಸ್ಕೊಂಡಾಗ ಅರ್ಥ ಆಗುತ್ತೆ. ಪ್ರಯತ್ನವನ್ನು ಮಾಡದೆ ಹೋದರೆ ಎಂದೂ ನಾವು ಸಿದ್ಧಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳೋದಕ್ಕೇನೆ ಯುದ್ಧಸ್ವ ಭಾರತ, ತಸ್ಮಾತ್ ಯುದ್ಧಸ್ವ ಭಾರತ. ಯುದ್ಧಸ್ವ ಅಂದರೆ ಏನು ಬರ್ತಾ, ಯುದ್ಧಕ್ಕೆ ಹೆಚ್ಚು ಪ್ರಯತ್ನ ಬೇಕು, ಪ್ರಯತ್ನ ಮಾಡು ಅಂತ ಅರ್ಥ. ಇವತ್ತು ಎಷ್ಟೋ ಸರಿ ತೀರ್ಥ ಊಟಕ್ಕೆ ಯುದ್ಧ ಮಾಡ್ತೇವೋ ಇಲ್ವೋ, ಎಷ್ಟು ರಶ್ ಇದ್ರು ಎಲೆ ಹಿಡಿತೇವೋ ಇಲ್ವೋ, ಬಸ್ಸಿಗೆ ಎಷ್ಟು ರಶ್ ಇದ್ರು ಹತ್ತೇವೋ ಇಲ್ವೋ, ಅಲ್ಲಿ ಮಧ್ವ ಸಿದ್ಧಾಂತ ಸುಮ್ಮನೆ ಕೂತಿದ್ದು ಯಾರು ನೋಡಿದ್ದೀರಾ ನೀವೀಗ? ಯಾರು ನೋಡೋದಿಲ್ಲ, ಹತ್ತೇ ಹತ್ತಾರೆ ಬಿಡೋದಿಲ್ಲ, ಏನಾರು ಮಾಡಿ ಹತ್ತಾರೆ, ಸ್ಟ್ಯಾಂಡಿಂಗು ಗಿಂಡಿಂಗು ಜೋತಾಡ್ತಾರೆ ಬಿಡೋದಿಲ್ಲ. ಯಾತಕ್ಕೆ? ನಮ್ಮ ಗುರಿ ಸಾಧಿಸ್ಬೇಕು ನಾವು, ಹೋಗ್ತಾನೆ ಆ ಗುರಿ ಸಾಧಿಸೋದಕ್ಕೆ ಪ್ರಯತ್ನ ಅಂತ ಕರೆಯೋ. ಈ ಪ್ರಯತ್ನದ ಕಾನ್ಸೆಪ್ಟ್ ನಮ್ಗೆ ಮರ್ತಿರೋದ್ರಿಂದ ನಿಷ್ಕ್ರಿಯತೆಯನ್ನು ಹೊಂತ ಇದ್ದೆ. 99% ಪಾಲು ಜನ ಮಧ್ವ ಸಿದ್ಧಾಂತ ತಿಳಿದಿಲ್ಲ, ತಿಳಿದ ಜನಗಳು ಈ ಭಾಗ ಮುಂದಿಟ್ಕೊಂಡ್ಬಿಟ್ಟು ಕೈ ಸೋತು ಬಿಡ್ತಾರೆ. ಅಂದರೆ ಮಧ್ವ ಸಿದ್ಧಾಂತವನ್ನು ದುರುಪಯೋಗ ಮಾಡ್ಕೊಳ್ಳೋ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ಧೃತರಾಷ್ಟ್ರನೇ ಮಾತಾಡ್ತಾನೆ ಗೊತ್ತಾ ಅಲ್ಲಿ, ಕೃಷ್ಣ ನಾನೇನು ಮಾಡಲಿ, ಏನು ಮಾಡೋಕ್ಕಾಗೋದಿಲ್ಲ, ನನ್ನ ಮಾತು ನಮ್ಮ ಮಕ್ಕಳಿಗೆ ಮಾತು ನೀನೇ ಬೇಕಾದ್ರೆ ನನ್ನ ಮಾತು ಕೇಳೋದಿಲ್ಲ, ಜಾರ್ಕೊಂಡ್ಬಿಡ್ತಾನೆ ಕೊನೆ. ಇದು ತಪ್ಪಿದೆ. ದೇವರೇ ಮಾಡಿಸ್ಲಿ ಅನ್ನೋ ಮಾತಿಗೆ ದೇವ ಪ್ರಾರ್ಥನೆಯ ರೂಪದಲ್ಲಿ ಮಾತು ಬರಬೇಕೇ ಹೊರತು ಚಾಲೆಂಜ್ ರೂಪದಲ್ಲಿ ಬರಬಾರ್ದು. ದೇವ್ರು ಬೇಕಾದ್ರೆ ಮಾಡಿಸ್ಲಿ, ಆಗಲ್ಲ. ದೇವರು ಮಾಡಿಸಿ ಪ್ರಾರ್ಥನೆ ಮಾಡಿ ಅಷ್ಟೇ ಹೊರತು ಮಾಡಿಸೇ ಮಾಡಿಸ್ತಾನೆ ದೇವರು. ಕರುಣಾಳು ಆತ, ಅದು ಬಿಡಬಾರ್ದು ಆ ಮಾತನ್ನು. ಅಚಾರ್ ಹೇಳ್ತಾರೆ ಈ ಮಾತನ್ನು, ಒಂದು ಮಾತನ್ನು ಕೇಳೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತದೆ. ದೇವರು ಮಾಡಿಸಲಿ ಪ್ರಾರ್ಥನೆ, ಒಳ್ಳೆ ಮಾತದು. ದೇವರು ಮಾಡಿಸಲಿ ನೋಡೋಣ ಅಂತ ಕೇಳಿದರೆ ಆಚಾರ್ ಹೇಳ್ತಾರೆ, ದೇವರು ಯಾರು ಭಾರಿ ದೊಡ್ಡವನು, ಅವನು ಮಾಡಿಸಲಿ ನೋಡೋಣ ಅಂತ ಯಾರಂತಾರಲ್ಲ, ಅದು ಅಸುರ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಸುರ ಅಂತ ತಿಳ್ಕೊಳ್ಳಿ ಅವನು. ಉದಾಹರಣೆಗೆ ಏನು ಗೊತ್ತಾ, ದೇವರು ಸರ್ವತಂತ್ರ ಸ್ವತಂತ್ರ ತಾನೇ, ನಾನು ಕೈ ಎತ್ತೋದಿಲ್ಲ, ಎಚ್ಚಿಬಿಡಲಿ ನೋಡೋಣ ಅಂತೀಗ, ನಾನು ಹೀಗೆ ಕೂತಿರ್ತೀನಿ, ನಾನು ನಿಲ್ಲಿಸಿಬಿಡಲಿ ನೋಡೋಣ ಅಂತ ದುಷ್ಟರಂತಾರೆ ಈ ಮಾತನ್ನು. ಇನ್ನೂ ಯಾತಕ್ಕೆ ಏಕಾಶಿ ಉಪಾಸ ಮಾಡಿಸಿಬಿಡಲಿ ನೋಡೋಣ ಅಂತಾರಲ್ಲ, ಅವ್ರಿಗೇನು ಹೇಳಬೇಕು ಗೊತ್ತಾ? ಹಾಗಿದ್ರೆ ಅವನು ಎಷ್ಟು ಬುದ್ಧಿವಂತ ಇರ್ತಾನೆ ಗೊತ್ತಾ? ಅವನು ಅಕಸ್ಮಾತ್ ಮಾಡಿಸ್ತಾ ಅಂತ ತಿಳ್ಕೊಳ್ಳಿ. ದೇವರು ಕೈ ಎತ್ತಿ ಎತ್ತಿ ಬಿಡ್ತಾನೆ, ಈಗ ಎಚ್ಚಿಬಿಡ್ತಾನೆ ದೇವರು. ಅವಾಗ ಏನಂತಾನೆ ಗೊತ್ತಾ? ಅವನು ದೇವರು ನಾವು ಹೇಳ್ದೆ ಕೇಳ್ತಾನೆ ಗೊತ್ತಾಯ್ತು ಅಂತ ಹೇಳ್ತಾನೆ. ನಾನು ಕೈ ಎತ್ತಿಸೋದು ಎತ್ತಿಬಿಟ್ಟೆ, ದೇವ್ರು ನನ್ನ ಮಾತು ಕೇಳ್ತಾನೆ, ಎಷ್ಟಿಲ್ಲ ದೇವ್ರಿಗೆ ಕೈ ಆಗೋದಿಲ್ಲ, ಎಂಥ ನರಕ ಉಪಯೋಗಿಸ್ತಾನೆ ಗೊತ್ತಾ? ಅವನು ನನಗೆ ಆಚಾರ ಉತ್ತರ ಕೊಡ್ತಾರೆ, ಮಹಾಮೂರ್ಖ ನೀನು. ದೇವರು ಯಾರು ಗೊತ್ತಾ? ಸರ್ವತಂತ್ರ ಸ್ವತಂತ್ರ. ತನ್ನ ಇಚ್ಛೆಗೆ ಬಂದ ಏನನ್ನೂ ಅವನು ಮಾಡ್ತಾನೆ, ನೆನಪಿರಬೇಕು. ತನ್ನ ಇಚ್ಛೆಗೆ ಬಂದ ಏನನ್ನೂ ಮಾಡ್ತಾನೆ. ನೀನು ಕೈ ಎತ್ತದೆ ಎತ್ತೋದಿಲ್ಲ, ಎತ್ತಬೇಕಂದ್ರೆ ಅವನಿಗೆ ಬಂದು ಎತ್ತಿಸ್ತಾನೆ ಗೊತ್ತಾಯ್ತಾ? ಅವನಿಚ್ಛೆ ಬಂದು ಎತ್ತಿಸ್ತಾನೆ ಹೊರತು ನೀನು ಕೆಲಸಕ್ಕೆ ಎತ್ತೋದಿಲ್ಲ. ಇದು ಗೊತ್ತಾಗಿಬಿಟ್ರೆ ದೇವರು ಸ್ವತಂತ್ರನಾಗಿದ್ದರೆ ಎತ್ತಲಿ ಅಂತಾನಲ್ಲ, ಇವರು ಸ್ವತಂತ್ರನಾಗಿದ್ದಕ್ಕೆ ತಾನು ಬೇಕಾದಾಗ ಎತ್ತಿಸ್ತಾನೆ ಅಂತ ಅರ್ಥ. ಇಲ್ಲದೆ ಹೋಗಿದ್ರೆ ಸ್ವತಂತ್ರ ಆಗ್ತಿರಲಿಲ್ಲ, ನಮ್ಮ ಮಾತು ಕೇಳ್ಕೊಂಡ ಕೆಲಸ ಮಾಡೋಕ್ಕಾಗ್ತಿಲ್ಲ. ದೇವರ ಮಾತಿನ ಅರ್ಥ ತಿಳ್ಕೊಳ್ಬೇಕಾದ್ರೆ ಆಚಾರ ಸಿದ್ಧಾಂತ ಸರಿಯಾಗಿ ತಿಳಿದಿರಬೇಕು. ಪ್ರಾರ್ಥನೆಯ ರೂಪದ ಮಾತು ಬೇರೆ, ಈ ಒಂದು ಚಾಲೆಂಜಿಂಗ್ ಮಾತುಗಳು ಬೇರೆ. ದೇವರ ಮುಂದೆ ದುರ್ಯೋಧನೆಯಿಂದ ಮಾತಾಡಿನೇ ಮಣ್ಣು ಮುಕ್ಕಿ ಹೋಗಿದ್ದವನು, ಅದು ಸಾಧ್ಯ ಇಲ್ಲ. ದುರ್ಯೋಧನ ಕಲಿ, ಕಲಿಯುಗದ ಜನ ದುರುಪಯೋಗ ಮಾಡಿಕೊಳ್ಳುತ್ತಾರೆ. ಭೀಮಸೇನ ದೇವರು ಹೇಳುತ್ತಾರೆ ಅದು ಸಾಧ್ಯ ಇಲ್ಲ, ನನ್ನ ಶಕ್ತಿ ಇದೆ, ಕೃಷ್ಣನ ಅನುಗ್ರಹ ಇದೆ, ಪ್ರಯತ್ನ ಇಡೋಣ, ನಾವು ಗೆಲ್ಲೋಣ, ಮುಂದಡೆ ಇತಿಹಾಸ. ಇಂಥ ಉಪದೇಶವನ್ನು ಮಾಡಿ ಭೀಮಸ ಯುದ್ಧಕ್ಕೆ ನಿಲ್ತಾರಲ್ಲ, ಜರಾಸಂಧನ ವಧೆಯಾಗತ್ತೆ. ಅಂದಮೇಲೆ ಜರಾಸಂಧನ ವಧೆ ಆಗದೆ ಹೋಗಿದ್ದರೆ ರಾಜಸೂಯಾಗ ಆಗ್ತಿರಲಿಲ್ಲ, ಜರಾಸಂಧ ವಧೆ ಮಾಡಬೇಕಾಗಿತ್ತು. ಧರ್ಮರಾಜನಿಗೆ ಆಗೋದಿಲ್ಲ, ಮಾಡಿದ್ದ್ಯಾರೋ ಭೀಮಸೇನ. ಅಂದಮೇಲೆ ರಾಜಸೂಯಾಗ ದೊಡ್ಡದೋ ಅದನ್ನು ಮಾಡಿಸಿದ ಭೀಮಸೇನ ದೊಡ್ಡ ವ್ಯಕ್ತಿಯನ್ನು ನೋಡಿ ಅಂತ ಹೇಳ್ತಾರೆ. ಭೀಮಸೇನ ದೊಡ್ಡ ವ್ಯಕ್ತಿನೋ, ರಾಜಸೂಯಾಗ ಆಯ್ತು ನಿಜ, ಜರಾಸಂಧ ಬದುಕಿದ ಏನಾಗ್ತಿತ್ತು ಈ ಮಧ್ಯೆ? ಸಾಧ್ಯನೇ ಇಲ್ಲ. ಜರಾಸಂಧ ಸತ್ತ ಅಂಥೇಳಿ ರಾಜಸೂಯಾಗ ನಡೀತು ಅಂದಮೇಲೆ ರಾಜಸೂಯಾಗದ ದೊಡ್ಡ ಶ್ರೇಯಸ್ಸು ಯಾರಿಗೆ ಸೇರಿದ್ದು? ಭೀಮಸೇನ ದೇವರಿಗೆ ಸೇರಿದ್ದು. ಈ ವಿಮರ್ಶೆಗೆ ಇದ್ಬೇಕು. ತಿರುಕುರು ಪಂಡಿತಾಚಾರ್ಯ ಮಾತನ್ನೆಲ್ಲ ಬರಿಬೇಕಾದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ತುಂಬ ವಿಶೇಷವಾಗಿ ನೆಲ ಹೇಳ್ತಾ ಹೋಗ್ತಾರೆ, ಅದಿಷ್ಟು ಕ್ರೋಢೀಕರಿಸ್ತಾರೆ. ಅದನ್ನು ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ವಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತಿಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಎಷ್ಟು ತೃಪ್ತಿಯುಂಟು ಮಾಡಿದ್ರು ಕೊಟ್ಟ ಕೃಷ್ಣನೇ ನೀವೀಗ. ಭೀಮಸೇನ ಮಾತನ್ನು ಕೃಷ್ಣ ಒಪ್ತಾನೆ, ಹೌದು ಧರ್ಮರಾಜ, ಭೀಮಸೇನ ಮಾಡಿದ್ದು ಸರಿ, ಜರಾಸಂಧನ ಸಾಯದಿಲ್ಲ ಅಂತ ನಾನು ಹೇಳಲಿಲ್ಲ, ಕೊಲ್ಲಬೇಕು ಅಂತ ಹೇಳಿದೆ ಅಷ್ಟೇನೆ, ಸರಿ ಅಂತ ಹೇಳಿದ. ಅಂದರೆ ಭೀಮಸೇನ ಹೇಳಿದ ಮಾತು ಒಂದೇ ಮಾತನ್ನು ಧರ್ಮರಾಜ ಅರ್ಥ ಮಾಡ್ಕೊಂಡ ರೀತಿಯೇ ಬೇರೆ, ಭೀಮಸೇನ ಅರ್ಥ ಮಾಡ್ಕೊಂಡ ರೀತಿಯೇ ಬೇರೆ. ಮಾತು ಒಂದೇ, ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಈ ಒಂದು ಮಾತನ್ನು ಧರ್ಮರಾಜ ಅಶಕ್ಯ ಅಂತ ಅರ್ಥ ಮಾಡಿಕೊಂಡ, ಭೀಮಸೇನ ಅದನ್ನು ಮಾಡಿ ಮುಗಿಸ್ಬೇಕು ಅಂತ ಅರ್ಥ ಮಾಡಿಕೊಂಡ. ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಒಂದೇ ಕೃಷ್ಣನ ಮಾತನ್ನು ಎದುರಿಗಿದ್ದು ಹೇಳಿದ ಮಾತನ್ನು ಇಬ್ಬರು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರು ಅಂದರೆ, ಇವತ್ತು ಬ್ರಹ್ಮಸೂತ್ರ ಭಾವಗಳನ್ನು ಎಷ್ಟು ಜನ ಅಪಾರ್ಥ ಮಾಡಿಕೊಂಡ್ರೆ ಲೆಕ್ಕ ಹಾಕಿ. ಒಂದು ಮಾತಿಗೆ ಅವರು 564 ಸೂತ್ರ ಉಚ್ಚಾಬಟ್ಟೆ ಅಪಾರ್ಥ ಆಗಿರ್ತದೆ. ಅಂದಮೇಲೆ ಮಾತು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ವಿಶೇಷವಾದ ಸಾಮರ್ಥ್ಯವೇ. ಅಲ್ಲಿ ಕೃಷ್ಣನ ಮಾತನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಭೀಮಸೇನ ದೇವರು, ಧರ್ಮರಾಜನಲ್ಲ. ಅದಕ್ಕೇನೆ ಕಲಿಯುಗದಲ್ಲಿ ಭಾಷ್ಯಕ್ಕೆ ಬರೀಲಿಕ್ಕೆ ಯಾರನ್ನು ಕಳಿಸ್ಬೇಕು ಅಂದರೆ, ಧರ್ಮರಾಜನ ಕಳಿಸ್ಲಿಲ್ಲ, ಅರ್ಜುನ ಕಳಿಸ್ಲಿಲ್ಲ, ಮಧ್ವಾಚಾರ್ಯ ಕಳಿಸ್ಕೊಟ್ರೆ ಅದಕ್ಕೋಸ್ಕರನೇ. ಯಾತಕ್ಕೆ ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಇಷ್ಟೆಲ್ಲ ಭೀಮಸೇನ ಹೇಳಿದಾಗ ಕೃಷ್ಣ ಏನನ್ನಲಿಲ್ಲ, ಭೀಮಸೇನ ಹಾಗೆಲ್ಲ ಅಲ್ಲ, ಧರ್ಮರಾಜ ಹೇಳಿ ಸರಿ ಅಂತ ಹೇಳಿಲ್ಲ ಕೃಷ್ಣ. ಹೌದು ಭೀಮಸೇನ ಹೇಳಿ ಸರಿ ಅಂತ ಹೇಳಿದ. ಅಂದರೆ ಭೀಮಸೇನ ಅರ್ಥ ಮಾಡ್ಕೊಂಡ ಹಾಗೆ ಉದ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಒಂದೇ ಪ್ರಸಂಗ ಅಲ್ಲ, ತುಂಬ ಕಡೆ ನಡೆದಿದ್ದ ಹಾಗೇನೆ. ಕೃಷ್ಣನ ಮಾತನ್ನು, ವೇದವ್ಯಾಸನ ಮಾತನ್ನು ಭೀಮಸೇನ ಅರ್ಥ ಮಾಡಿಕೊಂಡಿದ್ದ ರೀತಿ ಅವರಿಗೆ ಸಮ್ಮತವಾಗಿತ್ತು, ಇವರೆಲ್ಲ ತಮ್ಮ ತೋಚಾಗ ಅರ್ಥ ಮಾಡ್ಕೋತಾ ಇದ್ರು. ಆ ರೀತಿಯಲ್ಲಿ ಭೀಮಸೇನ ಹೇಳಿ ಮಾತು ಸರಿಗೋಯ್ತು. ಆಗ ಧರ್ಮರಾಜ ಏನು ಮಾಡಿದೆ ಗೊತ್ತೇನು, ಮೆಲ್ಲಗೊಂದು ಪ್ರಶ್ನೆ ಕೇಳ್ತಾನಾಗ, ಕೃಷ್ಣ ನಾನೊಂದು ದಯವಿಟ್ಟು ನನ್ನ ಮಾತು ಅಪಾರ್ಥ ಮಾಡ್ಕೋಬೇಡ, ನಿನ್ನ ಭಾರಿ ಭಕ್ತಿ ನನಗಿದೆ, ಆದರೆ ಒಂದು ಮಾತು ಹೇಳ್ತೇನೆ ಅಂತ ಹೇಳ್ತಾನೆ. ಏನು ಅಂದರೆ, ಕೃಷ್ಣ ಈ ಜರಾಸಂಧ ಎಷ್ಟು ಬಲಾಢ್ಯ ಅಂದರೆ, ಅವನಿಗೆ ಹೆದರಿ ನೀನೇ ದ್ವಾರಕೆ ಕಟ್ಕೊಂಡು ಹೋಗಿಬಿಟ್ಟಿದ್ದೀ, ಅಂದಮೇಲೆ ಸ್ವಲ್ಪ ಯೋಚನೆ ಮಾಡತಕ್ಕದ್ದೇ ಅಂದ್ಬಿಟ್ಟನಂತೆ. ಇದು ಧರ್ಮರಾಜನಿಂದ ಬಂದ ಉತ್ತರ. ಎಂಥ ಧರ್ಮ ತಪ್ಪು ತಿಳ್ಕೊಂಡಿದ್ದಾನೆ. ಅನ್ನೇ ಭಾಗವತತ್ತೇಪಿ ಚಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್ ಆಚಾರ್ಯ ಎಲ್ಲೆಲ್ಲೇ ಅಂತ ಹೇಳಿದ್ದಾರೆ. ಇನ್ನು ಎಷ್ಟೋ ಜಾಗ ಇದೆ ಉಪಲಕ್ಷಣೆ ತಿಳ್ಕೊಬೇಕಂದ್ರೆ. ಕೃಷ್ಣನ ಮೇಲೆ ಶಂಕೆ, ಕೃಷ್ಣ ಹೀಗೆಲ್ಲ ಹೋದ್ರೆ ಭಾರಿ ಕಷ್ಟ ಆಗಬಹುದು, ನೀನೇ ದೂರ ಹೋಗಿದ್ದಿ ಅಂದಮೇಲೆ ನಮ್ಮ ಕೈಲಾಗತ್ತಾ ಅಂತ ಯೋಚನೆ ಮಾಡಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನೀನು ಹೇಗೆ ತಿಳ್ಕೊಂಡ್ಬಿಟ್ಟಿದ್ದೀಯಾ, ನಾನು ಅದಕ್ಕಲ್ಲ ಹೋಗಿದ್ದಲ್ಲಿಗೆ. ನೀತಿಂ ಪ್ರದರ್ಶಯಿತುಮೇವ ವಿಭತ್ಸು ಕಾರ್ಯಾಮ್ ಅಂತಿದ್ದ ಹಾಗೆ, ಪ್ರಬಲನಾದ ಶತ್ರು ಬಂದಾಗ ಕಡಿಮೆ ಸೈನ್ಯ ಇರತಕ್ಕಂಥ ವ್ಯಕ್ತಿ ಹೇಗೆ ದೂರ ಹೋಗಿ ಉಳ್ಕೋಬೇಕು ತೋರಿಸಿಕೊಟ್ಟನೆ ಹೊರತು ನಾನು ಅಂಜಿ ಹೋಗಲಿಲ್ಲ ಅಂತ ಪರಮಾತ್ಮ ಹೇಳಿ. ಮಹಾಭಾರತನೇ ಬರುತ್ತದೆ, ಅಂಜಿ ಹೋಗಲಿಲ್ಲ ನಾನು, ನಾನು ಹೋಗಿದ್ದು ಕೇವಲ ಧರ್ಮ ಶಿಕ್ಷಣಕ್ಕಷ್ಟೇನೆ, ಹಾಗಿದ್ರೆ ಯಾಕೆ ಕೊಲ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಮಾಡಿದ್ರೆ ನೀನ್ಯಾಕೆ ಕೊಲ್ಲಿ ಜರಾಸಂಧನನ್ನ? ಇನ್ನೊಂದು ಪಾಯಿಂಟ್ ಇದೆ, ಹರಿವಂಶದಲ್ಲಿ ಬರುತ್ತೆ, ಆಚಾರ ನಿರ್ಣಯದಲ್ಲಿ ಸೇರಿಸ್ತಾರೆ ಅದನ್ನು. ಒಮ್ಮೆ ಜರಾಸಂಧನಿಗೂ ಬಲರಾಮದೇವರು ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಜರಾಸಂಧನವನ್ನು ಹೊಡಿತಾನೆ ಜೋರಾಗಿ ದುರ್ಯೋಧನ, ಇವನು ಬಲರಾಮದೇವನ ಹೊಡಿತಾನೆ ಜರಾಸಂಧ, ಅವರಿಗೆ ಭಾರಿ ಸಿಟ್ಟು ಬರುತ್ತೆ, ತಮ್ಮ ಮುಸಲ ತಗೊಂಡು ಬಿಟ್ಟು ಅವನ ಜತ್ರು ದೇಶಕ್ಕೆ ಇಂಥ ಮೂಳೆ ಹೊಡಿತಾರೆ ಅಂತ. ಆಗ ಜರಾಸಂಧ ದಪ್ಪಂತ ಬೀಳ್ತಾನೆ, ಮತ್ತೆ ಹೇಳ್ತಾರೆ ಮತ್ತೆ ಯುದ್ಧ ಆಗುತ್ತೆ. ಇನ್ನೊಂದು ಸರ್ತಿ ಯುದ್ಧಕ್ಕೆ ಬಂದಾಗ ಅವನ ತಲೆ ಮೇಲೆ ಹೊಡಿಲಿಕ್ಕೆ ಅಂತ ತೆತ್ತಾರೆ, ತಮ್ಮ ಮುಸಲ ತಗೊಂಡ್ಬಿಟ್ಟು ತಲೆ ಮೇಲೆ ಹೊಡಿಬೇಕು, ಕೊಂದು ಬಿಡಬೇಕು ಅಂತ ಹೇಳ್ತಾನೆ. ಅಶರೀರವಾಣಿ ಆಗುತ್ತಾಗ ಜಲರಾಮ ನಿನ್ನ ಕೈಯಲ್ಲಿ ಸಾಯೋದಿಲ್ಲ, ಇವನು ಕೊಲ್ಲೋದಕ್ಕೆ ನಿನಗಿಂತ ಬಲಾಢ್ಯ ಒಬ್ಬನಿದ್ದಾನೆ, ನಿನ್ನ ಕೈ ಸಾಯೋದಿಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಜರಾಸಂಧನ ಮಾತು ಕೇಳಿಸ್ಕೊಂಡಿದ್ದಂತ ಅದು ಭಾಳ ಇಂಟ್ರೆಸ್ಟಿಂಗ್. ಜರಾಸಂಧನಿಗೆ ಇವಾಗ ಮಾತು ಬಿದ್ದಿತ್ತಂತೆ, ಬಲರಾಮದೇವರಿಗೆ ಕೇಳಿಸ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಹೇಳ್ತಾನೆ ಧರ್ಮರಾಜ, ಬಲರಾಮದೇವರಿಗೆ ಕೊಲ್ಲಕ್ಕಾಗಲಿಲ್ಲ, ನೀನು ಮೊದಲೇ ಬಿಟ್ಟು ಓಡಿ ಹೋಗಿ ದ್ವಾರಕೆಗೆ, ಅಂದಮೇಲೆ ನಮ್ಮ ಕೈಲಾಗತ್ತಾ ಅಂತ ಪ್ರಶ್ನೆ ಹಾಕ್ಕೊಂಡ. ಆ ಕೃಷ್ಣ ಹೇಳ್ತಾನೆ, ನನ್ನ ಕೈಲಾಗೋದಿಲ್ಲ ಅಂತ ಓಡಲಿಲ್ಲ ನಾನು, ನಾನು ನೀತಿ ತೋರಿಸ್ಲಿಕ್ಕೆ ಅಂತ ಹೋದೆ, ರಾಜನೀತಿಯನ್ನು ತೋರಿಸಿದೆ, ಮತ್ತು ಕೊನೆಗೂ ನೀನು ಕೊಲ್ಲಿಲ್ವಲ್ಲ ಅಂತ ಕೇಳಿದರೆ. ಆ ಕೃಷ್ಣ ಹೇಳ್ತಾನೆ, ಆಚಾರ್ಯರು ಬರೀತಾರೆ, ನಾನು ಯಾತಕ್ಕೆ ಕೊಂದಿಲ್ಲ ಗೊತ್ತಾ ಧರ್ಮರಾಜ, ಅವನು ಶಿವಭಕ್ತಾಗ್ರೇಸರ, ನಾನು ವಿಷ್ಣು, ಶಿವಭಕ್ತಾಗ್ರೇಸರ ಅವನು, ಶಿವನ ಭಕ್ತನ ಮೇಲೆ ನಾನು ಕೈ ಮಾಡಿದರೆ ಮತ್ತೊಬ್ಬನ ಆಳಿನ ಮೇಲೆ ಕೈ ಮಾಡಿದಾಗ ನಾನು ಮಾಡಬಾರ್ದು. ಶಿವಭಕ್ತಾಗ್ರೇಸರಳಾದ ಜರಾಸಂಧನನ್ನು ವಿಷ್ಣು ಭಕ್ತಾಗ್ರೇಸನಾದ ಭೀಮನ ಕೈಯಲ್ಲಿ ಕೊಲಿಸ್ಬೇಕು ಅಂತಲೇ ಬಿಟ್ಟಿದ್ದೆ ಅಂತ ಕೃಷ್ಣ ಹೇಳಿದ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣರ ಸಂಕಲ್ಪ ಧರ್ಮರಿಗೆ ಅರ್ಥ ಆಗಿರಲಿಲ್ಲ, ಭೀಮಸೇನ ದೇವರಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು. ಈ ನಮಗಿರೋ ಸಂಶಯ ಹೊರಟೋಗುತ್ತಾ, ಕೃಷ್ಣ ತಾನೇ ಯಾಕೆ ಕೊಲ್ಲಿಲ್ಲ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಯ ದೂತನ ಮೇಲೆ ತಾನು ಕೈ ಮಾಡೋ ಸರಿಯಲ್ಲ, ಅದು ಮ್ಯಾಚಿಂಗ್ ಆಗಿರಬೇಕು. ಆದ್ದರಿಂದ ನನ್ನ ಭಕ್ತಾಗ್ರೇಸರ ಭೀಮಸೇನ, ಶಿವಭಕ್ತಾಗ್ರೇಸರ ಜರಾಸಂಧ, ಈತನ ಕೈಲಿ ಆತನು ಕೊಲಿಸ್ಬೇಕು ಅಂತ ಹೇಳೋದಕ್ಕೆ ವಿಷ್ಣು ಪಕ್ಷ ದ್ವಿಡೀಶಂ ಅಂತ ಪದ ಇಟ್ಟು, ವಿಷ್ಣು ಪಕ್ಷ ದ್ವಿಡೀಶಂ, ಭಾರಿ ಪ್ರಬಲ ಅವನು. ಅವನನ್ನು ಇಲ್ಲಿಂದ ಕೊಲಿಸಿದರೆ ಅವಾಗೇನಾಗ್ತದೆ ಗೊತ್ತಾ, ಭೀಮಸೇನ ವಿಷ್ಣು ಭಕ್ತಾಗ್ರೇಸರ ಪೂವಾಗುತ್ತೆ. ಜೊತೆಗೆ ಶಿವಭಕ್ತಾಗ್ರೇಸರನ್ನು ಕೊಂದಿದ್ದಕ್ಕೆ ವಿಷ್ಣು ಭಕ್ತಾಗ್ರೇಸರ ಅನ್ನೋ ಹಿರಿಮೆ ಭೀಮಸೇನೆ ಜನಕ್ಕೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಬಿಟ್ಟಿದ್ದು. ಆಗ ಧರ್ಮರಾಜ ಒಪ್ಪು, ಇಷ್ಟು ಹೇಳಿದಾಗ ಒಪ್ಕೋತಾನೆ. ಮೂರು ಜನ ಹೊರಡ್ತಾರೆ, ಅಲ್ಲೂ ಸ್ವಾರಸ್ಯ ಇದೆ. ಕೃಷ್ಣ ಭೀಮ ಕೊಲ್ಲೋದು ಮುಖ್ಯವಾಗಿ, ಭೀಮಸೇನನ ಜೊತೆಗೆ ತಾನೂ ಹೊರಟ, ಅರ್ಜುನನು ಕರ್ಕೊಂಡು ಹೊರಟ. ಈ ಮೂರು ನಮಗೆ ಅರ್ಥ ಆಗಿರೋದಿಲ್ಲ, ತಾನ್ಯಾಕೆ ಹೊರಟ, ಅರ್ಜುನ್ ಯಾಕೆ ಕರ್ಕೊಂಡು ಹೋದ ಅಂತ ಗೊತ್ತಾಗಿರೋದಿಲ್ಲ. ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಜರಾಸಂಧ ಮಾತುಕತೆ ಎಲ್ಲ ಮುಗಿದು ಹೋಗುತ್ತೆ. ಜರಾಸಂಧ ಬ್ರಾಹ್ಮಣರ, ಇವರೆಲ್ಲ ಬ್ರಾಹ್ಮಣ ವೇಷದಲ್ಲಿ ಹೋಗ್ತಾರೆ, ನೆನಪಿರಬೇಕು. ಕೃಷ್ಣ, ಭೀಮಸೇನ, ಅರ್ಜುನ ಮೂರು ಜನ ಬ್ರಾಹ್ಮಣ ವೇಷದಲ್ಲಿ ಹೋಗಿ ಜರಾಸಂಧನ ಮನೆಗೆ ಹೋಗ್ತಾರೆ. ಅವನ ಊರು ಹೊರಗಡೆ ದೊಡ್ಡ ಬೆಟ್ಟ ಇರುತ್ತೆ, ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇರ್ತಾರೆ ಅವರು. ಅದನ್ನು ಮೂರು ಜನ ಬಿಡಿಸ್ಬಿಟ್ರು, ಬೆಟ್ಟನೇ ಮುಳುಗಿಸ್ಬಿಟ್ರಂತೆ. ಎಂಥ ಸಾಮರ್ಥ್ಯ ಲೆಕ್ಕ ಹಾಕಿ, ಅದು ಸಾಮಾನ್ಯವಾಗಿ ಇದು ಬೇರೆ ಜನ ಕೇಳಿರೋದಿಲ್ಲ. ಬೆಟ್ಟವನ್ನೇ ಉರುಳಿಸಿಬಿಟ್ಟು ಮೂರು ಜನ ಒಳಗೆ ಹೋಗಿಬಿಡ್ತಾರೆ. ಜರಾಸಂಧನಿಗೆ ಒಂದು ಸೂಚನೆ ಇತ್ತದು, ಆ ಬೆಟ್ಟ ಎಂದು ಹೋಗುತ್ತೋ ಅವನಿನ ಕಥೆ ಮುಗಿಯುತ್ತೆ ಅಂತ ಒಂದು ಅವನು ಮುನ್ಸೂಚನೆ, ಸಾವಿರ ಮುನ್ಸೂಚನೆ. ಮತ್ತೆ ಅವನು ಮೂರು ಬೇರೆಗಳಿದ್ದು ಅಂತ, ಆ ಬೇರೆಗಳು ಆಟೋಮ್ಯಾಟಿಕ್ ಸಿಗ್ನಲ್ ಕೊಡ್ತಿದ್ದು ಒಂದು ಜರಾಸಂಧನಿಗೆ. ಶತ್ರುಗಳು ಬಂದಾಗ ಆಟೋಮ್ಯಾಟಿಕ್ ಸಿಗ್ನಲ್ ಕೊಡ್ತೀವಿ, ಎಂಥ ವ್ಯವಸ್ಥೆ ಮಾಡಿಕೊಂಡು ಜರಾಸಂಧ ಹೊರಕೊಳ್ಳೋ ಶುರುವಾದವಂಥವೆಲ್ಲ ಕೂಡ. ಆಗ ಅವ್ರು ಮೂರು ಮುರಿದು ಹಾಕಿಬಿಡ್ತಾರೆ, ಬೇರೆಗಳನ್ನ ಮುರಿದ ಹೊಡೆದಾಕ್ಬಿಡ್ತಾರೆ. ಅಲ್ಲಿಗೆ ಕಥೆ ಮುಗೀತು, ಮೊನ್ನೆ ಸಿಗ್ನಲ್ಲೇ ಸಿಗೋದಿಲ್ಲ ಮುಂದೆ ಅವನಿಗೆ, ಎರಡಾಯ್ತಾನೆ. ಇವತ್ತು ನಮಗೆ ಮೊಬೈಲ್ ಇದ್ದರೆ ಸಿಗ್ನಲ್ ಸಿಗುತ್ತೆ ಎಲ್ಲ ಗೊತ್ತಾಗ್ತ ತಕ್ಷಣ ಗೊತ್ತಾಗ್ತಿರ್ತದೆ. ಸಿಗ್ನಲ್ ವ್ಯವಸ್ಥೆ ಮಾಡಿಕೊಂಡಿದ್ದವು. ಇನ್ನೂ ಮುಂದೆ ಹೋಗ್ತಾರೆ, ಅದ್ವಾರೇಣ ಅವನ ಮನೆ ಪ್ರವೇಶ ಮಾಡ್ತಾರೆ. ಮಾತುಕತೆ ನಡೆಯುತ್ತೆ, ನೀವು ಯಾರು ಅಂತ ಕೇಳ್ತಾನೆ. ನಾವು ನಿನ್ನ ಶತ್ರುಗಳು ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾರದಿಂದ ಬಂದಿದ್ದು ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ನಾ ವಿಪ್ರ ಶತ್ರುರಹಂ, ನಾನು ಬ್ರಾಹ್ಮಣ ಶತ್ರುವಲ್ಲ ಅಂತ ಹೇಳ್ತಾನೆ. ನೆನಪಿರಬೇಕು, ಜರಾಸಂಧ ಕೂಡ ಬ್ರಹ್ಮದ್ವೇಷಿ ಆಗಿರಲಿಲ್ಲ, ಔಟ್ ಆ್ಯಂಡ್ ಔಟ್ ಆಗಿ ಒಳಗಿದ್ದ, ಹೊರಗಾಗಿರಲಿಲ್ಲ. ಅದಕ್ಕೆ ಅಷ್ಟು ದಿವಸ ಬದುಕಿದ್ದ ಅಂತ ಅರ್ಥ. ಬ್ರಾಹ್ಮಣ ದ್ವೇಷ ಬಲುಬೇಗ ಮನುಷ್ಯನ ಹಾಳು ಮಾಡುತ್ತಂತೆ. ನಾನು ಬ್ರಹ್ಮದ್ವೇಷಿ ಅಲ್ಲ. ಕೃಷ್ಣ ಹೇಳ್ತಾನೆ, ನೀನು ಬ್ರಹ್ಮದ್ವೇಷ, ನಾವು ಬ್ರಾಹ್ಮಣರೇ ಅಲ್ಲ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಡ್ತಾನೆ. ಮುಂದೆ ಹೇಳ್ತಾರೆ, ಯುದ್ಧ ಮಾಡ್ಕೋಬೇಕೀಗ. ಯಾರು ಬಂದು ಕರಾರು, ನೀನನ್ನು ನಾವೀಗ ಕೊಲ್ಲೋದಕ್ಕೆ ಬಂದಿದ್ದೇವೆ, ಬಿಡ್ತೇವೆ. ಅಷ್ಟು ಜನ ಹಿಡಿದಾಕಿದ್ದೆಯಲ್ಲ, 22,800 ಜನ ಹಿಡಿದಾಕಿದ್ದೀಯಲ್ಲ, ಅವರು ಬಿಡುಗಡೆ ಮಾಡಿದರೆ ಬಿಟ್ಟುಬಿಡ್ತೇನೆ ಅಂತ ಹೇಳ್ತಾನೆ. ನಿನ್ನ ಕೊಲ್ಲೋದಿಲ್ಲ. ಜರಾಸಂಧ ಹೇಳ್ತಾನೆ, ಇಲ್ಲ, ನಾಹಂ ವಿಮೋಕ್ಷೇ ಶಿವಯಾಗ ಯುಕ್ತಾನ್, ನಾನು ಶಿವಯಾಗಕ್ಕೋಸ್ಕರ ಕೂಡಿಸಿಟ್ಟಿದ್ದರೆ ಬಿಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಹಾಗಿದ್ದರೆ ನೀನು ಸಾಯಿರಕ್ಕೆ ತಯಾರಾಗಬೇಕು, ಯುದ್ಧ ಅಂತ ಹೇಳಿದ್ದಾರೆ. ಆ ಕ್ಷಣಕ್ಕೆ ಆ ಹೇಳ್ತಾರೆ, ಯಾರ ಮೇಲೆ ನಮ್ಮ ಮೂಜನ ಬಂದರೆ ಗಾಬರಿ ಆಗಬೇಡ, ಒಬ್ಬರ ಮೇಲೆ ಯುದ್ಧ ಮಾಡಿದರೂ ಸಾಕು. ಯುಷ್ಮದಿಷ್ಟಾಯುಧೇನವ, ಇಷ್ಟಪಟ್ಟ ಆಯುಧ ಬೇಕಾದರೂ ತಗೋ, ಯಾರನ್ನು ಬೇಕಾದ್ರೂ ಆರಿಸ್ಕೋ ಅಂತೆಲ್ಲ ಕೇಳಿಬಿಡ್ತಾನೆ. ಆಗ ಜರಾಸಂಧ, ನಮಗೆಲ್ಲ ಗೊತ್ತು ಭೀಮನ ಆರಿಸ್ಕೊಂಡ ಅಂಥೇಳಿ, ಬಟ್ ಮಧ್ವಾಚಾರ ನಿರ್ಣಯ ಏನು ಗೊತ್ತಾ, ವಿಮರ್ಶೆ ಮಾಡಿಸ್ತಾರೆ. ನಮ್ಗೆ ವಿಮರ್ಶೆ ಮಾಡೋ ಪದ್ಧತಿ ತೋರಿಸ್ಕೊಡ್ತಾರೆ. ಒಂದು ಕಥೆ ನಮ್ಮ ಎದುರಿಗಿದೆ, ಈಗ ಮೂರು ಜನದಲ್ಲಿ ಒಬ್ಬರನ್ನ ಆರಿಸ್ಕೊಳ್ತಾರೆ. ನಮ್ಮ ಪ್ರಶ್ನೆ, ಕೃಷ್ಣನ ಯಾಕೆ ಆರಿಸ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಯೋಚನೆ ಮಾಡೋದಿಲ್ಲ. ಅದನ್ನೆಲ್ಲ ಕೂಡ ಆಚಾರ್ಯ ಯಾಕೆ ಯೋಚನೆ ಮಾಡಬೇಕು ನೋಡಿ, ಎಷ್ಟು ಉತ್ತರ ಇದೆ ನಿಮಗೆ. ಕೃಷ್ಣನ ಯಾಕೆ ಆರಿಸ್ಕೊಳ್ಳಿಲ್ಲ ಅಂತ ಕೇಳಿದರೆ ಅವನ ಕಾರಣ ಕೊಡ್ತಾನೆ. ಏನು ಗೊತ್ತೇನು, ನಾನು ರಾಜ, ಕೃಷ್ಣ ರಾಜನೇ ಅಲ್ಲ, ಅದಕ್ಕೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ನೋಡ್ರಿ, ಭಾರಿ ಖುಷಿಯಾಗಿಬಿಡುತ್ತೆ. ಏನು ಜರಾಸಂಧ ಅಂತೆ, ಸುಳ್ಳು ಅವನು. 18 ಸರ್ತಿ ಯುದ್ಧಕ್ಕೆ ಹೋಗಿದ್ದಾನೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ನ್ಯಾಯನಾದ ಒಂದು 17 ಸರ್ತಿ ಯುದ್ಧಕ್ಕೆ ಹೋಗಿ ಬಂದು ನಮ್ಮ ಎದುರಿಗೆ 60 ಊಟ ಮಾಡಿರ್ತಾರೆ, ವ್ರತ ಮಾಡ್ತೀನಿ ಎಂದಾಗುತ್ತೆ ಅಷ್ಟೇ. ಪಕ್ಕದಲ್ಲೇ ಮುಗಿಸ್ಕೊಂಡ್ಬಿಟ್ಟು ವ್ರತ ಮಾಡ್ತೀನಿ, ಇದಕ್ಕೆ ನೋಡಿದ ಸುಮ್ಮನೆ ಇರ್ತಾರ, 18 ಸರ್ತಿ ಹೋದವನು ಯಾರು ಈಗ ನೀನೀಗ ಅಂತ ಕೇಳ್ತಾರ ಇಲ್ಲೋ. ಕೃಷ್ಣ ನಕ್ಕಬಿಟ್ಟು, ನಾನು ಮತ್ತೆ ಇವನು ರಾಜನಲ್ಲ, ಅಲ್ಲ ಗೋಪಾಲಕ ಬೇರೆ, ಅದಕ್ಕೆ ಯುದ್ಧ ಮಾಡೋದಿಲ್ಲ. ಹಿಂದೆ ಆಗಿರೋದೇ ಎಲ್ಲ ಕೂಡ ಉತ್ತರ ಸರಿಯಲ್ಲ. ಅದು ಒಂದು ನಿಜವಾದ ಕಾರಣ ಏನು ಅಂದರೆ, ಜರಾಸಂಧನಿಗೆ ಎಷ್ಟು ಗಾಬರಿ ಇತ್ತು ಗೊತ್ತಾ, ಕೃಷ್ಣನ ಕಂಡ್ರೆ 23 ಅಶ್ವಿನಿ ಸೈನ್ಯ ತಗೊಂಡು ಹೋಗಿ ನಾನು ಬದುಕಿ ಬರೋದು ಕಷ್ಟ ಆಗ್ತಿತ್ತು ಕೃಷ್ಣನ ಮೇಲೆ, ಒಬ್ಬರೇ ಹೋದ ಏನು ಗತಿ ಅಂತ ಗಾಬರಿ ಆಗಿಬಿಟ್ಟ. ಡೈರೆಕ್ಟ್ ಕೃಷ್ಣ ಎಂದು ಕೃಷ್ಣನ ಹೊಡೆದಿಲ್ಲ, ಕೃಷ್ಣ ಹೊಡೆದಿಲ್ಲ ಜರಾಸಂಧನನ್ನ, ಹೊಡೆದ ಏನು ಗತಿ ಆಗ್ತಿತ್ತು. ಯುದ್ಧದಲ್ಲಿ ಮೆಲ್ಮೆಲ್ಗೆ ಏಟ್ ಹಾಕಿದ್ದು ಅಷ್ಟೇನೆ, ಈಗ ಸಿಕ್ಕರ ಗತಿ ಮುಗಿದೋಗ ಒಂದೇ ಏಟಿಗೆ ಫಿನಿಶ್ ಆಗ್ತೇನೆ ಅಂತ ಹೇಳ್ಕೊಂಡು ಅವಾಯ್ಡಿಂಗ್ ಟ್ಯಾಕ್ಸಿಕ್ಸ್ ಮಾಡಿದವ. ಅವಾಯ್ಡ್ ಮಾಡೋಕ್ಕೋಸ್ಕರ ಕೃಷ್ಣನಿಂದ ನಾನೇ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು, ಕೃಷ್ಣನಿಗೆ ಅದು ಬೇಕಿರಲಿಲ್ಲ. ಇವನು ನನ್ನ ರಾಜ ಅಂತ ಒಪ್ಕೊಂಡ್ರೆಷ್ಟು ಬಿಟ್ಟರೆಷ್ಟು, ಜಗತ್ತೇ ಒಪ್ಕೊಂಡಿದೆ. ಇವನು ಬರೋದಿಲ್ಲ ಅಂತ ಒಪ್ಕೊಂಡಾಗಾಯ್ತು ಒಟ್ಟಿನ ಮೇಲೆ. ಶಕ್ತಿ ಇಲ್ಲ ಅಂತ ಹೇಳಿಲ್ವಲ್ಲ, ಶಕ್ತಿ ಇಲ್ಲ ಹೋಗೋದಿಲ್ಲ ಅಂತ ಹೇಳೋದಿಲ್ಲ, ರಾಜನಲ್ಲ ಹೋಗೋದಿಲ್ಲ ಅಂತ ಹೇಳಿದ. ನನಗೇನು ಬೇಕಿಲ್ಲ, ಸುಮ್ಮನಾಗ್ಬಿಟ್ಟ. ಅರ್ಜುನ ಯಾಕೆ ಕರೆಸ್ಕೊಳ್ಳಿಲ್ಲ? ಅರ್ಜುನ ಬಗ್ಗೆ ಹೇಳಿದನಂತೆ, ನಾನು ಮಹಾವೀರ ದೊಡ್ಡವನು, ಅರ್ಜುನ ಬಾಲ ಹುಡುಗ, ಅವನ ಜೊತೆ ಯುದ್ಧ ಮಾಡೋದಿಲ್ಲ ಅಂದ್ಬಿಟ್ಟನಂತೆ. ಜರಾಸಂಧ ಆಡಿದ ಮಾತು ಅರ್ಜುನ ಹುಡುಗ ಅಂದ್ಬಿಡ್ತಾನೆ. ನಾವಿಷ್ಟು ಕಥೆ ಕೇಳಿಬಿಟ್ಟು ಏನಾಗುತ್ತೆ ಗೊತ್ತಾ, ಅರ್ಜುನಿಗೆ ಬಹು ಚಿಕ್ಕ ವಯಸ್ಸು ಅಂತ ಕಾಣುತ್ತೆ, ಅದಕ್ಕೆ ಅಂದ ಅಂತ ತಿಳ್ಕೊತಾರೆ ಆಚಾರ್ಯರು. ಅವರು ವಯಸ್ಸನ್ನೆಲ್ಲ ಕೊಡ್ತಾರೆ. ಮಹಾಭಾರತ ತಾತ್ಪರ್ಯದ ಮತ್ತೊಂದು ವೈಶಿಷ್ಟ್ಯ, ಮೂಲ ಮಹಾಭಾರತ ಓದಿದ್ದು ಯಾರಿಗೂ ಇನ್ನೂ ಅರ್ಥ ಆಗಿಲ್ಲ, ಯಾವ ವಿವರ್ಷಕನೂ ಬರೋದಿಲ್ಲ. ಆಚಾರ್ಯ ಹೇಳ್ತಾರೆ ಅರ್ಜುನನ ವಯಸ್ಸು ಎಷ್ಟು ಗೊತ್ತಾಗ 55 ವರ್ಷ ಆಗಿತ್ತು ಅರ್ಜುನನಿಗೆ. ಪಂಚ ಪಂಚಾಶದ ಅಬ್ದೋ ಎಂ ಬಾಲಯೇವ ಮತೋ ಮಮ ಅಂತ ಹೇಳ್ತಾರೆ. 55 ವರ್ಷ ಅರ್ಜುನನಿಗೆ, ಆತ ಬಾಲಕ. ಭೀಮಸೇನಿಗೆ ಎಷ್ಟು ಗೊತ್ತ ವಯಸ್ಸು? 56 ಬದ್ಧರಾಗಿಬಿಡ್ತಾರೆ. ಹಾಗಿದ್ರೆ 1 ವರ್ಷ ಡಿಫ್ರೆನ್ಸ್ ಇರೋದಷ್ಟೇ ಇಬ್ಬರಿಗೂ ಕೂಡ. 55 ವರ್ಷ ಬಾಲಯೇವ ಮತೋ ಮಮ, ಬಾಲ ಅಂತ ಕರೆದ ಅರ್ಜುನ. ಕೃಷ್ಣ ಯಾತ ಕರ್ಕೊಂಡೋಗಿದ್ದ ಅಂದರೆ ಅರ್ಜುನಿಗೆ ಅಹಂಕಾರ ಇತ್ತಂತೆ, ನಾನು ಮಹಾವೀರ ಅಂತ ತಿಳ್ಕೊಂಡಿದ್ದಂತೆ. ನೀನು ಮಹಾವೀರ ಇರಬಹುದು, ಜರಾಸಂಧನಂಥವ್ರ ಕೈಯಲ್ಲಿ ನಿನ್ನ ಯೋಗ್ಯತೆ ಎಷ್ಟೊಂದು ಗೊತ್ತಾಗಲಿ ಅಂತ ಕರ್ಕೊಂಡ್ಬಂದಿದ್ದೆ. ಜರಾಸಂಧ ಏನು ಹೇಳಿದ? ಬಾಲಕ ಅಂತ ಕರೆದ. ನಾವು ಇನ್ನೊಂದು ಪ್ರಶ್ನೆ ಮಾಡ್ತೇವಾಗ, ಈ ಪ್ರಶ್ನೋತ್ತರದಲ್ಲೇ ಮಹಾಭಾರತದ ನಿರ್ಣಯ ಗೊತ್ತಾಗೋದು. ಅಲ್ಲ, ಅವನೇನೋ ಅಂತಾನೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅದ್ರ ಬಗ್ಗೆ ಅಂತ ಕೇಳಿದರೆ, ಆಗ ಅರ್ಜುನ ಏನು ಮಾಡಬೇಕಾಗಿತ್ತು? ಬಾಲ ಅಂತ ಹೇಳಿದ ತಕ್ಷಣ ಎದ್ದು ನಿಂತ್ಕೊಂಡು ಕುರು ತರಹಿ ಪರೀಕ್ಷಣಂ, ಬಾಲ ಅಂತೀಯ ಬಾ ಯುದ್ಧಕ್ಕೆ ಅಂತ ಕರಿಬೇಕೋ ಬೇಡ, ಕರೀಲಿಲ್ಲ. ನಾನು ಬಿಟ್ಟ ಅಷ್ಟೇ ಸಾಕು ನೋಡಿದ ಅರ್ಜುನ, ನಾನು ಬಿಟ್ಟರೆ ಸಾಕಾಗಿತ್ತು. ಆತ ಜನ ನೋಡಿದ, ಎಷ್ಟು ವರ ಏನಿದು, ಎಂಥ ದೇಹದಾರಢ್ಯ ಅವನದು, ಗಾಬರಿ ಆಗಿಬಿಡ್ತು. ಅರ್ಜುನ ಒಂದು ಯೋಚನೆ ಇತ್ತು, ಅಕಸ್ಮಾತ್ ಅವರು ಯಾರು ಧನುಸ್ಸನಲ್ಲಿ ಕರೆದ್ರೆ ಪರವಾಗಿಲ್ಲ, ನಾನು ಗಾಂಡಿವಯದ ಮುಗಿಸಿಬಿಡ್ತೇನೆ. ಆದರೆ ಬಾಹುಭ್ಯಾಮ್ ಧನುಷಾವಯತಿ ಶಂಕಮಾನ ಪರಾಭವಂ, ಅವನು ಬಾಹುಯುದ್ಧ ಕರೆದ್ರೆ ಗತಿ ಏನಾಗಬೇಕು? ಆಮೇಲೆ ಧನುಷ್ಠ ಕರೆದ್ರೆ ಪರವಾಗಿಲ್ಲ, ಚಾಯ್ಸ್ ಅವನು ಕೊಟ್ಟಿದ್ದೇವೆ ಈಗಾಗಲೇ, ಯುಷ್ಪದಿಷ್ಟಾಯುಧೇನವ ಅಂತ ಹೇಳಿಬಿಟ್ಟಿದ್ದೇವೆ. ಆದ್ರಿಂದನೇ ಆ ರಿಸ್ಕ್ ಬೇಡ ಅಂತ ಅರ್ಜುನ ಸುಮ್ಮನೆ ಕೂತ್ಬಿಟ್ಟಂತೆ. ಬಾಲ ಅನ್ಸ್ಕೊಂಡು ಸುಮ್ಮನೆ ಕೂತ. ಕೃಷ್ಣ ಯಾತಕ್ಕೆ ಅರ್ಜುನ ಕರ್ಕೊಂಡು ಹೋಗಿದ್ದ ಅಂದ್ರೆ ಈ ವಿಷಯ ಗೊತ್ತಾಗಲಿದ್ದರೆ ಕರ್ಕೊಂಡು ಹೋಗಿದ್ದ. ಕೃಷ್ಣ ಸರ್ವಜ್ಞ ಅಂತಾಯ್ತು, ಆ ಕಥೆ ಮುಗೀತು. ಇನ್ನು ಭೀಮನ ಯಾತಕ್ಕೆ ಕರ್ಕೊಂಡೋಗಿ ಕೊಲ್ಲಬೇಕಾಗಿದ್ದ ಭೀಮಸೇನ. ಈಗ ಯುದ್ಧ ನಡೀತು, 15 ದಿವಸಗಳ ಕಾಲ ಅಖಂಡ ಯುದ್ಧ, 15 ದಿವಸಗಳ ನಡೀತಂತೆ. ಶುರುವಾಗಿದ್ದು ಪಾಡ್ಯ, ಮುಗಿದಿದ್ದು ಅಮಾವಾಸ್ಯೆ. ಕರೆಕ್ಟ್ 15 ದಿವಸ ಯುದ್ಧ ನಡೀತು, ಒಂದು ಪಕ್ಷ ಪೂರ್ತಿ ಯುದ್ಧ. ಈ 5-day ಮ್ಯಾಚ್ ಆಗಲ್ಲ ಕರೀತಾರಲ್ಲ, ಟೆಸ್ಟ್ ಮ್ಯಾಚ್ಗಳು. 15 ದಿವಸ ಯುದ್ಧ ನಡೀತಂದ್ರೆ ಆ ಯುದ್ಧದೊಳಗೆ 15 ದಿವಸ ಭೀಮಸೇನರು ಕೊಲ್ಲಿಲ್ಲ. ಮೊದಲೇನು ನಡೀತು ಗೊತ್ತಾ? ಇಬ್ಬರು ಗದಾ ತಗೊಂಡ್ರಂತೆ, ಇಬ್ಬರ ಮೇಲೆ ಗದ ಅವ್ರು ಹೊಡಿತಾರೆ, ಅವ್ರ ಗದ ಇವ್ರು ಹೊಡಿತಾರೆ. ಹಾಗೆ ಎರಡು ಗದೆ ಪುಡಿ ಪುಡಿ ಆಗಿಬಿಟ್ಟುವಂತೆ. ನಮಗೊಂದು ಭಾರಿ ದುಃಖ ಆಗುತ್ತೆ, ಭೀಮಸೇನರಿಗೆ ಪುಡಿ 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 ಆಗಿತ್ತ ಅಂತ ಕೇಳಿದರೆ, ಭೀಮಸೇನರ ಗದೆ ಎಲ್ಲ ಅವರು ಬರೀ ಕೈಲಿ ಹೋಗಿರ್ತಾರೆ. ಮೊದಲೇ ಹೇಳಿದ್ದಾರೆ ಬರೀ ಕೈಲಿ ಹೋಗಿರ್ತಾರೋ. ಜರಾಸಂದ ಕೊಟ್ಟ ಗದೆ ಅಲ್ಲಿ ಜರಾಸಂದ ಮೇಕದು, ಅಲ್ಲಿಗೆ ಗತೆ ಮುಗಿದೋಯ್ತು ಅಂತ. ಜರಾಸಂದನ ಗದೆ ಹೋಯ್ತು, ಭೀಮಸೇನ ಗದೆ ಹೋಗೋದಿಲ್ಲ ಹೇಳಿದ್ದಾರೆ ಹಿಂದೆ ಆಗಲೇನೆ. ಗದೆಯೋ ಬಿಭ್ರದ್ಭೀಮೋ ಭುಜೇಯೋ ಅಭ್ಯುದ ದಿನಕರ ಭಾಗ್ಯರಾಢ್ಯ ಪ್ರಕಾಂಡೆ ಅಂತ ಹೇಳಿಬಿಟ್ಟಿದ್ದಾರೆ. ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮೇ ಸುವತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನನೇತ ಯತಿವರ ಬಹಿತ ಭೂಮಿಭೂಷಾ ಮಣಿರ್ಮೇ. ಈ ಮಾತಿನಲ್ಲಿ ಅವರ ಗದೆ ಎಷ್ಟು ದೊಡ್ಡದು ಅಂತ ಹೇಳಿದ್ದಾರಾದ್ದರಿಂದ ಯೋಚನೆ ಮಾಡಾಗಿಲ್ಲ. ಆಮೇಲೆ ಬಾಹುಯುದ್ಧ ಶುರುವಾಯಿತು, ದಿವಸ ಯುದ್ಧ ಆಗೋದು. ಜರಾಸಂದನಿಗೆ ಎಷ್ಟು ಭಯ ಆಗಿತ್ತು ಗೊತ್ತೋ ಭೀಮನ ಮೇಲೆ? ತನ್ನ ಮಗನಿಗೆ ಅಲ್ಲಿ ಪಟ್ಟ ಕಟ್ಟಿಬಿಟ್ಟಿದ್ದಂತೆ. ಇನ್ಶೂರ್ ಮಾಡಿ ಹತ್ತಾರೆ ಅಂದಮೇಲೆ ಎಷ್ಟು ಸೇಫ್ ಅಂತ ಅರ್ಥ ಆಗ್ತದೆ. ಮಗನಿಗೆ ಪಟ್ಟ ಕಟ್ಟೆ ಯುದ್ಧ ಶುರು ಮಾಡಿರ್ತಾನೆ, ಹೋಗೋದು ಗ್ಯಾರಂಟಿ ಆಗಿತ್ತು ಅವನಿಗೆ. ಭೀಮನ ಯಾತಕ್ಕೆ ಕರೆಸ್ಕೊಂಡ ಅಂತ ಹೇಳ್ತಾರೆ, ಕೃಷ್ಣನನ್ನು ಆರಿಸ್ಕೊಂಡ್ರೆ ಒಂದೇ ಏಟಿಗೆ ಹೋಗ್ತೇನೆ. ಅರ್ಜುನ ಮೇಲೆ ಅಕಸ್ಮಾತ್ ಯುದ್ಧ ಮಾಡಿದರೆ ಆರಿಸ್ಕೊಂಡು ಅರ್ಜುನ ಕೊಲ್ಲಬಹುದು ನಾನು. ಆದರೆ ಆಮೇಲೆ ಭೀಮ ಕೃಷ್ಣ ಬಿಡೋದಿಲ್ಲ, ಕತೆ ಮುಗಿಸಿಬಿಡ್ತಾನೆ. ಜೊತೆಗೆ ಅಪಕೀರ್ತಿ ಬೇರೆ ಬರುತ್ತೆ, ಹುಡುಗನ ಮೇಲೆ ಯುದ್ಧ ಮಾಡಿ ಸೋತು ಬಿಟ್ಟ, ಗೆದ್ದ ಏನು ಉಪಯೋಗ ಇಲ್ಲ. ಆದರೆ ವೀಕ್ ಟೀಮ್ ಮೇಲೆ ಗೆದ್ದರೆ ಕ್ರೆಡಿಟ್ ಇಲ್ಲ, ಕ್ರೆಡಿಟ್ ಬೇರೆ ಇಲ್ಲ, ಮತ್ತು ಗೆದ್ದು ಪ್ರಯೋಜನ ಆಗೋದಿಲ್ಲ. ಅದು ಭೀಮನ್ನ ಆರಿಸಿಕೊಂಡು ಯುದ್ಧ ಮಾಡಿದರೆ ನಾನು ಸೋಲ್ತೇನೆ. ಬೈ ಚಾನ್ಸ್ ಗೆದ್ದರು ಗೆಲ್ಬೋದು, ಒಂದು ಆಸೆ ಇದೆ, ವರ ಇದೆಯಲ್ಲ, ಅದು ಹಸುರ ಅಂದರೆ ಅದಕ್ಕೆ ಕರೆಯೋದು. ಬೈ ಚಾನ್ಸ್ ಗೆಲ್ಬೋದು, ಸತ್ರ ಯೋಚನೆ ಇಲ್ಲ, ಬೆಟರ್ ಟೀಮ್ ಸೋತ್ರ ಯೋಚನೆ ಇಲ್ಲ, ಇಷ್ಟೆಲ್ಲ ಯೋಚನೆ ಮಾಡಿದ್ದಂತೆ ಜರಾಸಂಧ. ಅದಕ್ಕೋಸ್ಕರ ಯುದ್ಧ ನಡೆಯಿತು. 15 ದಿವಸ ಭೀಮಸೇನರು ಕೊಲ್ಲಿಲ್ಲ. ಯಾತಕ್ಕೆ ಕೊಲ್ಲಿಲ್ಲ ಅಂತ ಹೇಳ್ತಾರೆ, ಬ್ರಹ್ಮದೇವರ ವರ ಅವನಿಗಿತ್ತಲ್ಲ, ಅವನಿಗೆ 2 ವರ, ಬ್ರಹ್ಮದೇವರ ವರ ಇತ್ತು, ರುದ್ರದೇವರ ವರ ಇತ್ತು, ಮತ್ತು ಚಂಡಕೌಶಿಕರ ವರನೂ ಇತ್ತು. ರುದ್ರದೇವರ ವರ ಚಂಡಕೌಶಿಕರ ವರ ಏನಂತಿತ್ತು ಗೊತ್ತಾ? ಅವನು ಸಾಯಲೇಬಾರದು ಅಂತಿತ್ತು. ಬ್ರಹ್ಮದೇವರ ವರ 15 ದಿವಸವರೆಗೂ ಸಾಯಬಾರದು ಅಂತಿತ್ತು. ಡಿಫರೆನ್ಸ್ ಲೆಕ್ಕ ಹಾಕಿ, ಬ್ರಹ್ಮದೇವರ ವರ 15 ದಿವಸವರೆಗೆ ಮಾತ್ರ, ಇವರು ವರ ಫಾರ್ ಎವರ್ ಇತ್ತು. ಅದಕ್ಕೆ ಏನು ಮಾಡ್ತಾರೆ, ಬ್ರಹ್ಮದೇವರವರ ಮಾನ ಮಾಡಬೇಕು. ಸಮಾನನೀಯ ಏವಮೇ ಅಥೋತ್ರ ಮಾನಯಾಮ್ಯಹಂ, ಬ್ರಹ್ಮದೇವರವರನ್ನು ಮಾನ ಮಾಡಬೇಕು ಅಂಥೇಳಿ ಅವ 15 ದಿವಸ ಕೊಡಲಿಲ್ಲ. 15 ದಿವಸ ಮುಗಿತು, ತಕ್ಷಣ ಕೊಂದು ಹಾಕಿಬಿಟ್ರು. ಅದನ್ನೇ ನಿರ್ಮೃದನ್ ಅತ್ಯಯತ್ನಂ, ಈ ಸಂಶಯ ಅತ್ಯಯತ್ನಂ ಯಾತಕ್ಕೆ ಸೇರಿಸ್ತಾರೆ ಅಂದರೆ 15 ದಿವಸ ಭಾರಿ ಕಷ್ಟಪಟ್ರ ಅಂದರೆ ಕಷ್ಟಪಡಲಿಲ್ಲ. ವರ ಇತ್ತು ಅಂತ ಕಾದರೆ ಹೊರತು ಕಾಯೋದು ಬೇರೆ ಕಷ್ಟಪಡೋದು ಬೇರೆ. ಕಾಯೋದಕ್ಕೂ ಕಷ್ಟಪಡೋದಕ್ಕೆ ವ್ಯತ್ಯಾಸ ಇದೆ. ವಾಯುಸ್ತುತಿಯ ಬುದ್ಧಿ ಮಾತುಗಳು ಕೂಡ ಮಹಾಭಾರತ ತಾತ್ಪರ್ಯದ ಅನೇಕ ಶ್ಲೋಕಗಳ ಸಾರಾಂಶ ಅವು. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬಹಳ ಹುಷಾರಾಗಿರಬೇಕು. ಅಷ್ಟೆಲ್ಲ ಹೇಳಿದ್ರು, ಕೊನೆಗೆ ಮುಗೀತು. ಕೊಂದ್ರಂತೆ ಹೇಗೆ ಗೊತ್ತ? ಅತ್ಯಯತ್ನ ಮತ್ತೆ ಹೇಳ್ತಾರೆ, ಭೀಮಸೇನ ಕೊಂದ ರೀತಿಯನ್ನು ಹೇಳ್ತಾ ಮುಕ್ತಾಯ ಮಾಡ್ತೇನೆ. ಪೃಷ್ಠೇಶ ಜಾನುಮಾದಾಯ ಕೂರ್ಮದೇಶಂ ಬಭಂಜಃ, ಅವನ ಟಂಕದ ಮೇಲೆ ಮೊಳಕಾಲು ಇಟ್ಟುಬಿಟ್ಟು ಎಳೆದ್ರಂತೆ, ಪಟ್ಟ ಅಂತ ಮುರಿದೋಯ್ತು. ಕಬ್ಬಿನ ಕೋರೆಲ್ಲ ಮುರಿತಾರಲ್ಲ, ಸೊಂಟ ಮುರಿತೀವಿ ಅಂತ ಹೇಳಿದಾರಲ್ಲ, ಸೊಂಟ ಮುರಿದು ಹಾಕಿಬಿಡ್ತಾರೆ. ಆಮೇಲೆ ಮೃತಿಕಾಲೇ ಪುನರ್ದೇಹಂ ವಿಧದಾರ ಯಥಾಪುರ, ಆಮೇಲೆ 2 ಹೋಳ ಸೀಳು ಹಾಕಿಬಿಟ್ಟು ಬಿಸಾಕಿಬಿಟ್ಟು. ಇದು ಭೀಮಸೇನ ಕೊಂದ ರೀತಿ, ಅತ್ಯಯತ್ನಂ, ಹೊಡೆದು ಸೊಂಟ ಮುರಿದು ಅವನ ಸೀಳಿ ಬಿಸಾಕಿದರು. ಏನಾಯ್ತು ಗೊತ್ತಾಗ, ಜೋರ ಬ್ರಹ್ಮಾಂಡ ಸ್ಫೋಟ ಸನ್ನಿಭ. ಎಂಥ ಶಬ್ದ ಆಯಿತು ಅಂದರೆ ಬ್ರಹ್ಮಾಂಡ ಹೊಡೆದಷ್ಟು ಶಬ್ದ ಆಯ್ತಂತೆ. ಜರಾಸಂಧನ ಕೂಗು, ಅವನ ಮೈಮೂಳೆ ಮುರಿದಿದ್ದು ಎಷ್ಟು ಶಬ್ದ ಆಯಿತು ಅಂದರೆ, ಮಹಾಭಾರತರು ಹೇಳ್ತಾರೆ, ಪಾತಾಳ ಲೋಕದಲ್ಲಿದ್ದಂತಹ ಗರ್ಭಿಣಿಯರಾದ ರಾಕ್ಷಸ ಸ್ತ್ರೀಯರ ಗರ್ಭವೆಲ್ಲ ಸ್ರಾವ ಆಗೋಯ್ತಂತೆ. ಭೂಲೋಕದ್ದಲ್ಲ, ಪಾತಾಳ ಲೋಕದಲ್ಲಿ ಭೂಲೋಕ ತರಗತಿ ಏನಾಗಿರ್ಬೇಕು ಲೆಕ್ಕ ಹಾಕಿ. ಅಂದರೆ ಜರಾಸಂಧ ಒಬ್ಬನೇ ಸಾಯಲಿಲ್ಲ, ಎಷ್ಟು ಜನ ಭೀಮಸೇನಕ್ಕೆ ಹೊಂದಿದ್ದು ಗೊತ್ತಾ ಅಂತ ಹೇಳ್ತಾರೆ. ಜರಾಸಂಧಕ್ಕೆ ಒಂದು ನೆಪದೊಳಗೆ ರಾಕ್ಷಸರ ಸಂತಾನವನ್ನು ನಿರ್ಮೂಲನೆ ಮಾಡತಕ್ಕಂಥ ಶಕ್ತಿಯನ್ನು ಭೀಮಸೇನರು ಸುರಿಸಿದ್ದಾರೆ. ಆ ಕಥೆ ಮುಗಿತು. ಇಷ್ಟು ಮಾಡಿ ಭೀಮಸೇನ ಏನು ಮಾಡಿದ್ರು ಗೊತ್ತಾ, ತರ್ಪಯಾಮಾಸಿ ಧಾಸು, ಕೃಷ್ಣಾರ್ಪಣ ಅಂತ ಕೃಷ್ಣನಿಗೆ ತೃಪ್ತಿ ಉಂಟು ಮಾಡಿದರು. ಈಗ ಹೇಳ್ತಾರೆ ಕೃಷ್ಣ ಯಾಕೆ ಹೋಗಿದ್ದ ಅಂತ ಪ್ರಶ್ನೆ. ಅರ್ಜುನನಿಗೆ ಯೋಗ್ಯತೆ ತಿಳಿಸಲಿಕ್ಕೆ ಅಂತ ಹೋಗಿದ್ದ, ಭೀಮಸೇನ ಕೊಲ್ಲೇಬೇಕಾಗಿತ್ತು ಕರ್ಕೊಂಡು ಹೋಗಿದ್ದ, ತಾನ್ಯಾಕಕ್ಕೆ ಹೋಗಿದ್ದ ಅಂತ ಕೇಳಿದರೆ, ಭೀಮಸೇನ ಜರಾಸಂಧನನ್ನು ಕೊಂದು ಕೃಷ್ಣಾರ್ಪಣ ಅಂತ ಒಪ್ಪಿಸಿದನಂತೆ. ಆಗ ಕೃಷ್ಣ ಏನು ಮಾಡಿದ್ದಂತೆ, ಕೃಷ್ಣ ಮಾಡ್ತಕ್ಕಂಥ ಪೂಜೆಯನ್ನು ಎದುರಿಗಿದ್ದೇ ತೊಗೊಳ್ಬೇಕು ಅಂತ ಹೋಗಿದ್ರಂತೆ. ಕೃಷ್ಣ ತಾನು ಎದುರಿಗಿದ್ದೇ ತೊಗೋಬೇಕು, ಇಂಡೈರೆಕ್ಟ್ ಆಗಬಾರ್ದು. ಕೃತೇನ ಭೀಮ್ ಕೃತಂಭಿ ಭೀಮೇನ ಸಮರ್ಚನಾಂತಾಂ, ಕೃತಾಂಭಿ ಭೀಮೇನ ಸಮರ್ಚನಾಂತಾಂ ಸಮಕ್ಷ ಮಾದಾತು ಮಿಹಾಗತೋ ಹಿ ಅಜಃ. ಡೈರೆಕ್ಟ್ ಇಸ್ಕೋಬೇಕು ಅಂತ ಹೋಗಿದ್ನಂತೆ. ಅದಕ್ಕೆ ಯಾವತ್ ಪ್ರತ್ಯಕ್ಷ ಭೂತಂ ಅಂತ ಪದ ಇತ್ತು. ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತ್ಯಾ ಕಿಮುವದ ಭಗವನ್ ರಾಜಸೂಯಾಶ್ವ ಮೇಹೆ. ಕೃಷ್ಣನಿಗೆ ಅಷ್ಟು ತೃಪ್ತಿ ಆಯಿತು, ರಾಜಸೂಯಾಶ್ವಮೇಧಾಗದಲ್ಲಿ ಅಷ್ಟು ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ಇದು ದೊಡ್ಡದು ಅಂತ ಅರ್ಥ. ಜರಾಸಂಧನ ವಧೆ ದಾಖಲೆಯ ವಧೆಯಾಯಿತು. ಭೀಮಸೇನನ ಸಾಹಸಕ್ಕೆ ವಿಶೇಷವಾದಂಥ ಮಹಿಮೆಗೆ ಅತ್ಯಂತ ಶ್ರೇಷ್ಠವಾದ ಪ್ರತೀಕವಾಗಿ ಬಂತು. ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ದುರ್ಯೋಧನ ವಧೆ ಜರಾಸಂಧನ ವಧೆ ಎರಡು ದೊಡ್ಡ ಘಟ್ಟಗಳು. ಜರಾಸಂಧನ ವಧೆಯ ಘಟ್ಟ ಮುಗಿದಿದೆ, ಅಲ್ಲಿಗೊಂದು ಸ್ಥಿತಿ ನಾವು ಬಂದಿದ್ದೆ. ಅಂತೂ ಮೂರು ಮಾಡಿದ್ದು ಯಾವುದರೊಳಗೆ, ಜರಾಸಂಧನ ವಧೆ ಮಾಡಿದ್ದು ಕೃಷ್ಣ ಭೀಮ ಅರ್ಜುನ ಮೂರು ಜನ ಹೋಗಿ ಮಾಡಿದ್ದಾರೆ. ಜರಾಸಂಧ ಅಂದರೆ ವಿಪ್ರಚಿತ್, ಅವನು ಮಿಥ್ಯಾಜ್ಞಾನಕ್ಕೆ ಅಭಿಮಾನಿ ದೈತ್ಯ ಅಂತ ಆಚಾರ್ಯ ಹೇಳ್ತಾರೆ. ಮಿಥ್ಯಾಜ್ಞಾನಕ್ಕೆ ಅಭಿಮಾನಿ ದೈತ್ಯ, ಕಲಿಯುಗದಲ್ಲಿ ಎಲ್ಲ ದುರ್ಭಾಷೆಗಳು ಮಿಥ್ಯಾಜ್ಞಾನ, ಅವು ಸಾಯ್ಬೇಕು. ಅದಕ್ಕೇನು ಮಾಡಿದರು, ಮೂರು ಜನರು ಬಂದರು ಅಂತ ಹೇಳ್ತಾರೆ. ಕೃಷ್ಣ ಬಂದ, ವೇದವ್ಯಾಸರು ಬಂದರು, ಭೀಮಸೇನ ಬಂದ, ಮಧ್ವಾಚಾರ್ಯರು ಬಂದರು, ಅರ್ಜುನ ಬಂದ, ಜಯತೀರ್ಥರು ಬಂದರು. ಅವ್ರು ಹೇಗೆ ಬಂದರು, ಬ್ರಾಹ್ಮಣ ವೇಷದಲ್ಲಿ ಬಂದರು. ಕೃಷ್ಣನ ಬ್ರಾಹ್ಮಣ ವೇಷ ಅಂದರೆ ವೇದವ್ಯಾಸ ದೇವರು, ಭೀಮನ ಬ್ರಾಹ್ಮಣ ವೇಷ ಮಧ್ವಾಚಾರ್ಯರು, ಅರ್ಜುನನ ಬ್ರಾಹ್ಮಣ ವೇಷ ಟೀಕಾಚಾರ್ಯರು. ಮೂರು ಜನ ಬಂದು ಏನು ಮಾಡಿದರು, ಮಿಥ್ಯಾಜ್ಞಾನವನ್ನು ಸಂಹಾರ ಮಾಡಿಬಿಟ್ರು ಅನ್ನೋದು ಆ ಜರಾಸಂಧವಧಿಯ ಮುಖ್ಯವಾದ ಘಟ್ಟ. ಆಗ ನಮಗೆ ಕಲಿಯುಗಕ್ಕೂ ಕೂಡ ಹೇಗೆ ಅರ್ಥವಾಗುತ್ತೆ, ಜರಾಸಂಧವಧೆ ಎಷ್ಟು ಶ್ರೇಷ್ಠವಾದ ಕಾರ್ಯ ಅಂತ ತಿಳಿಯುತ್ತೆ ಅಂತ ಹೇಳ್ತಾ, ಇದಕ್ಕೆ ಸಂಕೇತವಾಗಿ ಅನಿಸುತ್ತೆ. ಇಷ್ಟೊತ್ತು ಪ್ರವಚನ ನಡೆದಿತ್ತು, ಇವತ್ತು ನಡೀತಾ ಇದೆ. ಕೃಷ್ಣ ಭೀಮಸೇನ ಮಾಡಿದ ಜರಾಸಂಧ ವಧೇನ ಕೃಷ್ಣ ಎದುರಿಗಿದ್ದೇ ಸ್ವೀಕಾರ ಮಾಡಬೇಕು ಅಂತ ಹೇಗೆ ಬಂದೋ, ಜರಾಸಂಧನ ವಧೆಯನ್ನು ಭೀಮಸೇನ ಮಾಡಿದರಲ್ಲ ಅಂದ್ರೆ ಕೃಷ್ಣ ಎದುರಿಗಿದ್ದೇ ಕೇಳಬೇಕು ಅಂತೇಳಿ ಸ್ವಾಮಿಗಳನ್ನು ಕರೆಸಿದ್ದಾನೆ. ಇವತ್ತಿನ ದಿವಸ ಅವ್ರು ಬಂದಿರೋದು ಕೃಷ್ಣ ಪೂಜೆ ಮಾಡ್ತಕ್ಕಂಥ ಸ್ವಾಮಿಗಳು ಅಂದ್ರೆ ಕೃಷ್ಣನೇ ಬಂದಾಗ ಆಯ್ತಲ್ಲ. ಸೊ ಜರಾಸಂಧ ವಧೆ ಏನು ನಡೆಯುತ್ತೋ ಕೃಷ್ಣ ಎದುರು ಬಂದು ಕೂತಿರ್ತಾನೆ ಅಂತ ಅರ್ಥನೆ. ಜರಾಸಂಧ ವಧೆ ನಡೆದ ಕೃಷ್ಣ ಎದುರು ಬಂದು ಕೂತಿರ್ತಾನೆ. ಅಂದಮೇಲೆ ಮಿಥ್ಯಾಜ್ಞಾನ ಖಂಡನೆ ಮಾಡ್ತಾ ಹೋದರೆ ದೇವರು ಕೂತಿರ್ತಾನೆ ಯಾವಾಗಲೂ ಅಂತ ಅರ್ಥ. ಇನ್ನೂ ಆ ಶ್ಲೋಕ ಮುಗಿದಿಲ್ಲ, ನಾಳೆ ದಿವಸ ಮುಂದೇನೇನಾಗುತ್ತೆ ಅಂತ ನೋಡ್ತಾ ನಾಳೆನೇ ಪ್ರವಚನ ಮಾಲಿಕೆಯ ಮುಕ್ತಾಯ. ಪರಮಪೂಜ್ಯ ಶ್ರೀಪಾದಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಒಂದು ಮಾತು ಹೇಳ್ತಾರೆ, ನಿನ್ನೆ ದಿವಸ ರಾಜ್ಯಪಾಲರು ಬಂದಿದ್ರಲ್ಲ, ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಏನು ಮಾಡಿದರು, ಅವರು ಬ್ರಾಹ್ಮಣರು ಮೊದಲನೇದಾಗಿ, ಅವ್ರೇನು ಹೇಳಿದರು, ಫಿಲಾಸಫಿ ಭಾರಿ ದೊಡ್ಡದು ಸರಿನೇ, ಆದಿಶಂಕರ ಅಂತ ಶುರು ಮಾಡಿದರು. ಅದ್ವೈತದ ಬಗ್ಗೆ ಭಾರಿ ಮಾತಾಡ್ತಾ ಬ್ರಹ್ಮಸತ್ಯಂ ಜಗನ್ ಈ ಮಾತು ಹೇಳಿದರು. ಮತ್ತೆ ಅವರು ಬ್ರಹ್ಮಸತ್ಯಂ ಜಗನ್ ಮಿತ್ ಗ್ರೇಟೆಸ್ಟ್ ಒಳ್ಳೆ ಒಳ್ಳೆ ಟೀಚಿಂಗ್ ಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದರು. ಆಗ ಸ್ವಾಮಿಗಳು ಅಲ್ಲಿದ್ರಲ್ಲ ಅದನ್ನೆಲ್ಲ ಕೇಳ್ಕೊಂಡಿದ್ರು, ಉಳಿದಾರ ಸುಮ್ಮನೆ ತಲೆ ಹಾಕ್ತಿದ್ರು ಅಷ್ಟೇ. ಇಲ್ಲಿ ಬಂದ ಸಾವಿರ ಉಪನ್ಯಾಸದಲ್ಲಿ ಯಾತಕ್ಕಾದ್ರೆ ಹೇಳಿದರು ಅಂದರೆ ಅದಲ್ಲ ಅಂತ ಹೇಳೋದಕ್ಕೋಸ್ಕರ ಮಧ್ವಾಚಾರ್ಯರು ಶಂಕರಾಚಾರ್ಯ ಹೇಳಿದರು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂಥೇಳಿ. ಮಧ್ವಾಚಾರ್ಯ ಹೇಳಿದರು ಬ್ರಹ್ಮಸತ್ಯಂ ಜಗದಪಿ ಸತ್ಯಂ, ಜಗತ್ತು ಸತ್ಯ ಬ್ರಹ್ಮನು ಸತ್ಯ ಅಂತ ಹೇಳಿದರು. ಅವ್ರು ಹೇಳಿದ ಸಿದ್ಧಾಂತ ಬೇರೆ, ಮಧ್ವಾಚಾರ್ಯ ಭಕ್ತಿ ಸಿದ್ಧಾಂತ ಅಂತೇಳಿ ನಿನ್ನ ಸ್ವಾಮಿಗಳು ಅದನ್ನು ಇಲ್ಲಿ ಖಂಡನೆ ಮಾಡಿದ್ದಾರೆ. ಸೊ ಜರಾಸಂಧ ವಧೆ ಮಿಥ್ಯಾಜ್ಞಾನದ ವಧೆ ಹೇಗಾಗಬೇಕು, ಇದೇ ವೇದಿಕೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸ್ವಾಮಿಗಳು. ಅದು ಕೇಳಿದವರಿಗೆ ಅರ್ಥ ಆಗುತ್ತೆ ಯಾಕದನ್ನು ಹೇಳಿದ್ರು ಸ್ವಾಮಿಗಳು ಅಂದರೆ, ಯಾವ ಸಂಧಾನ ಮಾಡಿಕೊಳ್ಳೋದ್ರ ಜೊತೆಗೆ ಯಾವ ಸಂಧಾನ ಮಾಡಿಕೊಳ್ಳದೇನೆ ಅವರಿಗೆ ನಮ್ಮ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಇರ ಭಿನ್ನವಾದದ್ದು. ಮಧ್ವಾಚಾರ್ಯ ಹೇಳಿದ ಸಿದ್ಧಾಂತ ಲೋಕಮಾನ್ಯವಾದ ಸಿದ್ಧಾಂತ, ಭಕ್ತಿ ಸಿದ್ಧಾಂತ ಅದು ಬಹಳ ಮುಖ್ಯ. ಭಕ್ತಿ ಸಿದ್ಧಾಂತ ಅನ್ನೋ ಮಾತನ್ನು ಹೇಳಿ ಅದು ಉತ್ತರ ಕೊಟ್ಟಿದ್ದಾರೆ ಸ್ವಾಮಿಗಳು. ನೀನು ಅರ್ಥ ಮಾಡಿಕೊಂಡ್ರೆ ಸಿದ್ಧಾಂತವನ್ನು ಯಾವ ಕಾಲಕ್ಕೂ ಬಿಡದೆ ಹೋದರೆ ಅದು ದೀಕ್ಷೆ ಅನಿಸುತ್ತೆ. ಪರಮಪೂಜ್ಯ ಶ್ರೀಪಾದಂಗಳವರ ಚಾತುರ್ಮಾಸ್ಯ ಕಾಲ ಅಂತ ಸಿದ್ಧಾಂತದ ಶ್ರವಣಕ್ಕೆ ನಮಗೆ ಶ್ರೇಷ್ಠವಾದ ಪರ್ವಕಾಲವಾಗಿದೆ ಅಂತ ಹೇಳ್ತಾ, ಇವತ್ತು ಮತ್ತು ನಾಳೆ ಮತ್ತು ಶ್ರೀಗಳು ಪ್ರವಚನ ಮುಂದುವರೆಸ್ತಾರೆ, ನಾಳೆ ಅನಂತರ ಮುಂದುವರೆಸ್ತಾರೆ. ಇಲ್ಲಿ ಉಪಸ್ಥಿತರಿದ್ದು ಈ ಪ್ರವಚನ ಮಾಲಿಕೆಯನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಈ ಶ್ರೀಗಳ ವಿರುದ್ಧ ಅನುಗ್ರಹ ಭಾಷಣ ಅಂತ ಹೇಳ್ತಾ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ದಿವಸ ಕಾರ್ಯಕ್ರಮ ಹೆಚ್ಚಿರೋದ್ರಿಂದ ಸರಿಯಾಗಿ 6:30 ಕರೆಕ್ಟೇ ಪ್ರಾರಂಭ ಆಗುತ್ತೆ, 8:00 ಪ್ರವಚನ ಮುಗಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಅಂತಃ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀ ಪ್ರಾಣನ್ ನಮೋ ಭಗವತಿ ಪುರುಷಾಯ ತುಭ್ಯಂ. ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ. ನಾರಾಯಣಂ ಸುರಗುರುಂ ಜಗದೇಕವನ್ಯಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವನ್ಯಂ. ಚಾತುರ್ಮಾಸ್ಯ ವ್ರತವನ್ನು ಈ ಸಲ ಬೆಂಗಳೂರಲ್ಲಿ ಕೈಗೊಳ್ತಾ ಇದ್ದೇವೆ. ನಾಳೆ ಬೆಳಗ್ಗೆ ದ್ವಾದಶಿ ದಿನ ಚಾತುರ್ಮಾಸ್ಯ ವ್ರತ ದೀಕ್ಷೆಯನ್ನು ಸ್ವೀಕರಿಸಿ ಮತ್ತೆ 2 ತಿಂಗಳು ಚಾತುರ್ಮಾಸ ಮುಗಿದ ಮೇಲೂ ಮತ್ತು ಕೆಲವು ದಿವಸ ಬೆಂಗಳೂರು ನಗರದಲ್ಲಿದ್ದು ಬೆಳಗ್ಗೆ ಅವತ್ತು ಅರ್ಧದಲ್ಲಿ ನಿಂತ ಸುಧಾ ಪಾಠ 2ನೇ ಅಧ್ಯಾಯದ 3ನೇ ಪಾದದಿಂದ 1ನೇ ಅಧ್ಯಾಯದ 2 ಪಾದಗಳ ಪ್ರವಚನ ಹಿಂದೆ ಆಗಿದೆ. ಅದರ ನಂತರದ್ದು ಯಾರು ಆಗ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಹೊಸವರು ಎಲ್ಲರೂ ಕೂಡ ಭಾಗವಹಿಸಬಹುದು. ಅದು ವಿಧಿಗೆಯಿಂದ ನ್ಯಾಯಸುಧ ಪ್ರವಚನ ಮುಂದುವರಿದು ಚಾತುರ್ಮಾಸ್ಯ ಮುಗಿಯುವುದರೊಳಗೆ ಆ ಗ್ರಂಥವು ಕೂಡ ಪೂರ್ತಿಯಾಗಿ ಸುಧಾ ಗ್ರಂಥ ಪೂರ್ಣವಾಗಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿದ್ದೇವೆ. ಅರ್ಧದಲ್ಲಿ ಮುಗಿದಿದೆ. ಈ ಸಲ ಚಾತುರ್ಮಾಸದಲ್ಲಿ ಅರ್ಧದಲ್ಲಿ ಮುಗಿಯಬಾರದು, ಪೂರ್ಣವಾಗಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿ ಅದಕ್ಕೆಲ್ಲ ಜಿಜ್ಞಾಸುಗಳು ಆ ಸುಧಾ ಪ್ರವಚನದಲ್ಲಿಯೂ ಕೂಡ ಭಾಗವಹಿಸಬೇಕು. ಅದರಂತೆ ಇವತ್ತಿನಿಂದ ಮಹಾಭಾರತ ಪ್ರವಚನ ಇಲ್ಲೇ ಪೂರ್ಣವಾಗುವುದಿಲ್ಲ, ಯಾಕೆ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಉಪನ್ಯಾಸಗಳನ್ನು ಚಾತುರ್ಮಾಸ್ಯ ಕಾಲದಲ್ಲಿ ನಡೆಸಬೇಕಾಗಿದೆ. ಆದ್ದರಿಂದ ಕೆಲವು ದಿನಗಳವರೆಗೆ ಅದನ್ನು ಇವತ್ತು ಆರಂಭ ಆಗ್ತದೆ. ಇವತ್ತು ನಾಳೆ ನಮ್ಮ ಪ್ರಮಂಜನಾಚಾರ್ಯರ ಪ್ರವಚನವಿದೆ, ಸ್ವಲ್ಪ ಹೊತ್ತು ಮಾತ್ರ ಮಹಾಭಾರತದ ಪ್ರವಚನ, ಮತ್ತೆ ಅದು ಮುಂದುವರಿಯುತ್ತದೆ. ಅದು ಮಹಾಭಾರತದ ಇಡೀ ಪ್ರವಚನವಾಗದೆ ಮಹಾಭಾರತದ ಪಾತ್ರ ಪರಿಚಯ, ದುರ್ಯೋಧನ, ಭೀಷ್ಮ, ಅರ್ಜುನ, ಭೀಮ ಎಲ್ಲ ಪಾತ್ರ ಪರಿಚಯ ಮಾಡಿ ಇದರಲ್ಲಿ ಕೃಷ್ಣ ಮತ್ತು ಭೀಮ ಇವರ ವ್ಯಕ್ತಿತ್ವ ಎಲ್ಲ ಪಾತ್ರಗಳನ್ನು ಚಿತ್ರಿಸುವಾಗ ಅದರಲ್ಲಿ ಒಳ್ಳೆಯ ಅಂಶಗಳು ಇದೆ, ಕೆಟ್ಟ ಅಂಶಗಳಿವೆ. ಅವರಿಗೆಲ್ಲ 100ಕ್ಕೆ 100 ಮಾರ್ಕ್ಗಳಿಲ್ಲ. ಭೀಷ್ಮಾಚಾರ್ಯ ಇರಬಹುದು, ದ್ರೋಣಾಚಾರ್ಯ ಇರಬಹುದು, ಅರ್ಜುನನೇ ಇರಬಹುದು, ಧರ್ಮರಾಜನೇ ಎರಡೂ ಪಕ್ಷದ ಬಹಳ ಭಗವದ್ಭಕ್ತರಾದ ಶ್ರೇಷ್ಠ ವ್ಯಕ್ತಿಗಳು. ಅದೇ ಅವರ ಪರಿಚಯ ಮಾಡುವಾಗ ಬಹಳ ನಮಗೆ ಆಶ್ಚರ್ಯಕರವಾದ ಒಳ್ಳೆಯ ಅಂಶಗಳು ಇವೆ. ಅಷ್ಟೇ, ನಾವೇ ಆಶ್ಚರ್ಯ ಪಡಬಹುದಾದ ಅವನತಿಯೂ ಅವರಲ್ಲಿದೆ. ಇಂತಹ ಒಂದು ಉತ್ತಮರು, ಅದರಂತೆ ಅವರಲ್ಲಿ ಅನೇಕ ದೋಷಗಳು, ಯಾವುದೋ ವಿಶಿಷ್ಟವಾದ ಕಾರಣಗಳಿಂದ ಭಗವತ್ ಸಂಕಲ್ಪದಿಂದ ಆ ಥರದ ಗುಣದೋಷಗಳ ಮಿಶ್ರಣ ಎಲ್ಲ ಪಾತ್ರಗಳಲ್ಲಿದ್ದರೆ ಯಾವ ದೋಷವೂ ಇಲ್ಲದೆ ಅಂಥ ಉದಾತ್ತವಾದ ಪೂರ್ಣ ನಿರ್ಮಲ ವ್ಯಕ್ತಿತ್ವ ಅದು ಭೀಮಸೇನದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಎಲ್ಲ ಪಾತ್ರಗಳ ಪರಿಚಯ, ಭೀಮ, ಅರ್ಜುನ, ದ್ರೋಣ, ಭೀಷ್ಮ, ಕರ್ಣ ಎಲ್ಲರ ವ್ಯಕ್ತಿತ್ವಗಳ ಪರಿಚಯ ಮಾಡಿ ಆ ಮೂಲಕ ಪರಮಾತ್ಮನ ಭಕ್ತಿಯಲ್ಲಿ ಭೀಮಸೇನ ಹೇಗೆ ಆದರ್ಶನಾಗಿದ್ದಾನೆ, ಪರಮಾತ್ಮನ ವಿಷಯದಲ್ಲಿ ಸ್ವಲ್ಪವೂ ಕೂಡ ಲೋಪವಿಲ್ಲದ ಪರಿಶುದ್ಧವಾದ ವ್ಯಕ್ತಿತ್ವ ಭೀಮಸೇನದ್ದು ಎಂಬುದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಎಲ್ಲ ಪಾತ್ರಗಳ ಪರಿಚಯದ ಕಾರ್ಯ, ಅದರ ಜೊತೆಗೆ ನಾವು ಅರಿತುಕೊಳ್ಳುವಂಥವರು ಕೂಡ ಎಲ್ಲೆಲ್ಲಿ ತಪ್ಪಿದ್ದಾರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟು ಎಚ್ಚರದಿಂದ ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಾವು ಹೇಗೆ ನಡೆಯಬೇಕು. ದೊಡ್ಡವರ ದಾರಿ ತಪ್ಪಿದ್ದನ್ನು ಕೂಡ ಕಂಡಾಗ ನಮಗೆ ಮತ್ತಷ್ಟು ಎಚ್ಚರ ಮೂಡಲು ಅವಕಾಶವಾಗುವ ರೀತಿಯಲ್ಲಿ ಮಹಾಭಾರತ ಪಾತ್ರ ಪರಿಚಯ ಆದಷ್ಟು ದಿನಗಳಲ್ಲಿ ಅದನ್ನು ಕೂಡ ಮಾಡುವರಿದ್ದೇವೆ. ಈಗ ಮಹಾಭಾರತದ ಪ್ರವಚನ ಇವತ್ತಿನಿಂದ ಎರಡು ದಿನ ಸ್ವಲ್ಪ ಸಂಕ್ಷೇಪವಾಗಿ ಮತ್ತು ವಿಸ್ತಾರವಾಗಿ ಮಹಾಭಾರತದ ಪಾತ್ರ ಪರಿಚಯದ ಕಾರ್ಯಕ್ರಮ ನಡೆಯಲಿದೆ. ಈ ಮಹಾಭಾರತದ ಬಗ್ಗೆ ಶ್ರೀಮದಾಚಾರ್ಯರೇ ಅದತ್ಯಂತ ಶ್ರೇಷ್ಠವಾದ ಗ್ರಂಥ ಮಹಾಭಾರತ ಎಂಬುದನ್ನು ವೇದವ್ಯಾಸದೇವರು ಮಹಾಭಾರತದಲ್ಲಿ ಯಾವುದಿಲ್ಲ ಅದೆಲ್ಲಿಲ್ಲ, ಯದಿಗಾಸ್ತಿ ತದನ್ಯತ್ರ, ಮಹಾಭಾರತದಲ್ಲಿ ಇದ್ದದ್ದನ್ನೇ ಬೇರೆ ಬೇರೆ ಗ್ರಂಥಗಳಲ್ಲಿ ಸ್ವಲ್ಪ ಸ್ವಲ್ಪ ನೋಡಬಹುದು. ಎನ್ನೇ ಆಸ್ತಿ ಮಹಾಭಾರತ ಯಾವುದಿಲ್ಲವೋ ಅದು ಎಲ್ಲಿಯೂ ಇಲ್ಲ. ಅಂಥ ದೊಡ್ಡ ಗ್ರಂಥ ಮಹಾಗ್ರಂಥ, ಎಲ್ಲ ನಮ್ಮ ದೇಶದ ತತ್ವಜ್ಞಾನ, ಸಾಮಾಜಿಕ ಚಿಂತನೆಗಳು, ಸಂಸ್ಕೃತಿ, ಇತಿಹಾಸ, ಎಲ್ಲ ಶ್ರೇಷ್ಠ ಶ್ರೇಷ್ಠ ಪುರುಷರ ಋಷಿಗಳ ಪರಿಚಯ ಎಲ್ಲ ಮಹಾಭಾರತದಲ್ಲಿದೆ. ಮಹಾಭಾರತವನ್ನು ನೋಡಿದರೆ ನಮ್ಮ ಸಮಗ್ರ ನಮ್ಮ ದೇಶದ ಏನು ಒಂದು ಸಂಸ್ಕೃತಿ, ತತ್ವಜ್ಞಾನ, ರಾಜಕೀಯ ಇರಬಹುದು, ಎಲ್ಲ ವಿಷಯಗಳು ನಮ್ಮ ದೇಶದ ದರ್ಶನ ಏನು ಎಂಬುದನ್ನು ಕಾಣಬೇಕಾಗಿದ್ದರೆ ಮಹಾಭಾರತ ನೋಡಿದರೆ ಇಡೀ ನಮ್ಮ ರಾಷ್ಟ್ರದ ಸಮಗ್ರ ವಿದ್ಯೆ ಚರಿತ್ರೆ ಎಲ್ಲದರ ಪರಿಚಯವಾಗುತ್ತೆ. ಆದ್ದರಿಂದ ವೇದವ್ಯಾಸದೇವರು ವೇದವನ್ನೆಲ್ಲ ಅಭಿವ್ಯಕ್ತಗೊಳಿಸಿ ಆ ಮೂಲಕ ನಮ್ಮ ಭಗವಂತನ ಮಹಿಮೆ, ತತ್ವಜ್ಞಾನ ಎಲ್ಲವನ್ನು ಕೂಡ ಕೊಟ್ಟರು. ವೇದಗಳ ಮುಖಾಂತರ, ಬ್ರಹ್ಮಸೂತ್ರದ ಮುಖಾಂತರ ಎಲ್ಲ ಮಂಥನ ಮಾಡಿ ನಿಜವಾದ ವೇದದ ಅರ್ಥ ಏನು. ಒಂದು ಕಬ್ಬು ಇದೆ, ಕಬ್ಬನ್ನು ನೆಕ್ಕಿದರೆ ರುಚಿ ಗೊತ್ತಾಗುವುದಿಲ್ಲ, ಅದನ್ನು ಮಂಥನ ಮಾಡಿದಾಗ ರಸ. ಅದರಂತೆ ನಮ್ಮ ವೇದ ಕಬ್ಬಿನಂತೆ ಅದನ್ನೆಲ್ಲ ಮಂಥನ ಮಾಡಿ ವೇದದ ರಸವೇನು ಎಂಬುದನ್ನು ತಿಳಿಸಿಕೊಟ್ಟರು ಬ್ರಹ್ಮಸೂತ್ರದ ಮುಖಾಂತರ. ದೊಡ್ಡ ವಿಮರ್ಶೆ, ಎಲ್ಲ ವೇದಗಳ ವಿಮರ್ಶೆ ಮಾಡಿ ವೇದದ ಸಾರವೇನು, ವೇದದ ತಾತ್ಪರ್ಯವೇನು ಎಂಬುದನ್ನು ತೋರಿಸಿಕೊಟ್ಟರು ಬ್ರಹ್ಮಸೂತ್ರದ ಮುಖಾಂತರ. ಮಹಾಭಾರತ, ಭಾಗವತ ಇದನ್ನೆಲ್ಲ ರಚನೆ ಮಾಡಿ ಎಲ್ಲ ತಾತ್ವಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರ, ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ ಲೌಕಿಕ ವಿಚಾರ ಎಲ್ಲದರ ಪರಿಚಯ ಮಹಾಭಾರತ, ಭಾಗವತ ಮುಂತಾದ ಗ್ರಂಥಗಳಿಂದ ವೇದವ್ಯಾಸದೇವರು ಮಾಡಿದ್ದಾರೆ. ಆದ್ದರಿಂದ ಇಡೀ ರಾಷ್ಟ್ರದ, ಇವತ್ತು ಹೇಳ್ತಾರೆ ಫಾದರ್ ಆಫ್ ದಿ ನೇಷನ್, ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಬೇರೆ ಯಾರೂ ಅಲ್ಲ, ವೇದವ್ಯಾಸದೇವರೇ ರಾಷ್ಟ್ರಪಿತರು. ಇದನ್ನೆಲ್ಲರೂ ಉಳಿದವರು ಇರಬಹುದು, ಅವರು ರಾಷ್ಟ್ರದ ಪುತ್ರರು ಅಂತ ಕರೆಯೋಣ. ರಾಷ್ಟ್ರಪಿತ ಅಂದರೆ ನಮ್ಮ ಎಲ್ಲ ಧರ್ಮ, ದರ್ಶನ, ಸಂಸ್ಕೃತಿ ಎಲ್ಲವನ್ನು ಕೂಡ ನಮಗೆ ನೀಡಿದವರು ವೇದವ್ಯಾಸರು. ಅಂಥ ವೇದವ್ಯಾಸದೇವರು ರಚಿಸಿದ ಮಹಾಭಾರತ ವೇದಕ್ಕಿಂತಲೂ ಉತ್ತಮ. ಯಾಕೆ? ವೇದ ಅಪುರುಷೀಯ, ಯಾರೂ ಮಾಡಿದ್ದಲ್ಲ. ಆದರೆ ಮಹಾಭಾರತ ಸರ್ವಜ್ಞನಾದ ಪರಮಾತ್ಮನು ಮಾಡಿದ್ದ. ಪರಮಾತ್ಮನಿಗೆ ಸರ್ವಜ್ಞ, ವೇದದಲ್ಲಿ ಏನು ವಿಷಯ ಉಂಟು ಅದಕ್ಕಿಂತಲೂ ಕೂಡ ಹೆಚ್ಚಿನ ಜ್ಞಾನ ಭಗವಂತನಿಗಿದೆ. ಅದರಿಂದ ಪರಮಾತ್ಮನು ಮಾಡಿದ ಮಹಾಭಾರತ ವೇದಾದಪಿ ಪರಂಚಕ್ರೆ, ಅಪೌರುಷೇಯವಾದ ವೇದಕ್ಕಿಂತಲೂ, ಆ ವೇದದಲ್ಲಿದ್ದ ವಿಷಯಕ್ಕಿಂತಲೂ ಹೆಚ್ಚಿನ ಜ್ಞಾನ ನಿಧಿಯಾದ ಭಗವಂತನು ಮಾಡಿದ ಮಹಾಭಾರತ ಅದಕ್ಕಿಂತಲೂ ಶ್ರೇಷ್ಠ. ಅಂತಹ ಸರ್ವೋತ್ತಮವಾದ ಗ್ರಂಥ ಮಹಾಭಾರತ. ಈ ಮಹಾಭಾರತವನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಈ ಮಹಾಭಾರತ ಮನ್ವಾದಿ ಕೇಚಿತ್ ಬ್ರುವತಿ ಆಸ್ತಿಕಾದಿ ತಥಾಪರಿ ತಥಾ ಔಪರಿಚರಾದ್ಯಲ್ಲಿ, ಮೂರು ಥರದ ಅರ್ಥ ಮಹಾಭಾರತಕ್ಕೆ. ಒಂದು ಇದು ಔಪರಿಚರ, ಔಪರಿಚರ ಅಂದರೆ ಉಪರಿಚರ, ಸರ್ವೋತ್ತಮನಾದ ಪರಮಾತ್ಮ, ಪರಮಾತ್ಮನ ಕಥೆ ಈ ಮಹಾಭಾರತ. ಅಂದರೆ ಇಲ್ಲಿ ನಾಯಕ ಶ್ರೀಹರಿಯೇ. ಪರಮಾತ್ಮ ವಾಸುದೇವಸ್ಯ ಮಹಾತ್ಮ್ಯಂ, ಭಾರತದಲ್ಲಿ ಹೇಳುವುದು ಪರಮಾತ್ಮನ ಮಹಿಮೆ ಪ್ರಾರಂಭದಿಂದಲೂ ಕೊನೆಯವರೆಗೆ. ಬೇರೆ ಬೇರೆ ಘಟ್ಟದಲ್ಲಿ ಪರಮಾತ್ಮನ ಅದ್ಭುತ ವಿಚಿತ್ರ ಶಕ್ತಿ ಇದನ್ನೆಲ್ಲ ವರ್ಣಿಸಿದ್ದಾರೆ. ಆದ್ದರಿಂದ ಮಹಾಭಾರತ ಅಂದರೆ ಕೃಷ್ಣನ ಕಥೆ, ಆದೌ ಅಂತ್ಯೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀತೆ ಎಂಬುದಾಗಿ ಮಹಾಭಾರತ ಜ್ಞಾನಿಗಳ ದೃಷ್ಟಿಯಲ್ಲಿ ಸರ್ವೋತ್ತಮನಾದ ಪರಮಾತ್ಮನ ಕಥೆ. ಔಪರಿಚರ, ಉಪರಿಚರ ಅಂದರೆ ಎಲ್ಲರಿಗಿಂತ ಮೇಲೆ ಇರುವನು ಸರ್ವೋತ್ತಮನಾದ ಭಗವಂತ, ಭಗವಂತನ ಕಥೆ. ಇನ್ನೊಂದು ದೃಷ್ಟಿಯಲ್ಲಿ ಆಸ್ತಿಕಾದಿ, ಆಸ್ತಿಕರ ಕಥೆ. ಭಗವಂತನ ಸರ್ವೋತ್ತಮತ್ವದಲ್ಲಿ ಪೂರ್ಣ ವಿಶ್ವಾಸವಿದ್ದ ಪರಮಾತ್ಮನ ಶ್ರೇಷ್ಠ ಭಕ್ತರಾದ ಪಾಂಡವರ ಕಥೆ. ನಾಸ್ತಿಕರ ವಿರುದ್ಧ ಪರಮಾತ್ಮನ ಅಸ್ತಿತ್ವವನ್ನೇ ಅಪಲಾಪ ಮಾಡುವ ಪರಮಾತ್ಮನ ಪೂರ್ಣ ವಿರೋಧಿಯಾದ ದುರ್ಯೋಧನಾದಿಗಳ ವಿರುದ್ಧವಾಗಿ ಪಾಂಡವರು, ಆಸ್ತಿಕರಾದ ಭಗವದ್ಭಕ್ತರಾದ ಪಾಂಡವರು ವಿಜಯವನ್ನು ಸಾಧಿಸಿದ ಕಥೆ ಇದು ಮಹಾಭಾರತ. ವಿಜಯ ಜಯೋನಾಮ ಇತಿಹಾಸವೇ. ಯಾರ ಜಯ? ಭಗವದ್ಭಕ್ತರ ಜಯ, ಭಗವಂತನ ಜಯ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವುದರಿಂದ ಇದು ಭಗವಂತನ ವಿಜಯ ಅಂದರೆ ಸರ್ವೋತ್ಕೃಷ್ಟವರ್ತಿ, ಭಗವಂತ ಸರ್ವೋತ್ತಮ. ಆದ್ದರಿಂದ ಮಹಾಭಾರತ ಭಗವಂತನ ಜಯ. ಭಗವದ್ಭಕ್ತರಾದ ಪಾಂಡವರು ಭಗವದ್ ವಿರೋಧಿಗಳಾದ ದುರ್ಯೋಧನಾದಿಗಳ ವಿರುದ್ಧವಾಗಿ ಸಾಧಿಸಿದ ಜಯ ಇದು ಜಯ. ಆಸ್ತಿಕಾದಿ, ಆಸ್ತಿಕರ ಭಗವದ್ಭಕ್ತರ ಕಥೆ ಮಹಾಭಾರತ. ಇನ್ನೊಂದು ರೀತಿಯಿಂದ ಬರೀ ಪಾಂಡವರ ಕಥೆಯಲ್ಲ, ಬರೀ ಕೃಷ್ಣನ ಕಥೆಯಲ್ಲ, ನಮ್ಮೆಲ್ಲರ ಕಥೆ, ಮಾನವರ ಕಥೆ, ನಮ್ಮ ಕಥೆ. ಏನು ನಮ್ಮ ಕಥೆ? ನಮ್ಮ ಇತಿಹಾಸ, ಇಡೀ ಮನುಕುಲದ ಇತಿಹಾಸ. ನಮ್ಮಲ್ಲಿ ಏನಾಗಿದೆ ಅದನ್ನು ಆಚಾರ್ಯರು ವರ್ಣಿಸುತ್ತಾ ಇದ್ದಾರೆ. ನಮ್ಮದು ಕುರುಕ್ಷೇತ್ರ. ಆ ಮಹಾಭಾರತದ ಕುರುಕ್ಷೇತ್ರದಂತೆ ನಮ್ಮ ಜೀವನವೇ ಕುರುಕ್ಷೇತ್ರ. ಇಲ್ಲಿ ಪಾಂಡವರು ಇದ್ದಾರೆ, ಕೌರವರು ಇದ್ದಾರೆ. ಯಾರು ಪಾಂಡವರು? ಧರ್ಮ, ಧರ್ಮ ಇದೆ ನಮ್ಮ ಜೀವನದಲ್ಲಿ, ಧಾರ್ಮಿಕ ಪ್ರವೃತ್ತಿ ಇದೆ. ಭಕ್ತಿಯಾದಿ ದಶಕ, ಭಕ್ತಿ, ಜ್ಞಾನ, ವೈರಾಗ್ಯ, ಶ್ರದ್ಧ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಇದಿಷ್ಟು ಆಧ್ಯಾತ್ಮಿಕ ಶ್ರೇಷ್ಠ ಗುಣಗಳು ವಾಯುದೇವರಲ್ಲಿ ಪೂರ್ಣವಾಗಿದೆ, ಭೀಮಸೇನಲ್ಲಿ. ಆ ಭೀಮಸೇನನ್ನು ಪ್ರತಿನಿಧಿಸುವ ಭಕ್ತಿಯಾದಿ ಗುಣಗಳು, ಯೋಗ ಪರಮಾತ್ಮನ ಧ್ಯಾನಕ್ಕೆ ಮೋಕ್ಷಕ್ಕೆ ಬೇಕಾದ ಸಾಧನೆ, ಪ್ರಾಣ ಶಕ್ತಿ, ಆತ್ಮಶಕ್ತಿ, ಬಲ ದೈಹಿಕ ಶಕ್ತಿ, ಧೃತಿ ಸ್ಥಿತಿ, ಜ್ಞಾನ ಭಕ್ತಿ ವೈರಾಗ್ಯ, ಎಲ್ಲ ಆಧ್ಯಾತ್ಮಿಕ ಗುಣಗಳು ಮೋಕ್ಷವನ್ನು ಪಡೆಯಲಿಕ್ಕೆ ಅತ್ಯಂತ ಅವಶ್ಯಕ, ಜ್ಞಾನಕ್ಕೆ ಅತ್ಯಂತ ಅವಶ್ಯಕ ಆಧ್ಯಾತ್ಮಿಕ ಗುಣಗಳು. ಈ 10 ಆಧ್ಯಾತ್ಮಿಕ ಗುಣಗಳು ಇದೇ ಭೀಮಸೇನ. ಭೀಮಸೇನ ಇದರ ಪ್ರತಿನಿಧಿ. ಇನ್ನು ಸಾಧನೆ, ಶ್ರವಣ, ಮನನ, ವೈರಾಗ್ಯ, ನಾವೆಲ್ಲ ಮೋಕ್ಷವನ್ನು ಪಡೆಯಲಿಕ್ಕೆ, ಜ್ಞಾನವನ್ನು ಪಡೆಯಲಿಕ್ಕೆ ಬೇಕು. ಆ ಸಾಧನೆಯ ಪ್ರತಿನಿಧಿ ಅರ್ಜುನ. ಯಾಕೆ? ಅವನು ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನ, ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಅವನಿಂದ ಉಪದೇಶ ಪಡೆದ ನಮ್ಮ ಅರ್ಜುನ. ಸಾಧನೆ, ಧರ್ಮ, ಆಧ್ಯಾತ್ಮಿಕ ಗುಣಗಳು, ಸಾಧನೆ, ಶ್ರವಣ, ಮನನ, ನಿಧಿಧ್ಯಾಸನ, ಇದೇ ಅರ್ಜುನ. ಇನ್ನು ಉಳಿದ ನಕುಲ ಸಹದೇವರು ಶೀಲ ವಿನಯ, ಇದು 5 ಧರ್ಮ, 10 ಆಧ್ಯಾತ್ಮಿಕ ಗುಣ, ಸಾಧನೆ, ಶೀಲ, ವಿನಯ, ಇಷ್ಟು ಪಂಚಪಾಂಡವರು. ಈ ಥರದ ಪ್ರವೃತ್ತಿ. ಇನ್ನು ಇನ್ನೊಂದು 100 ಮಂದಿ ಕೌರವರು, ದುರ್ಯೋಧನ, ದುಶ್ಯಾಸನ, ಎಲ್ಲ ಹೆಸರು ಕೂಡ ಬಾಯಿಪಾಠ ಇಲ್ಲ. ಅವರು ಅಜ್ಞಾನ, ವಿಪರೀತ ಜ್ಞಾನ, ಕಾಮ, ಕ್ರೋಧ, ಎಲ್ಲ ಥರದ ದುರ್ಗುಣಗಳ ದೊಡ್ಡ ಪಟ್ಟಿ. ನಮ್ಮಲ್ಲಿ ಗುಣಗಳು ಕಮ್ಮಿ, 5 ಗುಣಗಳು. ದೋಷಗಳು ದೊಡ್ಡ ಪಟ್ಟಿ ಇದೆ, 100. ಆ ದುರ್ಯೋಧನಾದಿಗಳು ಆ ದುರ್ಗುಣಗಳು, ಆಸುರಿ ಶಕ್ತಿ, ಆಸುರಿ ಪ್ರವೃತ್ತಿ, ಅದು ಅದರ ಪ್ರತಿನಿಧಿಗಳು. ಈ ಪಾಂಡವರು ನಮ್ಮಲ್ಲಿದ್ದಾರೆ, ಕೌರವರು ನಮ್ಮಲ್ಲಿದ್ದಾರೆ. ದುರ್ಗುಣಗಳು ಇದೆ, ಸದ್ಗುಣಗಳು ಇದೆ. ಇವುಗಳಿಗೆ ನಿತ್ಯ ಯುದ್ಧ. ಕುರುಕ್ಷೇತ್ರ ನಮ್ಮ ಜೀವನದಲ್ಲಿ ಪಾಂಡವರ ಕೌರವರ ಯುದ್ಧ. ಇಂತಹ ಸತ್ಪ್ರವೃತ್ತಿಗಳು, ದುಷ್ಪ್ರವೃತ್ತಿಗಳ ಹೋರಾಟ. ಈ ಪಾಂಡವರಿದ್ದಾರೆ. ದ್ರೌಪದಿ ಯಾರು? ವಿದ್ಯಾ ದ್ರೌಪದಿ ವಿದ್ಯಾ. ಆ ವಿದ್ಯೆ ಪಂಚ ಪಾಂಡವರನ್ನು ದ್ರೌಪದಿ ವರಿಸುವುದು. ಇಷ್ಟು ಧರ್ಮ, ಆಧ್ಯಾತ್ಮಿಕ ಗುಣಗಳು ಸಾಧನೆ ಇದೆಲ್ಲ ಇದ್ದರೆ ಮಾತ್ರ ತತ್ವಜ್ಞಾನ ವಿದ್ಯೆ ಪಡೆಯಲಿಕ್ಕೆ ಸಾಧ್ಯ. ಪಂಚ ಪಾಂಡವರನ್ನು ದ್ರೌಪದಿ ವರಿಸಿದ್ದಾರೆ, ತತ್ವಜ್ಞಾನ ಬರುವುದು ಇಷ್ಟಿದ್ದರೆ ಮಾತ್ರ. ದುರ್ಯೋಧನಾದಿಗಳು 100 ಮಂದಿ ದುರ್ಗುಣಗಳ ಪ್ರತಿನಿಧಿಗಳು, ಇವರಿಗೆ ಯುದ್ಧ. ಈ ಅದಕ್ಕೆ ಶಕುನಿ ಯಾರು? ನಮ್ಮ ಜೀವನದ ಕುರುಷ್ಠಿತದ ಶಕುನಿ ಯಾರು? ನಾಸ್ತಿಕ್ಯ ಬುದ್ಧಿ ಹಿ ಶಕುನಿ. ಎಲ್ಲ ದುರ್ಗುಣಗಳು ಬೆಳೆಯಬೇಕಾಗಿದೆ, ಮೂಲ ಕಾರಣ ಯಾವುದು? ನಾಸ್ತಿಕ್ಯ ಬುದ್ಧಿ. ಪರಮಾತ್ಮನಲ್ಲಿ ಭಕ್ತಿ ಇಲ್ಲ, ಎಲ್ಲ ದುರ್ಗುಣಗಳು ಬೆಳೆಯುತ್ತದೆ. ಆಸ್ತಿಕ್ಯ ಬುದ್ಧಿ ಉಂಟು, ಭಗವಂತ ಇದ್ದಾನೆ ಎಂಬ ಎಚ್ಚರ ಉಂಟೋ, ಏನು ತಪ್ಪು ಮಾಡಿದರೂ ಭಗವಂತ ನೋಡ್ತಾನೆ, ಎಚ್ಚರ ಉಳಿತದೆ. ಭಗವಂತನ ಭಕ್ತಿ ಬರೀ ಕಾನೂನು ಕಾಯಿದೆಗಳಿಂದಲ್ಲ. ನಾನು ಅನೇಕ ಬಾರಿ ಹೇಳುವುದುಂಟು, ಸರ್ಕಾರದ ಕೈಯಲ್ಲಿರುವ ಕಾನೂನು ಕುರುಡರ ಕೈಯಲ್ಲಿರುವ ದೊಣ್ಣೆಯಂತೆ. ಕಾನೂನುಂಟು, ಆದರೆ ಕುರುಡರ ಕೈಯಲ್ಲಿ ದೊಣ್ಣೆ ಇದ್ದಂತೆ. ಆ ಕುರುಡ ದೊಣ್ಣೆ ಹಿಡಿದಿದ್ದಾನೆ, ಎಲೆ ತಟ್ಟೆಯಿಂದ ಆಹಾರ ಕಸಿಯಲಿಕ್ಕೆ ಕಸಿಯವರಿಗೆ ಹೊಡೆಯಬೇಕು ಅಂತ. ಯಾರು ಕಸೀತಾರೋ ಕುರುಡ ಗೊತ್ತಾಗುವುದಿಲ್ಲ, ಅವರ ಮೇಲೆ ಹೊಡೆಯುವುದಿಲ್ಲ, ಪಕ್ಕದಲ್ಲಿದ್ದವರ ಮೇಲೆ ಅವನು ಬಡಿಗೆ ಪ್ರಯೋಗ ಮಾಡ್ತಾನೆ. ಕಾನೂನು ಅಂದರೆ ಅಷ್ಟೇ, ಅಪರಾಧಿಗಳು ತಪ್ಪಿಸಿಕೊಳ್ತಾರೆ, ನಿರಪರಾಧಿಗಳಿಗೆ ಶಿಕ್ಷೆ. ಅದನ್ನು ಕಾನೂನಿನಿಂದಲ್ಲ, ಕೇವಲ ಭಗವದ್ಭಕ್ತಿಯಿಂದ ಮಾತ್ರ ಎಂಬುದನ್ನು ಶ್ರೀಮದಾಚಾರ್ಯರು ತಮ್ಮ ತತ್ವನಿರ್ಣಯ ಮೊದಲಾದ ಗ್ರಂಥದಲ್ಲಿ ಸಾಧಿಸಿದ್ದಾರೆ. ಆಸ್ತಿಕ್ಯ ಬುದ್ಧಿ ಇದ್ದರೆ ಲೋಕದಲ್ಲಿ ಶಾಂತಿ ಭದ್ರತೆ. ಆಸ್ತಿಕ್ಯ ಬುದ್ಧಿ ಹೋಯಿತು, ಲೋಕದಲ್ಲಿ ಶಾಂತಿ ಭದ್ರತೆ ಇಲ್ಲ, ಅರಾಜಕತೆ. ಇದನ್ನು ಶ್ರೀಮದಾಚಾರ್ಯರು ಅನಿವ್ಯಾಖ್ಯಾನದಲ್ಲಿಯೂ ತತ್ವ ನಿರ್ಣಯದಲ್ಲಿಯೂ ಕೂಡ ಇಡೀ ಸಾಮಾಜಿಕ ವ್ಯವಸ್ಥೆ, ನೀತಿ, ಶಾಂತಿ ಭದ್ರತೆ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಆಸ್ತಿಕ್ಯ ಭಗವದ್ಭಕ್ತಿ. ಅದು ಇಲ್ಲ, ನಾಸ್ತಿಕ್ಯ ಬುದ್ಧಿ ಎಲ್ಲ ದುರ್ಗುಣಗಳು ಬೆಳೆಯಲಿಕ್ಕೆ ಅದೇ ಕಾರಣ. ಆದ್ದರಿಂದ ದುರ್ಯೋಧನ ಮುಂತಾದವರ ಎಲ್ಲ ಪ್ರವೃತ್ತಿಗೆ ಮೂಲ ಯಾರು? ಶಕುನಿ. ಅಲ್ಲಿ ನಾಸ್ತಿಕ್ಯ ಬುದ್ಧಿ, ನಾಸ್ತಿಕ್ಯ ಬುದ್ಧಿ ಶಕುನಿ. ಭೀಷ್ಮ ದ್ರೋಣ ಇವರೆಲ್ಲ ಇಂದ್ರಿಯಗಳು, ಶರೀರದಲ್ಲಿ ಇಂದ್ರಿಯಗಳಿವೆ. ಆ ಇಂದ್ರಿಯಗಳು ಒಳ್ಳೆಯದು ಮಾಡ್ತೇವೆ, ಕೆಟ್ಟದ್ದು ಮಾಡ್ತೇವೆ, ಆಚೆ ಇದೆ ಈಚೆ ಇದೆ. ಭೀಷ್ಮ ದ್ರೋಣ ಆಚೆ ಇದ್ದಾರೆ ಈಚೆ ಇದ್ದಾರೆ, ಯುದ್ಧದಲ್ಲಿ ಕೌರವರ ಜೊತೆಗೆ ಹೇಳುವಾಗ ಪಾಂಡವರದ್ದೇ ಸರಿ ಅಂತ ಸಮರ್ಥನೆ. ಪಾಂಡವರ ಕಡೆಗೂ ಇದ್ದಾರೆ, ಆಚೆ ಈಚೆ ಈ ಹೊಯ್ದಾಡುವ ಇಂದ್ರಿಯಗಳು. ಇಂದ್ರಿಯಗಳಿಂದ ಒಳ್ಳೆಯ ಕೆಲಸ ಕಾರ್ಯವೂ ಆಗ್ತದೆ, ಕೆಟ್ಟದ್ದು ಆಗ್ತದೆ. ಆ ಇಂದ್ರಿಯಗಳೆಲ್ಲ ಭೀಷ್ಮ ದ್ರೋಣಾದಿಗಳು. ಕೌರವರ ಸೈನ್ಯ ಪಾಪ, ಪಾಂಡವರ ಸೈನ್ಯ ಪುಣ್ಯ ಎಂಬುದಾಗಿ ಆಚಾರ್ಯರು ಇಡೀ ನಮ್ಮ ದೇಹದಲ್ಲಿರುವ ಪಂಚ ಪಾಂಡವರು ಯಾರು, ಕೌರವರು ಯಾರು, ಭೀಷ್ಮ ದ್ರೋಣಾದಿಗಳು ಯಾರು, ಶಕುನಿ ಯಾರು ಎಲ್ಲ ವಿಂಗಡಣೆ ಮಾಡಿ ಇವರಿಗೆ ನಡೆಯುವ ಯುದ್ಧ ಮಹಾಭಾರತದ ಕುರುಕ್ಷೇತ್ರ ಯುದ್ಧ. ಪಾಂಡವರಿಗೂ ಕೌರವರಿಗೂ ದಿನಾ ಯುದ್ಧ ನಡೀತದೆ. ನಮ್ಮಲ್ಲಿ ದಿನ ಉಂಟು, ನಾವು ಬೆಳಗ್ಗೆ ಎದ್ದು ಏಕಾದಶಿ ಉಪವಾಸ ಮಾಡಬೇಕು, ಸಂಕಲ್ಪ, ಒಳ್ಳೆಯ ಸಂಕಲ್ಪ. ಸ್ವಲ್ಪ ಅಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಯಾರು ಕಷ್ಟ ಸಾಧ್ಯ ಇಲ್ಲ, ಬೇಡ ಉಪವಾಸ ಮಾಡಬೇಕು, ಬೇಡ. ಒಂದು ಕಡೆ ಪಾಂಡವರು ಕೌರವರು ಯುದ್ಧ ದಿನಾ ನಡೀತಾ ಇದೆ. ಈ ಹೋಯ್ದಾಟ ಲಂಚ ತೆಗೆದುಕೊಳ್ಳುವಾಗ ನಿರ್ಭಯದಿಂದ ಯಾರೂ ಲಂಚ ತೆಗೆದುಕೊಳ್ಳುವುದಿಲ್ಲ. ಲಂಚ ತೆಗೆದುಕೊಳ್ಳುವವನೆಲ್ಲ ಅಯ್ಯೋ ಏನೋ ತಪ್ಪು ಮಾಡ್ತಾ ಇದ್ದೇನೆ ಅಂತ ಒಂದು ಕಡೆ. ಅದೇ ಲಂಚ ತೆಗೆದುಕೊಳ್ಳದೆ ಸಾಧ್ಯವೇ ಇಲ್ಲ, ತನ್ನ ಎಲ್ಲ ಭೋಗಕ್ಕೆ ಅದು ಅನುಕೂಲ ಆಗುವುದಿಲ್ಲ ಎಂಬುದಾಗಿ ಲಂಚ ತೆಗೆದುಕೊಳ್ಳುವವರು ಸಂಕೋಚ ಪಟ್ಟುಕೊಂಡೇ ಇವು ತಪ್ಪು ತಪ್ಪು ಅಂತ ತಿಳ್ಕೊಂಡೇ ಲಂಚ ತೆಗೆದುಕೊಳ್ತಾರೆ. ಆಮೇಲೆ ಎರಡು ಪಾಂಡವರಿದ್ದಾರೆ, ಕೌರವರಿದ್ದಾರೆ, ಲಂಚ ತೆಗೆದುಕೊಳ್ಳಬೇಕು ಅಂತ ಒಂದು ಕಡೆ, ಬೇಡ ಸಂಧ್ಯಾವಂದನ ಮಾಡಬೇಕು, ಬೇಡ. ಈ ಪಾಂಡವ ಕೌರವರ ಯುದ್ಧ ನಮ್ಮ ಜೀವನದಲ್ಲಿ ಪ್ರತಿದಿನ ನಡೀತಾ ಇದೆ. ಅದು 5,000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧವಾದರೆ ಈ ಕುರುಕ್ಷೇತ್ರ ಯುದ್ಧ ಇದು ನಿತ್ಯ ನಡೀತಾ ಇದೆ. ಇದು ಮಹಾಭಾರತ ಮನ್ವಾದಿ, ನಮ್ಮ ಹೊರಗಿನ ಸದ್ಗುಣ ದುರ್ಗುಣಗಳ ಹೋರಾಟ, ಅದರ ಚಿತ್ರಣ ಎಲ್ಲರೂ ನೋಡಿ. ಭೀಷ್ಮಾದ್ರು ಎಲ್ಲರಲ್ಲಿ ಕೂಡ ಒಳ್ಳೆಯದು ಉಂಟು, ಕೆಟ್ಟದು, ಅವುಗಳ ತಿಕ್ಕಾಟ. ಇದು ನಮ್ಮ ಮಾನವರಲ್ಲಿ ಪ್ರತಿದಿನ ನಡೆಯತಕ್ಕಂತಹ ಈ ಹೋರಾಟ, ಇದರ ಚಿತ್ರಣ ಇದು ಮಹಾಭಾರತ. ಇದು ನಮ್ಮ ಚಿತ್ರಣ, ಮಾನವರ ಇತಿಹಾಸ, ಕೃಷ್ಣನ ಇತಿಹಾಸ, ಪಾಂಡವರ ಇತಿಹಾಸ, ನಮ್ಮ ನಿಮ್ಮೆಲ್ಲರ ಇತಿಹಾಸ. ಈ ಯುದ್ಧ ನಮ್ಮ ಜೀವನದಲ್ಲಿ ಹೊಯ್ದಾಟ, ಆಂತರಿಕ ಘರ್ಷಣೆ. ಇದನ್ನು ಆಚಾರ್ಯರು ಅನಿವ್ಯಾಖ್ಯಾನದಲ್ಲಿಯೂ ಹೇಳ್ತಾ ಇದ್ದಾರೆ, ಸುಧಾದಲ್ಲಿ. ಈ ಥರದಿಂದ ಆಸ್ತಿಕ ಕಾಮುಕ ಒಳ್ಳೆಯದು ಮಾಡುವಾಗ ಒಂದು ಕಡೆ ಮಾಡಬೇಕು ಅಂತ, ಇನ್ನೊಂದು ಕಡೆ ಮಾಡಬೇಕು. ಎರಡು ಥರದ ಇಚ್ಛೆಯ ಸಂಘರ್ಷ ನಮ್ಮ ಜೀವನದಲ್ಲಿ ನಡೀತಾ ಇದೆ ಎಂಬುದನ್ನು ನ್ಯಾಯಸುಧಾದಲ್ಲಿ ಕೂಡ ವಿವರಿಸಿದ್ದಾರೆ, ಚಿತ್ರಿಸಿದ್ದಾರೆ. ಇಂಥ ಯುದ್ಧ ಅದೇ ಒಂದೇ ಕಷ್ಟ ದುಃಖ. ಮಹಾಭಾರತದ ಯುದ್ಧದಲ್ಲಿ ಗೆದ್ದದ್ದು ಯಾರು? ಪಾಂಡವರು. ಧರ್ಮರಾಜನಿಗೆ ಪಟ್ಟಾಭಿಷೇಕ. ನಮ್ಮ ದಿನನಿತ್ಯದ ಈ ಒಂದು ಮಹಾಯುದ್ಧ ನಡೀತಾ ಇದೆ ಪಾಂಡವರಿಗೂ ಕೌರವರಿಗೂ. ಗೆಲ್ಲುವುದು ಕೌರವರು, ದುರ್ಯೋಧನಿಗೆ ಪಟ್ಟಾಭಿಷೇಕ. ಬೇಕು ಬೇಡ, ಘರ್ಷಣೆ ನಡೆದು ಕೊನೆ ಇವತ್ತಂತೂ ಊಟ ಮಾಡಿ ಫಲಾಹಾರ ಸಿಕ್ಕೋಣ, ತೆಗೆದುಕೊಳ್ಳೋಣ, ಏಕಾದಶಿ ಉಪವಾಸ ಬೇಡ, ಫಲಾಹಾರ ಮಾಡೋಣ, ಮತ್ತೆ ವಿಚಾರ ಮಾಡೋಣ ಎಂಬುದಾಗಿ ಹೋಯ್ದಾಟ ಚರ್ಚೆ ನಡೆದು ಕೊನೆಗಾಗುವುದು ದುರ್ಯೋಧನಿಗೆ ಪಟ್ಟಾಭಿಷೇಕ. ಇಂಥ ಒಂದು ದುರಂತ ಬರಬಾರದು. ಅದಕ್ಕೋಸ್ಕರ ಮಹಾಭಾರತ ಕೃಷ್ಣನ ವಿಜಯ, ಕೃಷ್ಣನು ಸಾರಥಿಯಾಗಿ ನಮ್ಮ ಜೀವನದಲ್ಲಿ ನಾವು ಅರ್ಜುನರಾಗಿ ಕುರುಕ್ಷೇತ್ರದಲ್ಲಿ ಆ ದುರ್ಯೋಧನ ಮುಂತಾದವರ ವಿರುದ್ಧ ಹೋರಾಟ ಮಾಡಿದಂತೆ ನಾವೆಲ್ಲರೂ ಕೂಡ ಅರ್ಜುನನಂತೆ ಕೃಷ್ಣನ ಅನುಗ್ರಹದಿಂದ ದುರ್ಗುಣಗಳ ವಿರುದ್ಧವಾಗಿ ಹೋರಾಟ ಮಾಡಿ ನಾವು ಜಯವನ್ನು ಸಾಧಿಸಬೇಕು. ಇದು ಮಹಾಭಾರತದ ಆಧ್ಯಾತ್ಮಿಕ ಸಂದೇಶ. ಇವಂ ಅಧ್ಯಾತ್ಮನಿಷ್ಠಿ ಭಾರತಂ ಪರಿಚರ್ಚಿತೆ. ಈ ಥರದ ಆಧ್ಯಾತ್ಮಿಕ ಸಂದೇಶ ಭಾರತದಲ್ಲಿ ಅಡಗಿದೆ ಎಂಬುದಾಗಿ ನಮ್ಮ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇಂತಹ ಮೂರು: ಕೃಷ್ಣನ ಮಹಿಮೆ, ಆಸ್ತಿಕರ ವಿಜಯ, ನಮ್ಮ ನಿಮ್ಮೆಲ್ಲರ ಜೀವನದ ನಿರಂತರ ಹೋರಾಟ, ಇದರ ಚಿತ್ರಣ ಇದು ಮಹಾಭಾರತ ಎಂಬುದಾಗಿ ಇಷ್ಟು ಸುಂದರವಾಗಿ ಮಹಾಭಾರತದ ಚಿತ್ರಣವನ್ನು ನಮ್ಮ ಆಚಾರ್ಯರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂತಹ ಮಹಾಭಾರತದ ಸಂದೇಶೇನು, ಬೇರೆ ಬೇರೆ ಪಾತ್ರಗಳಿಂದ ನಾವು ಅರಿತುಕೊಳ್ಳಬೇಕಾದ ಸಂಗತಿಗಳೇನು ಎಂಬುದನ್ನು ನಾಳೆಯಿಂದ ವಿವರಿಸುವ ಪ್ರಯತ್ನ ಮಾಡ್ತೇವೆ. ಇವತ್ತು ಇಷ್ಟರಲ್ಲಿ ನಮ್ಮ ಉಪನ್ಯಾಸವನ್ನು ಮುಕ್ತಾಯಗೊಳಿಸಿದ್ದಾರೆ. ಏಳು ಐದಾರು ದಿವಸಗಳಿಂದ ವಾಯುಸ್ತುತಿಯ ಒಂದು ಪ್ರವಚನ ಇಲ್ಲಿ ನಡೀತಾ ಇದೆ. ನಾಳೆ ನಾಳೆ ಆಚಾರ್ಯರ ಚರಿತ್ರೆಯ ಜೊತೆಗೆಲ್ಲ ಭೀಮಸೇನ ಮಹಿಮೆ ಪುನಃ ನಾಳೆಯ ಪ್ರವಚನದಲ್ಲಿ ವಿವರಿಸಲಿದ್ದಾರೆ. ಹೀಗೆ ಮಹಾಭಾರತದ ಉಪನ್ಯಾಸಕ್ಕೂ ವಾಯುಸ್ತುತಿಯ ಮಹಾಭಾರತದ ಭಾಗದ ಪ್ರವಚನ ಎರಡು ಸರಿಯಾಗಿ ನಡೆದಿದೆ ಎಂದು ನಾನು ಬಹಳ ಸಂತೋಷಪಟ್ಟು ಈ ಒಂದು ಚಾತುರ್ಮಾಸದ ಜ್ಞಾನಯಜ್ಞ ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ಯಶಸ್ವಿಯಾಗಿ ನಡೆಯಲಿ ಎಂಬುದಾಗಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸಿದೆ.